ಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತ್ಯಜೋ ಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬಃ ಸ್ವೈಶ್ವರ್ಯ ಕಾಂತಿ ಪ್ರತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಯ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವನಿ ಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾದೇಡ ಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದಿಧತ್ತಾಂ ಸನ್ನಿಧಿಂ ಮಾನಸೇ ಚ ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾಹೃದಿ ಭಾಸ್ವರಾಯ ತುಂಗೋಲ್ಲ ಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ಥೋ ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ ಶ್ರೀ ರುಕ್ಮಿಣೀಶ ವಿಜಯ ಶ್ರೀ ವಾದಿರಾಜಸ್ವಾಮಿಗಳ ಅತ್ಯಂತ ವಿಶಿಷ್ಟವಾದ ಎರಡು ಕೃತಿಗಳಲ್ಲಿ ಒಂದು ಯುಕ್ತಿಮಲ್ಲಿಕ, ಇನ್ನೊಂದು ರುಕ್ಮಿಣೀಶ ವಿಜಯ. ಶಾಸ್ತ್ರಕೃತಿಗಳಲ್ಲಿ ಯುಕ್ತಿಮಲ್ಲಿಕ ಅವರ ಮೇರು ಕೃತಿಯಾದರೆ, ಕಾವ್ಯಕೃತಿಗಳಲ್ಲಿ ರುಕ್ಮಿಣೀಶ ವಿಜಯ ಅವರ ಮೇರು ಕೃತಿ. ರುಕ್ಮಿಣೀಶ ವಿಜಯ ಭಗವಂತನಾದ ಶ್ರೀಕೃಷ್ಣನ ಬಗೆ ಬಗೆಯ ಮಹಿಮೆಗಳನ್ನು ಯಾವ ರೀತಿಯಾಗಿ ಆಧ್ಯಾತ್ಮಿಕವಾಗಿ ನೋಡಲಿಕ್ಕೆ ಬರುತ್ತೆ ಅನ್ನೋದನ್ನು ಶ್ರೀಮದ್ ಆಚಾರ್ಯರು ತೋರಿಸಿರತಕ್ಕಂತಹ ಮಾರ್ಗದಲ್ಲಿ ಅತ್ಯಂತ ವಿವರವಾಗಿ ವಿಶ್ಲೇಷಣೆ ಮಾಡಿದಂತಹ ಕೃತಿ ರುಕ್ಮಿಣೀಶ ವಿಜಯ. ಇನ್ನೊಂದು ದೃಷ್ಟಿಯಲ್ಲಿ ಅದು ದಶಮಸ್ಕಂಧದ ಒಂದು ಕಾವ್ಯಮಯವಾದ ವ್ಯಾಖ್ಯಾನ ಅಂತ ಹೇಳ್ಬೋದು. ದಶಮಸ್ಕಂಧದ ಘಟ್ಟವನ್ನು ಕಾವ್ಯಮಯವಾಗಿ ವಿಶ್ಲೇಷಣೆ ಮಾಡ್ತಾ ಹೇಗೆ ಭಗವಂತನ ಮಹಿಮೆಗೆ ಕೊನೆಯೇ ಇಲ್ಲ, ಅವರು ಒಂದೊಂದು ಕಾರ್ಯದಲ್ಲೂ ಸಹ ಎಷ್ಟೆಷ್ಟು ಪ್ರಮೇಯ ರತ್ನಗಳು ತುಂಬಿರುತ್ತೆ ಎಂಬುದನ್ನು ತೋರಿಸ್ತಕ್ಕಂಥ ಪೂರ್ವ ಕೃತಿಯ. ಹೇಗೆ ಕೃಷ್ಣ ಅವತಾರವನ್ನು ಮಾಡಿದ, ಅವತಾರ ಕಾಲದ ಸನ್ನಿವೇಶ ಹೇಗಿತ್ತು, ಕೃಷ್ಣ ತಾನು ಸರ್ವೋತ್ತಮ ಅನ್ನೋದನ್ನು ಯಾವುದೋ ಒಂದು ಘಟ್ಟದಲ್ಲಿ ತೋರಿಸಲಿಲ್ಲ, ಪ್ರತಿ ಕ್ಷಣದಲ್ಲೂ ತೋರಿಸ್ತಾರೆ. ಹಾಲು ಬಿಸಿ ಇರಲಿ ಹಾಲಿರಲಿ, ಹಾಲು ಹಾಲೇ. ಒಂದು ಹಾಲು ಒಂದೇ ಬೆಳಗಿರಲೇಬೇಕು, ಒಮ್ಮೊಮ್ಮೆ ಬೆಳಗಿರುತ್ತೆ ಅಂದರೆ ಹಾಲಲ್ಲ, ಯಾವಾಗಲೂ ಬೆಳಗಿರೋದು ಸ್ವಭಾವ. ಭಗವಂತ ಶುದ್ಧ, ಶುಕ್ಲ ಅವತಾರದಲ್ಲೂ ಶುದ್ಧ, ಎಲ್ಲ ಕಾಲಕ್ಕೂ ಶುದ್ಧ. ಅಶುದ್ಧಿಯ ದೋಷವೂ ಭಗವಂತನಿಗಿಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿ ದೂರಂ. ದೇವರ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಬೇಕಾದ ಎರಡು ಮುಖ್ಯವಾದ ಅಂಶಗಳು, ಅವನ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸಕಲ ದೋಷ ದೂರ. ಎಲ್ಲಿ ದೋಷ ದೂರತ್ವದ ಕಾನ್ಸೆಪ್ಟ್ ಹೋಯಿತೋ ಅದು ದೇವರ ಚಿತ್ರ ಅಲ್ಲ. ಅದು ಸ್ವಲ್ಪ ಕಪ್ಪು ಅಂದ್ರೆ ಅದು ಹಾಲಲ್ಲ ಅಂತ ಹೇಳ್ತೇವೆ ಅಂದ ಹಾಕಿ. ದೇವರಿಗೆ ದೋಷದ ಹೆಸರೇ ಇಲ್ಲ. ನಾವು ಕಥೆಯಲ್ಲಿ ಕಾಣುತ್ತಲ್ಲ ಅಂದರೆ ದೋಷ ಅಲ್ಲ ಅಂತ ಹೇಳೋದಲ್ಲಿ ಉದ್ದೇಶ. ತೋರಿಕೆಯ ದೋಷ ದೋಷ ಅಲ್ಲ, ವಾಸ್ತವವಾಗಿ ದೋಷ ಇಲ್ಲ. ಅದನ್ನು ಹೇಳೋದಕ್ಕೇನೆ ಶಾಸ್ತ್ರಜ್ಞರಿಗೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ ಅಂತ ಶ್ರೇಷ್ಠ ಶಾಸ್ತ್ರಜ್ಞರಲ್ಲಿ ವಾದಿರಾಜಸ್ವಾಮಿಗಳು ವಿಶೇಷವಾಗಿ ಅತ್ಯಂತ ಅಗ್ರಗಣ್ಯರ ಸಾಲಿ ಸೇರ್ತಕ್ಕಂಥ ಮಹಾನುಭಾವರು. ಅವರು ಅದನ್ನೆಲ್ಲ ಬಿಡಿಸಿ ಹೇಳುತ್ತಾ ಕೃಷ್ಣ ಹೇಗೆ ಅಲ್ಲಿಂದ ಗೋಕುಲಕ್ಕೆ ಹೋದ, ಗೋಕುಲದಿಂದ ವೃಂದಾವನಕ್ಕೆ ಹೊರಟ, ಪ್ರತಿಯೊಂದು ಕಾರ್ಯಗಳಲ್ಲೂ ರೋಮಹರ್ಷಕವಾದ ಘಟ್ಟಗಳನ್ನು ತೋರಿಸಿದ ಅಂತ ವರ್ಣನೆ ಮಾಡ್ತಾ ಅನುವಾದಕ್ಕೆಲ್ಲ ಗೊತ್ತಿಲ್ಲ, ಮುಂದಿನ ಕಥೆನೇ ಬಹಳ ಇರೋದು, ಹಿಂದಿನಿಂದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮುಂದೆ ಕೃಷ್ಣ ಬಾಲಲೀಲೆಗಳಲ್ಲಿ ತೋರಿಸಿದ ತತ್ವ ಏನು? ಕೃಷ್ಣ ಬಾಯಿ ತೆಗೆದ್ರೆ ಒಂದು ಅರ್ಥ, ಅಮ್ಮ ನೀನು ಕೊಡ ಹಾಲು ಸಾಕಾಗಲಿಲ್ಲ ನನಗೆ ನೋಡುವನ್ನು ತೋರಿಸಾಗಿ ವಿಶ್ವರೂಪವನ್ನು ತೋರಿಸಿಬಿಟ್ಟ, ತನ್ನ ಬಾಯಲ್ಲಿ ಏನಿದೆ ಅಂತ ತೋರಿಸಿದ. ಹೀಗೆ ಆತನ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯವರಾಹ ಪ್ರಪಂಚ ಯೇಯುಹು ನನು ಮಧ್ವಸ್ಯ ನಮಾದೃಶೋ ಅಲ್ಪಬೋಧಾಹ. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಆಚಾರ್ಯರ ಗಮನ ಆಸನ ಸಂಕಥ ಮೊದಲಾದ ಪ್ರತಿಯೊಂದು ಲೀಲೆಗಳು ಕೂಡ ಜ್ಞಾನದ್ವಾರ ಮೋಕ್ಷ ಸಾಧಕ. ಜೀವೋತ್ತಮರ ಮಹಿಮೆಗಳೇ ಹಾಗಿದ್ರೆ ಇದು ಸರ್ವೋತ್ತಮರ ಮಹಿಮೆ ಹೇಗಿರಬಹುದು? ಅದಕ್ಕೆ ಕೃಷ್ಣನ ಪ್ರತಿಕಾರ್ಯಗಳು ಕೂಡ ಅತ್ಯಂತ ತಾರಕ ಅನ್ನೋದನ್ನು ಬಿಡಿಸಿ ಹೇಳುತ್ತಾ, ಕಾಳಿಯ ಮಥನವನ್ನು ಮಾಡಬೇಕಾದ್ರೆ ಕೃಷ್ಣ ಹೇಗೆ ಮಾಡಿದ ಎಂಬುದನ್ನು ಹೇಳ್ತಾರೆ. ಕೃಷ್ಣ ಕಾಳಿಯ ಮಥನವನ್ನು ಮಾಡ್ತಾ ತಾನು ಮತ್ತೊಮ್ಮೆ ನಾರಾಯಣ ಅಂತ ತೋರಿಸಿದ. ಭಯಂಕರ ಯಾರ ವಿಷದಿಂದ ಗಾಳಿ ಬೀಸಿದ್ರೆ ಸಾಕು, ಗೋವುಗಳು ಗೋಪುರಗಳು ಸತ್ತು ಸತ್ತು ಬಿಡ್ತಾ ಇದ್ರು, ಮರಗಳು ಹಾಗೆ ಒಣೆ ಹೋಗ್ತಾ ಇದ್ವು. ಅಂತ ವಿಷ ಸರ್ಪದ ಮೇಲೆ ಕೃಷ್ಣ ಕುಣಿತಾ ಇದ್ದಾನೆ, 5 ವರ್ಷದ ಕೃಷ್ಣ ಕುಣಿತಾ ಇದ್ದಾನೆ ಅಂದರೆ ಎಷ್ಟು ಆಶ್ಚರ್ಯ! ದೇವರ ಲಕ್ಷಣ, ಹಾವಿನ ಮೇಲೆ ಮಲಗಿದವನು ಭಗವಂತ, ಹಾವಿನ ಮೇಲೆ ಕುಣಿಯೋನು ಭಗವಂತ. ಅದು ಯಾವನ ಹಾವಿಗೆ ಅಂಜಿತಾನೋನು ಭಗವಂತನಲ್ಲ. ಇವತ್ತು ಭಗವಾನ್ ಅಂತ ಬೋರ್ಡ್ ಹಾಕೊಂಡಿರ್ತಾರಲ್ಲ, ಅವ್ರು ಹಾವು ಅಂದ್ರೆ ಓಡೋಗ್ತಾರೆ, ಅವ್ರು ಇನ್ನು ಹಾವಿನ ಮುಂದೆ ಕುಣಿಯೋದು, ಇದ್ದಲ್ಲೇ ಕುಡಿದು ಓಡೋಗ್ತಾರೆ, ಹಾವಿನ ಮೇಲೆ ಕುಣಿಯೋದಿಲ್ಲ, ಇದ್ದಲ್ಲೇ ಕುಡಿದು ಓಡೋಗ್ಬಿಡ್ತಾರೆ. ಅದೇ ದೇವರು ಏನೋ ತಮಾಷೆ ತಿಳ್ಕೊಬಿಡಿದೆ ಜನಗಳೆಲ್ಲ ಕೂಡ, ಮಾತೆತ್ತರೆ ಆ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ದೇವರನ್ನ ಅರ್ಥನೆ ಮಾಡಿಕೊಂಡಿಲ್ಲ ಅವರೆಲ್ಲ ಕೂಡ. ಹೇಗೆ ಕಾಳಿ ಮೇಲೆ ಕುಡಿತಾನೆ? ಅನೀನದ ತದ್ದಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯ ತಾಲಗತಿ ಕಪದ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಎಷ್ಟು ಸುಂದರ ಹೇಳ್ತಾರೆ ಮಾತನ್ನು. ಅನೀನದ ತದ್ದಭವೋ ಮೃದಂಗಂ, ಪದ್ಮಭವ ಬ್ರಹ್ಮದೇವರು ಮೃದಂಗವನ್ನು ಬಾರಿಸಿದ್ದಾರೆ. ಜಗೌ ಹನುಮಾನ್ ಜಗತಾಪಧೀಶಂ, ಹನುಮಂತ ದೇವರು ಹಾಡು ಹೇಳಿದರಂತೆ. ಹನುಮಂತ ದೇವರು ಅದ್ಭುತವಾದ ಗಾಯಕರು, ಜನ ಗೊತ್ತಿಲ್ಲ, ಗೊತ್ತಾಡಕ್ಕೆ ಆಚಾರ ಸಂಗೀತ ಹೇಳಿದರು ಅಂತ ಹೇಳಿದ್ರೆ ಅದಕ್ಕೋಸ್ಕರ ತುಂಬಿದ ಸಂಗೀತ ಹೇಳಿದಾಗ ಎಲ್ಲ ಜನಗಳು ಕೂಡ ತನ್ಮಯರಾಗಿಬಿಟ್ರೆ. ಜಗೌ ಹನುಮಾನ್ ಜಗತಾಪಧೀಶಂ ಅದರ್ಶಯ ತಾಲಗತೀಹಿ ಕಪರ್ದಿ, ರುದ್ರದೇವರು ತಾಳ ಹಾಕಿದರೆ ಯಾರು ಕುಣಿದ್ರು? ನನರ್ಥ ಗೋಪಾಲಕ ಬಾಲ ಮೌಲಿ, ಕೃಷ್ಣ ಕುಣಿದು ಬಿಟ್ಟಂತೆ. ಕುಣಿಯವನು ಪ್ರಧಾನ, ಇವರೆಲ್ಲ ಸೈಡ್ ಜೊತೆಗಿರೋದು, ಇವರೆಲ್ಲ ಕೂಡ ಪಕ್ಕವಾದ್ಯದವರು ಅಂತಾರಲ್ಲ ಆ ಥರ. ಅಂದಮೇಲೆ ಹರಿ ಸರ್ವೋತ್ತಮ ಅನ್ನೋದಕ್ಕೆ ತ್ರಿಮೂರ್ತಿಗಳಲ್ಲಿ ಕೃಷ್ಣ ಕುಣಿತಾನೆ, ಅವರು ಮೃದಂಗ ಬರುತ್ತಾರೆ, ತಾಳ ಹಾಕ್ತಾರೆ ಅಂದಮೇಲೆ ಹರಿ ಸರ್ವೋತ್ತಮ ಅಂತ ಆಗಲಿಲ್ವೇ ಅಂತ ಹೇಳಿದ್ದಾರೆ. ಇದು ವಾದ್ಯರಾಜರ ಮಾತು, ಅದನ್ನೇ ಕನ್ನಡದಲ್ಲಿ ಕನಕದಾಸರು ಹಾಗೆ ಅನುವಾದ ಮಾಡ್ತಾರೆ. ಅದನ್ನು ಡೋಳಿನ ಮೇಲ್ಕೈಯ ಪರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ ಕಟಧಾನ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನಕಪ್ಪ ಕುಣಿದಾನ್ಯ. ಪೂರ್ತಿ ಟ್ರಾನ್ಸ್ಲೇಷನ್ ಹಾಗೆ. ಇದು ವಾದ್ಯರಾಜರು ಕನಕದಾಸರು, ಕನಕದಾಸರು ವಾದ್ಯರಾಜರು ಶಿಷ್ಯರು ಅಂತ ಅವರೇ ಹೇಳ್ಕೊಡ್ತಾರೆ. ತ್ರಿವಿಕ್ರಮ ದಾಸಸ್ಯ ದಾಸ ಅಂತ ಹೇಳ್ತಾರೆ, ತಮ್ಮನ್ನ ತ್ರಿವಿಕ್ರಮದಾಸರ ದಾಸ ಅಂತ ಕರ್ಕೊಂಡಿರೋದ್ರಿಂದ. ಮತ್ತು ವಾದಿರಾಜರಿಗೂ ಕನಕರಿಗೂ ಸಂಬಂಧ ಕನಕರ ಕಿಂಡಿ ಮೇಲೆ ಗೊತ್ತಾಗುತ್ತೆ, ಅದಿಂದ ಹೆಚ್ಚಳ ಕಾರಣನೇ ಇಲ್ಲ. ಅವರ ಕಾಲಕ್ಕೇನೆ ಕನಕಿಂಡಿ ಪ್ರಸಂಗ ಬಂದಿದ್ದು, ವಾದಿರಾಜ ಸ್ವಾಮಿ ಕಾಲಕ್ಕೇನೆ. ಕನಕದಾಸರು ಅಷ್ಟು ಅನುಸರಿಸ್ತಾರೆ ವಾದಿರಾಜ ಸ್ವಾಮಿಗಳನ್ನ. ಅದ್ಭುತಗಳ ಸರವಾರಿ ಕೃಷ್ಣ ತೋರಿಸಿದ, ಅನಂತರ ಗೋವರ್ಧನವನ್ನು ಎತ್ತಿದ. ವಾದಿರಾಜ ಸ್ವಾಮಿ ಹೇಳ್ತಾರೆ, ಗೋವರ್ಧನ ಕೃಷ್ಣ ಯಾತಕ್ಕೆ ಎತ್ತಿದ ಗೊತ್ತಾ? ಹೇಳ್ತಾರೆ ಅದು ಗೋವರ್ಧಕ, ಅದಕ್ಕೆ ಕೃಷ್ಣ ಎತ್ತಿಬಿಟ್ಟ. ಯಾರು ಗೋವುಗಳನ್ನು ಸ್ಪೃಷಣೆ ಮಾಡ್ತಾರೋ ಅವ್ರನ್ನ ದೇವರ ಮೇಲೆ ಕೆತ್ತುತ್ತಾನೆ ಅಂತ ಹೇಳ್ತಾ. ಗೋವರ್ಧನ ಪರ್ವತ ಇತ್ತು, ಇದನ್ನು ಸಹಜವಾಗಿ ನಮಗೆ ಅಪ್ಲೈ ಮಾಡ್ತಾ, ಗೋವುಗಳನ್ನು ಯಾರು ಬೆಳೆಸ್ತಾರೋ ಸಾಕ್ತಾರೋ ಅವರಿಗೆ ಭಗವಂತ ಉನ್ನತಿಯನ್ನು ತಂದುಕೊಡ್ತಾನೆ. ಯಾರ ಕೈಯಲ್ಲೂ ಎತ್ತೋದಿಲ್ಲ, ತಾನೇ ಎತ್ತಿಬಿಡ್ತಾನಂತ. ಇದು ಡೈರೆಕ್ಟಾಗಿ ಎತ್ತಿಬಿಡ್ತಾನೆ ಗೋಪಾಲ ಕೃಷ್ಣ ಭಗವಂತ. ಇವತ್ತು ನಮಗೆ ಕೃಷ್ಣ ಬೇಕು ಗೋವುಗಳು ಬೇಡ ಅಂದರೆ ತಪ್ಪಾಗುತ್ತೆ. ಇವತ್ತು ಆಗಿರೋದು ಹಾಗೆ, ಮನೆಗೆ ಬಾರೋ ಮನೆಗೆ ಅಂತ ಗೋ ಕರೆಯೋದು, ನಾಯಿನ ಸಾಕಿರೋದು. ಗೋವಿಂದ ಯಾಕೆ ಬರ್ತಾನೆ? ನಾಯಿಂದ ಬರ್ತಾನೆ. ನಾಯಿಂದ ಅಂದ್ರೆ ಗೊತ್ತಲ್ಲ, ಗೋವಿಂದ ಬರೋದಲ್ಲ, ನಾಯಿಂದ ಬರ್ತಾನೆ ಹೊರತು. ಗೋವುಗಳ ಮನೆಯಲ್ಲಿರೋ ಗೋವಿಂದ ಹೇಗೆ ಬರ್ತಾನೆ? ಇದು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಗೋವುಗಳ ಮಹತ್ವವನ್ನು ತಿಳಿಸೋ ಘಟ್ಟನೇ ಗೋವರ್ಧನ ಪರ್ವತ ಎತ್ತಿದಂಥ ಘಟ್ಟ. ಗೋವುಗಳನ್ನು ಯಾವುದೇ ರೀತಿಯಲ್ಲಿ ನೀವು ಸೇವೆ ಮಾಡಿ ಭಗವಂತ ಪ್ರೀತನಾಗ್ತಾನೆ. ಅದಕ್ಕೆ ಹೇಳ್ತಾರೆ 100 ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕೋದು ಒಂದೇ, ಒಂದು ಗೋವಿಗೆ ಮುಷ್ಟಿ ಒಂದು ಹುಲ್ಲು ಕೊಡೋದು ಒಂದೇ ಅಂತ ಹೇಳ್ತಾರೆ. ಎಲ್ಲಿಗೆಲ್ಲಿ ಸಂಬಂಧ? ಪ್ರತಿ ಅಂಗದಲ್ಲೂ ಕೂಡ ದೇವತೆಗಳು ನೆಲೆಸಿರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದರೆ ಗೋವು ಅಂತ ಹೇಳ್ತಾರೆ. ಅಂತ ಗೋವುಗಳ ಸಂರಕ್ಷಣೆ ಅಂದರೆ ಸಮಸ್ತ ದೇವತೆಗಳನ್ನು ಸಂತೋಷಪಡಿಸೋದ್ರ ಜೊತೆಗೆ ಹರಿವಾಯುಗಳಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಕೃಷ್ಣ ಅದಕ್ಕೆ ಎತ್ತಿದ, ಮೇಲೆ ಎತ್ತಿದ, ಬರೀ ಎತ್ತಲಿಲ್ಲ. ಇಂದ್ರದಿಗೆ ಎಷ್ಟು ಅಡ್ಡಿ ಮಾಡಿದರೂ ಅದನ್ನು ಕೆಳಗಿಡಿಸ್ಲೇ ಇಲ್ಲ, ಅವರು ಡಿಫೀಟ್ ಒಪ್ಪಿಕೊಳ್ಳೋದ್ರು ಬಿಡಲಿಲ್ಲ. ಅಂದರೆ ಕೃಷ್ಣ ಗೋವನ್ನು ಎತ್ತಿತಾನೆ, ಅವ್ರನ್ನ ಹಾಗೆ ಉಳಿಸ್ತಾನೆ, ಮತ್ತೆ ಎತ್ತಿದವ್ರನ್ನ ಹಾಗೆ ಸಂರಕ್ಷಣೆ ಮಾಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡಾಗ ಗೋವುಗಳ ಮಹತ್ವ ತಿಳಿತಾ ಇತ್ತು. ಅದನ್ನು ಅನೇಕ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆಲ್ಲ ಕೊನೆಯಿಲ್ಲ ಮೊದಲಿಲ್ಲ. ವಾದಿರಾಸ ಅವಳ ವರ್ಣನೆಗಳಿಗೆ ಅನೇಕ ಮುಖ, ಒಂದೊಂದನ್ನೇ ಬಗೆ ಬಗೆಯಲ್ಲಿ ತೋರಿಸ್ತಾ ಹೋಗ್ತಾರೆ. ಗೋವರ್ಧನ ನೆಟ್ಟಿದ ಮತ್ತು ಇಂದ್ರದೇವರು ರೇಗಿಸ್ಲೇಕೆ ಅಂತ ಗೋವರ್ಧನ ಎತ್ತಿದ್ದಂತೆ. ರೇಗಿಸ್ಬೇಕಾಗಿದೆ ಇಂದ್ರದೇವರನ್ನು, ಏಕೆಂದರೆ ಇಂದ್ರದೇವರಿಗೆ ಈ ಗೋತ್ರಭಿತ್ ಅಂತ ಹೆಸರು, ಪರ್ವತಗಳ ರೆಕ್ಕೆ ಕತ್ತರಿಸಿದವರು ಅಂತೇಳಿ. ಇಂದ್ರದೇವರಿಗೆ ಭಾರಿ ಸಿಟ್ಟು ಬಂತು. ಕೃಷ್ಣ ಏನು ಮಾಡಿದ, ಈ ಬೆಟ್ಟವನ್ನು ಎತ್ತಿಬಿಟ್ಟ. ಅಂದರೆ ಆಗದವರ ಜೊತೆ ಸೇರಿಕೊಂಡ್ರೆ ಇವರಿಗೆ ಸಂಕಟ ಆಗಬೇಕು, ಹೆಚ್ಚು ಸಂಕಟ. ಅದಕ್ಕೆ ಇಂದ್ರದೇವರಿಗೆ ದೊಡ್ಡಯ್ಯ ತದಾದ್ಯವೈರಿ ಉದ್ಧರಣಂ ಹಿ ಕಾರ್ಯಂ, ಅವರ ವೈರಿಯ ಉದ್ಧರಣವನ್ನು ಮಾಡಿಬಿಟ್ರೆ ಅವ್ರಿಗೆ ಸಿಟ್ಟು ಜಾಸ್ತಿ ಆಗುತ್ತೆ. ರೇಗಿಸಿದಂತೆ ಕೃಷ್ಣ, ಅವರು ಬಂದರು, ಮಳೆ ಸುರಿಸ್ತಾರೆ ಸುರಿಸ್ತಾರೆ, ಅಗಾಧವಾದ ಮಳೆ ಸುರಿಸಿದ್ರಂತೆ. 7 ದಿವಸಗಳ ಕಾಲ ನಾನ್ ಸ್ಟಾಪ್ ಮಳೆ ಸುರಿಸ್ತಾರೆ. ಅಂತಿಂತ ಮೇಘಗಳಲ್ಲವು, ಪುಷ್ಕರ ಆವರ್ತಕ ಸಂವರ್ತಕ ಅಂತ ಪ್ರಳಯ ಕಾಲದ ಮೇಘಗಳು. ಆ ಮೇಘಗಳು ಮಳೆ ಸುರಿಸಿದರೆ ಹನಿಗಳು ಬಿಡೋದಿಲ್ವಂತೆ, ಆನೆಯ ಸೊಂಡಿಲ ಗಾತ್ರವನ್ನೇ ಸುರಿಯುತ್ತಂತೆ. ಆನೆಯ ಸೊಂಡಿಲ ಗಾತ್ರ ಇವತ್ತು ಅಷ್ಟು ನೀರು ಎಲ್ಲೂ ನೋಡೋದೇ ಇಲ್ಲ, ಆ ಮಾಟಿ ಬಿಟ್ಟದೆ. ಆ ರೀತಿ ನಾನ್ ಸ್ಟಾಪ್ 100 ವರ್ಷ ಸುರಿಸ್ತಾ ಇರುತ್ತೆ ನಾನ್ ಸ್ಟಾಪ್. ಪ್ರಳಯ ಕಾಲದಲ್ಲಿ ಆನೆಯ ಸೊಂಡಿಲ ಗಾತ್ರದ ನೀರು 100 ವರ್ಷ ಕಂಟಿನ್ಯೂಸ್ ಆಗಿ ಬರುತ್ತೆ, ಡಕ್ಕ ಇರಬೇಕು. ಎಷ್ಟು ಇಡೀ ಲೋಕ ಸರ್ವನಾಶ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂಥ ಮೇಘಗಳನ್ನು ಕರ್ಕೊಂಡು ಬಂದಿರಂತೆ ಇನ್ಚಾರ್ಜ್ ಅವರೇ, ಬಿಟ್ಟುಬಿಟ್ರು ಬಂದುವಾಗೆಲ್ಲ ಕೂಡ ಸುರಿಸ್ತಾ ಇದ್ದ ಕೃಷ್ಣ ನೋಡಿದನಂತೆ. ಅಂಥ ಮಳೆಯಲ್ಲಿ ಕೃಷ್ಣ ನೀಲಾಜಾಲವಾಗಿ ಗೋವರ್ಧನ ಮೇಲೆ ಕೆತ್ತಿ ಬಿಡ್ತಾನೆ, ಗೋಗೋಪೇರನ್ನ ಕಾಪಾಡ್ತಾನೆ. ಅವ್ರು ಹೇಳ್ತಾನೆ, ಇಂದ್ರದೇವರು ಪೂಜೆ ಮಾಡಬೇಡಿ, ಗೋವರ್ಧನ ಪೂಜೆ ಮಾಡಿ ಅಂತ ಹೇಳಿದ್ದಾನೆ. ಯಾಕೆಂದ್ರೆ ಇಂದ್ರದೇವರನ್ನು ಪೂಜೆ ಮಾಡೋ ತಪ್ಪಲ್ಲ, ಸರ್ವೋತ್ತಮತ್ವವನ್ನು ಮಾಡಿದ್ರೆ ತಪ್ಪಾಗುತ್ತೆ. ಇದು ನಮ್ಮ ಕುಲದೇವತೆಗಳನ್ನು ಆರಾಧನೆ ನೆಪದೊಳಗೆ ತಾರತಮ್ಯವನ್ನು ಮರೆಯವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕಥೆ. ತಮ್ಮ ಕುಲದೇವತೆ ಪೂಜೆ ಮಾಡಲಿ ತಪ್ಪಲ್ಲ, ಭವಾನಿ ಇರ್ಬೋದು, ಗಣೇಶ ಇರ್ಬೋದು, ಏನೂ ತಪ್ಪಲ್ಲ. ವೆಂಕಟೇಶ ಇರ್ಬೋದು, ನರಸಿಂಹ ಇರ್ಬೋದು. ವೆಂಕಟೇಶ ನರಸಿಂಹನಾದ ಕುಲದೇವತೆಯು ಅವರೇ ಸರ್ವೋತ್ತಮ ದೇವತೆಯವನು, ಸಮಸ್ಯೆನೇ ಬರೋದಿಲ್ಲ. ಅದು ಅನ್ಯ ದೇವತೆಗಳು ಕುಲದೇವತೆಗಳಾದರೆ ಅವರನ್ನು ಪೂಜೆ ಮಾಡಿ ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಬೇಕೇ ಹೊರತು ಸರ್ವೋತ್ತಮತ್ವೇನ ಮಾಡಬಾರದು. ಇಂದ್ರದೇವರು ಪೂಜೆ ತಪ್ಪಲ್ಲ, ಸರ್ವೋತ್ತಮತ್ವೇನ ತಿಳ್ಕೊಂಡು ಇಂದ್ರದೇವರಿಂದನೇ ಮಳೆ, ಅವರಿಂದನೇ ಬೆಳೆ, ಅವರೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದರೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ಕೃಷ್ಣ ಹಾಗೆ ಮಾಡ್ತಾನೆ. ಅವರಿಗೂ ಅಹಂಕಾರ ಬಂದಿತ್ತಂತೆ, ನಾನೇ ಭಾರಿ ದೊಡ್ಡವರು ಅಂತ ಒಂದು ಕ್ಷಣಕಾಲ ತಪ್ಪಿಸ್ತ. ಕೃಷ್ಣ ಹಾಗೆ ಮಾಡಿದಾಗ ಕೃಷ್ಣ ಇಂದ್ರದೇವರು ಏನು ನಾಶ ಮಾಡಲಿಕ್ಕೆ ಬಂದರು, ಪರಮಾತ್ಮ ಕಾಪಾಡ್ತಾನೆ. ಅಂದರೆ ಕುಲದೇವತೆಗಳ ಪೂಜೆಯನ್ನು ತಾರತಮ್ಯಗಳನ್ನು ಮಾಡಿ ಆ ದೇವತೆಗಳೇನು ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಅಕಸ್ಮಾತ್ ಕೋಪ ಮಾಡಿಕೊಂಡ್ರು ಯೋಚನೆ ಮಾಡಬೇಡಿ, ಕೃಷ್ಣ ಕಾಪಾಡ್ತಾನೆ ಅಂತ. ದೊಡ್ಡವರ ಹತ್ರ ಹೋದಾಗ ಚಿಕ್ಕವರು ಮುನಿಸ್ಕೊಂಡ್ರೆ ಏನು ಆಗೋದಿಲ್ಲ ಅಂತ ತೋರಿಸೋದಕ್ಕೋಸ್ಕರ ಕೃಷ್ಣ ಹಾಗೆ ಮಾಡ್ತಾನೆ. ಅಲ್ಲಿ ಚಿತ್ರವನ್ನು ಕೊಡ್ತಾರೆ ವಾದಿರಾಜ ಸ್ವಾಮಿಗಳು, ಅನೇಕ ರೀತಿ ವರ್ಣನೆ ಮಾಡ್ತಾ ಕೆಳಗೆ ಮೇಲೆ ಮಳೆ ಸುರಿತಾ ಇದೆ, ಕೆಳಗೆ ಎಲ್ಲ ನೀರು ನಿಂತು ಬಿಟ್ಟಿದೆ, ಗೋಗೋಪಿಯರೆಲ್ಲ ಒಳಗೆ ಸೇರಿಕೊಂಡಿದ್ದಾರೆ, ಬಟ್ಟ ಕೃಷ್ಣ ಹಿಡ್ಕೊಂಡಿದ್ದಾನೆ. ಫಸ್ಟ್ ಛತ್ರಿ ಕಾನ್ಸೆಪ್ಟ್ ಬಂದಿದ್ದೆ ಅವತ್ತಿಂದ ಕೃಷ್ಣ ಹಿಡ್ಕೊಂಡ್ಬಿಟ್ಟಂತೆ. ಆ ಛತ್ರಿ ಹಿಡ್ಕೊಳಕ್ಕೂ ಬರೋದಿಲ್ಲ ನಮಗೆ, ಸ್ವಲ್ಪ ತಿಗಿ ಇನ್ನೊಬ್ರು ಕೇಳಿ ಕೊಟ್ಬಿಡ್ತಾನೆ ಆಗಲೇ, ಇನ್ನೊಬ್ರು ಹಿಡ್ಕೊಂಡ್ರೆ ಖುಷಿ ಆಗುತ್ತೆ, ನಾವು ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ, ಕೈ ಸೋತು ಬಿಡುತ್ತೆ ಆಗಲೇ. 7 ದಿವಸಗಳ ಬೆಟ್ಟ ಎತ್ತಿ ಹಿಡಿದಲ್ಲ ಕೃಷ್ಣ, ಜಗತ್ತಿನ ಇತಿಹಾಸದಲ್ಲಿ ಬೆಟ್ಟ ಎತ್ತವರು ಇಬ್ಬರೇ ಇಬ್ರು, ಹನುಮಂತ ಸಂಜೀವನ ಎತ್ತಿದ, ಈತ ಗೋವರ್ಧನ ಎತ್ತಿದ. ಅದು ಹರಿ ಮತ್ತು ವಾಯುಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಬೆಟ್ಟ ಎತ್ತಕ್ಕಾಗೋದಿಲ್ಲ ಅಂತ ಹೇಳಿದ. ಇದು ಹರಿಸರ್ವೋತ್ತಮತ್ವ ವಾಯುವತ್ತು ಸುಮ್ಮನೆ ಹೇಳಿದ ಮಾತುಗಳಲ್ಲ, ವಿತ್ ಆಲ್ ಪ್ರೂಫ್ ಇರೋದು. ಈ ರೀತಿ ಬೇರೆ ಎತ್ತಿರೋದು ತೋರಿಸಿ ನೋಡಂತೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿದರು. ಪರ್ವತ ಹೀಗಿದೆ, ಕೆಳಗೆ ನೀರಿದೆ, ಆ ಪ್ರತಿಬಿಂಬ ಹೀಗೆ ಬೀಳ್ತಾ ಇದೆ, ಹೀಗೆ ಬೆಟ್ಟ ಹೀಗೆ ಪ್ರತಿಬಿಂಬ ಮಧ್ಯೆ ನೀರು. ವಜ್ರಾಸವಳು ಬರೀತಾರೆ, ಆ ದೃಶ್ಯ ಹೇಗಿತ್ತು ಗೊತ್ತಾ, ಮಧ್ಯೆ ಕೃಷ್ಣ ನಿಂತಿದ್ದಾನೆ, ಸಂಪುಟದಲ್ಲಿ ಕೃಷ್ಣಕಂಡ ಕಾಣಿಸ್ತಾನೆ, ಸಂಪುಟದಲ್ಲಿ ಕೃಷ್ಣಕಂಡ ಕಂಡ ಜನೋ ಅದ್ಭುತಂ ಸಂಪುಟ ವಾಶಶಂಕೆ ಅಂತ ಹೇಳ್ತಾರೆ. ನೋಡಿದವರಿಗೆ ಸಂಪುಟದಲ್ಲಿ ಕೃಷ್ಣ ಟ್ರಾನ್ಸ್ಪರೆಂಟ್ ಸಂಪುಟ, ದೇವರು ಕಾಣಬೇಕು ಸಂಪುಟನು ಕಾಣಬೇಕು, ಆ ರೀತಿ ಕೃಷ್ಣ ಕಾಣುತ್ತಿದ್ದ. ಆ ಪೊಯೆಟಿಕ್ ಇಮ್ಯಾಜಿನೇಷನ್ ಇದೆಯಲ್ಲ, ಅದು ತೀರಾ ಆಶ್ಚರ್ಯಕರವಾದದ್ದು. ಆ ದೃಶ್ಯವನ್ನ ಸಂಪುಟದ ಮಧ್ಯನ ದೇವರು ಅಂತ ಹೊಗಳುತ್ತಾ ವಾದಿರಾಸವಾಮಿ ತಿಳಿಸ್ತಾರೆ. ಆ ರೀತಿ ಇದ್ದಾಗ ಗೋವರ್ಧನಕ್ಕೇನೂ ಆಗಲಿಲ್ಲ, ಯಾತಕ್ಕೆಂದ್ರೆ ತಥಾಹಿ ಗೋಬ್ರಾಹ್ಮಣ ರಕ್ಷಕಸ್ಯ ಮರ್ತ್ಯೋಪಕಾರ ನಿರತಸ್ಯ. ಯಾರು ಗೋಬ್ರಾಹ್ಮಣ ರಕ್ಷಣೆ ಮಾಡ್ತಾರೋ, ಮನುಷ್ಯರಿಗೆ ಉಪಕಾರ ಮಾಡ್ತಾರೋ, ಅವರಿಗೆ ಅಪಾಯನೇ ಇಲ್ಲ. ನೋಡಿದ್ರೆ ಗೋವರ್ಧನ ಸುಖವಾಗಿ ಉಳ್ಕೊಂಡ್ಬಿಡ್ತು. ಅಂದರೆ ಯಾರೋ ನಾವು ಉಳಿಬೇಕು ಅಂತಿದ್ರೆ ಗೋಬ್ರಾಹ್ಮಣ ಹಿತಾಯ, ಗೋಬ್ರಾಹ್ಮಣರ ಸೇವೆ ನಮ್ಮ ಸರ್ವವಿಧವಾದ ಉನ್ನತಿಗೆ ಕಾರಣ. ಇವತ್ತು ಜನ ಮಾಡ್ತಿರೋದ್ರೆ ದೊಡ್ಡ ತಪ್ಪು ಅಂದರೆ ಬ್ರಾಹ್ಮಣರಿಗೆ ಅವಮಾನ ಮಾಡ್ತಾನೆ, ಗೋವುಗಳನ್ನು ತಿಂತಾನೆ. ಇನ್ಯಾಕೆ ಜಗತ್ತು ಬದುಕಬೇಕು? ಗೋವುಗಳನ್ನು ಗೋವುಗಳಿಗೆ ಗ್ರಾಸ ಕೊಟ್ಟು ನೀವು ತಿನ್ನ್ರಿ ಅಂದರೆ ಗೋವುಗಳನ್ನೇ ಗ್ರಾಸ ಮಾಡಿಕೊಳ್ಳೋ ಜನ ಇವತ್ತು. ಪ್ರತಿ ಸರ್ತಿ ಹೇಳಿದ್ದೇನೆ, ಒಂದು ಬೆಂಗಳೂರಿನಲ್ಲಿ ದಿವಸಕ್ಕೆ 3,000 ಗೋವುಗಳನ್ನು ಕೊಲ್ತಾರೆ ಅಂದರೆ ಇನ್ನು ಗೋವುಗಳು ಗತಿಸಿದ್ರೆ ಏನಾಗಬಹುದು? ಒಂದೊಂದು ಗೋವಿಗೆ ಯಾವಾಗ ಗೌರವ ಕೊಡ್ತಾರೆ, ಅದರಲ್ಲಿ ರೋಮಗಳಿರ್ತಾವಲ್ಲ, 8 ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ಎಂಜಾಯ್ ಮಾಡ್ತಾನೆ. ಒಂದು ಗೋವೆಗಳಿಗೆ ಸತ್ ನಾವೇನಾದರೂ ಪೋಷಣೆ ಮಾಡಿದರೆ ಆ ಅದರ ಮೇಲೆ ಎಷ್ಟು ರೋಮಗಳಿರ್ತವೆ, 8 ವರ್ಷಗಳ ಕಾಲ ಅವನಿಗೆ ಉದ್ಧಾರ ಆಗ್ತಾನೆ. ಅದಕ್ಕೆ ಏನಾದರೂ ತೊಂದರೆ ಮಾಡಿದರೆ ಮೈಮೇಲೆ ರೋಮಗಳಿರ್ತಾ ಅಷ್ಟು ವರ್ಷಗಳ ಕಾಲ ನರಕದಲ್ಲಿ ಬಿಡ್ತಾನೆ. ಅಂದರೆ ಮೋಕ್ಷದ ದಾರಿ ಗೋ ಸಂರಕ್ಷಣೆ, ಗೋ ಸಂರಕ್ಷಣೆಯ ಮೂಲಕ ಮುಂದೆ ಶಾಸ್ತ್ರ ಸಂರಕ್ಷಣೆ ಮಾಡ್ತಾನೆ. ಆ ಮೂಲಕ ಶಾಸ್ತ್ರಜ್ಞಾನ ಬರುತ್ತೆ, ಶಾಸ್ತ್ರ ಪ್ರತಿಪಾದ್ಯರ ದೇವರನ್ನು ತಿಳಿತಾನೆ, ಮುಂದೆ ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ಗೋಗಳನ್ನು ದೂರ ಮಾಡಿಕೊಂಡ್ರೆ ಸರ್ವನಾಶವನ್ನು ಕಂಡು ನರಕಾದ್ಯ ಅನರ್ಥಕ್ಕೆ ಒಳಗಾಗ್ತಾನೆ. ಆದ್ದರಿಂದ ಗೋಗಳ ಬಗ್ಗೆ ವರ್ಣನೆ ಮಾಡಿದರು. ಮುಂದೆ ನಿಧಾನ ಇಂದ್ರದೇವರ ಗರ್ವ ಎಲ್ಲ ಮುನಿ ಹೋಗಿಬಿಡ್ತು. ಕೃಷ್ಣ ಕೇಳಿದಂತೆ ಅದೆಲ್ಲ ಇಮ್ಯಾಜಿನ್ ಮಾಡಿ ವಾದಿರಾಸವಳು ಬರೀತಾರೆ. ಎಲ್ಲ ಏಳು ದಿವಸ ಆಯಿತು, ಇಂದ್ರದೇವರು ಸೋತು ಬಿಟ್ಟರು, ಮೋಡಗಳೆಲ್ಲ ಹೊರಟೋಯ್ತು. ಕೃಷ್ಣ ಕೇಳಿದನಂತೆ, ನೋಡಿದ್ರೆ ಮಳೆ ನಿಂತಿದೆ ನೋಡ್ಕೊಂಬನ್ನಿ ಅಂತ ಹೇಳ್ತಾರೆ. ಯಾವಾಗ ಒಳಗಿದ್ದು ಮಳೆ ನಿಂತಿದೆ ಅಂತ ಹೇಳ್ತಾರಲ್ಲ, ಮಳೆ ನಿಂತಿದೆ ನೋಡ್ರಿ ಅಂದ್ರಂತೆ. ಹೋಗಿ ರಿಪೋರ್ಟ್ ಮಾಡಿದರಂತೆ, ಇಲ್ಲ ಮಳೆ ನಿಂತೋಯ್ತು ಅಂದ್ರಂತೆ. ಮತ್ತೇನೋ ಬಿಡ್ತಾ ಇದೆಯಲ್ಲ, ಧಾರಾ ನೈವ, ಮಳೆ ಇಲ್ಲ, ಏನ್ ಬರ್ತದೆ ಗೊತ್ತಾ, ಪ್ರೇಮಾಷ್ಟು ಧಾರಾಪರ, ಋಷಿಗಳು ಗುಣಿಗಳೆಲ್ಲ ಆನಂದಾಶ್ರು ಸುರಿಸ್ತಾ ಇದ್ದಾರೆ, ಅದು ಬಿಡ್ತಾ ಇದೆ, ಮಳೆ ನಿಂತೋಯ್ತು ಅಂತ ಹೇಳಿದರು. ಅದು ಹೇಗೆ ಇಮ್ಯಾಜಿನ್ ಮಾಡ್ತಾರೆ ನೋಡ್ಬೇಕು. ಮತ್ತೆ ಏನೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಶಬ್ದ ಕೇಳಿಸ್ತಿದೆಯಲ್ಲ, ಗುಡುಗು ಶಬ್ದನ, ಗುಡುಗಿಡು ಶಬ್ದ ಅಲ್ಲ ಅದು, ಅದು ದೇವರಗುಂದರು ದುಂದುವಿಗಳು ಬಾರತಕ್ಕಂಥ ಶಬ್ದ ಅಂತ ಹೇಳಿದರು. ಅದೇನು ಮಿಂಚು ಬಂದಾಗ ಆಗ್ತಾ ಇದೆ, ಮಿಂಚು ಬಂದಾಗ ಆಗ್ತಾ ಇದೆ ಅಂದ್ರೆ ಮಿಂಚಲ್ಲ, ಅಮರನರ್ತಕಿಯರ ಈ ಒಂದು ಕುಣಿತದ ಕಾಲಕ್ಕೆ ಆಭರಣ ಹೊಡಿತಾ ಇವೆಯಲ್ಲ, ಆ ಒಂದು ಹೊಳೆಯ ಚಿಹ್ನೆ ಅಂತ ಹೇಳಿದ್ರೆ. ಅದನ್ನೆಲ್ಲ ನೋಡಿದರೆ ಹೊರಗಿನಾದ್ರೂ ದೃಶ್ಯ ಅದೇ ಇದೆ, ಕಾಲ್ ಬೇರೆ ಆಗಿ ರೀಸನ್ ಬೇರೆ, ಅದು ದುಃಖದ ಸನ್ನಿವೇಶ ಸುಖದ ಸನ್ನಿವೇಶ. ಈಗ ಅದನ್ನೆಲ್ಲ ವರ್ಣನೆ ಮಾಡಬೇಕಾದ್ರೆ ಅದು ದೈವಿಸಿ ಅಂತ ಸಾಮಾನ್ಯ ಕವಿಗಳಿಗೆ ಸಾಧ್ಯ ಅಲ್ಲ, ವರಕವಿಗಳಿಗೆ ದೈವ ಸಿದ್ಧಿಯ ಕವಿಗಳಿಗೆ ಸಾಧ್ಯನೇ ಹೊರತು ಕಾಳಿದಾಸಾದಿಗಳಿಂದ ಗುಹೆ ಕಾಣಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ನರರ ವರ್ಣನೆಗೆ ಕೊಡೋ ಗಮನವನ್ನ ನಾರಾಯಣ ವರ್ಣನೆಗೆ ಕೊಡೋದಿಲ್ಲ, ಅದರಿಂದಾಗಿನೇ ದಾರಿ ತಪ್ಪಿ ಹೋಗುತ್ತೆ. ಮತ್ತೆ ಹೇಳ್ತಾರೆ, ಮತ್ತೇನೋ ಕಪ್ಪು ಕಾಣ, ಇಲ್ಲೇನೋ ಕಪ್ಪೇನೋ ಆಯ್ತಾಗಿದ್ರಲ್ಲ, ಕಪ್ಪೆಲ್ಲ ಇತ್ತಲ್ಲ ಏನಾಯ್ತು ಅಂತ ಕೇಳಿದ್ರೆ, ಕಪ್ಪ ಅದೆಲ್ಲ ಎಲ್ಲೋಯ್ತಾ, ಇಂದ್ರದೇವರ ಮುಖದ ಮೇಲೆ ಕೂತಿದೆ ಅಂತ ಹೇಳಿದ್ದಾರೆ. ಕಪ್ಪಾಯ್ತು ಮುಖ ಕಪ್ಪಾಯ್ತು ಅಂತ ಹೇಳಿದ್ರೆ ನಾಚಿಕೆ ಆಗಿಬಿಟ್ಟು ಇಂದ್ರದೇವರ ಮುಖದಲ್ಲಿ ಕೂತ್ಬಿಟ್ಟಿದೆ, ಹೋಗಿಬಿಟ್ಟು ಎಲ್ಲ ಕೂಡ ಅಂದ್ರೆ ಇಂದ್ರದೇವರು ಎಷ್ಟು ಸೋತಿದ್ದಾರೆ ಎಂಬುದನ್ನು ವರ್ಣನೆ ಮಾಡ್ತಾರೆ. ಆಗ ಇಂದ್ರದೇವರು ಬಂದು ನಮಸ್ಕಾರ ಮಾಡ್ತಾರೆ, ಗೋವಿಂದ ಗೋವಿಂದ ಅಂತ ಸ್ತೋತ್ರ ಮಾಡಿದ್ರಂತೆ, ಶುದ್ಧರಾಗಿಬಿಟ್ಟು. ಅದೇ ಗೋವಿಂದ ನಾಮಸ್ಮರಣೆ ಮಾಡಿದರೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಕ್ಕೆ ಸಂಕೇತ ಅಂತ ಕರೀತಾರೆ. ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ರೂಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷೆ ಅಂತ ಹೇಳ್ತಾ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಇಂದ್ರದೇವರು ಗೋವಿಂದ ಸುರಾರ್ಥಿ ಹರಾವತಾರ ಅಂತ ಸ್ತೋತ್ರ ಮಾಡ್ತಾರೆ. ಕೃಷ್ಣ ಕ್ಷಮಿಸಿದನು, ಇಂದ್ರದೇವರು ಪರಮಸಾತ್ವಿಕರು, ಆದರೆ ಅಸುರಾವೇಶಾದಿಗಳಿಂದ ಪ್ರಾರಬ್ಧವಶ ತಂದೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಜ್ಞಾನೋದಯ ಮಾಡಿಕೊಟ್ಟ ಕೆಲಸನೂ ಆಯಿತು. ಅದಕ್ಕೆ ಹೇಳ್ತಾರೆ, ಏಕಾಕ್ರಿಯ ಅಧ್ಯರ್ಥಕರೀ ಬಹುವ, ಒಂದೊಂದು ಕಾರ್ಯ ಅನೇಕ ಪರ್ಪಸ್ ಮಾಡುತ್ತಂತೆ ಕೃಷ್ಣನದು. ಒಂದೊಂದು ಕೆಲಸದಿಂದ ಗೋವರ್ಧನರಿಗೆ ಒಂದು ಪಾಠ, ಆದರೆ ಇಂದ್ರದೇವರಿಗೊಂದು ಪಾಠ, ಜನಗಳಿಗೊಂದು ನೀತಿ, ಅದನ್ನೆಲ್ಲ ಕೃಷ್ಣ ತಿಳಿಸಿಕೊಡ್ತಾನೆ. ಮತ್ತೆ ವಾದಿರಾಸವಳು ಇನ್ನೊಂದು ತಮಾಷೆ ಮಾಡ್ತಾರೆ, ಯಾತ ಕೃಷ್ಣ ಬೆಟ್ಟ ಎತ್ತಿದ ಅಂದರೆ ಮುಂದೆ ಚಾಣೋನ ಮುಷ್ಟಿಕಾದಿಗಳನ್ನು ಮಲ್ಲಯುದ್ಧ ಮಾಡಬೇಕಾಗಿದೆ, ಅದು ಪ್ರಾಕ್ಟೀಸ್ ಮಾಡಿಕೊಂಡಂತೆ ಕೃಷ್ಣ. ದೊಡ್ಡದು ಕಲ್ಗಿಲ್ಲ ಎತ್ತೆಲ್ಲ ಮಾಡ್ತಾರಲ್ಲ, ಒಂದು ಪ್ರಾಕ್ಟೀಸ್ ಮಾಡಿಕೊಂಡ ಅಂತ ಹೇಳಿರ್ತಾರೆ. ಅವ್ರು ಯತಿಗಳವರು, ಬಾಲ ಯತಿಗಳು, ಮತ್ತೆ ಬಾಲ ಸನ್ಯಾಸಿಗಳು, ಅವ್ರು ವರ್ಣನೆ ಮಾಡೋ ರೀತಿಗಳೆಲ್ಲ ಪರಮಲೌಕಿಕರ ಟಚ್ ಇರ್ತದೆ, ಅದನ್ನೆಲ್ಲ ದೈವಿಕತೆ ಕನ್ವರ್ಟ್ ಮಾಡಿಬಿಡ್ತಾರೆ. ಅದನ್ನೇ ನಮ್ಮ ಜನ ಓದಬೇಕು, ಅದಕ್ಕೆ ತಿಳುವಳಿಕೆ ಇಲ್ಲ, ಕತೆ ಕಾದಂಬರಿ ಓದ್ತಾರೆ, ಏನೇನೋ ಮಾಡ್ತಾರೆ, ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ರುಕ್ಮಿಣಿ ವಿಷಯ ಓದೋದರಿಂದ ಮನುಷ್ಯನ ಕ್ರಿಯೇಟಿವ್ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಡೆವಲಪ್ ಆಗ್ತದೆ. ಮನುಷ್ಯ ಹೇಗೆ ಯೋಚನೆ ಮಾಡಬೇಕು, ಯಾವ ದೃಶ್ಯಗಳನ್ನು ಹೇಗೆ ಊಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಅಪೂರ್ವವಾದ ಹೈಲಿ ಎಜುಕೇಟಿವ್ ವರ್ಕ್ ರುಕ್ಮಿಣಿ ಸೇವಿಗೆ. ನಾವು ಓದೋದು ಕೆಲವು ಶ್ಲೋಕಗಳು, ಅದು ನಮಗೆ ಅರ್ಥ ಹೊಳೆಯೋದು ಇನ್ನೂ ಜಾಸ್ತಿ ಹೊಳೆಯಲು ಶುರುವಾಗುತ್ತೆ ಅಂತ ಒಂದು ಮಾಂತ್ರಿಕ ಶಕ್ತಿಯನ್ನು ವಾದಿರಾಜ ಸ್ವಾಮಿಗಳಲ್ಲಿ ಇಟ್ಟಿದ್ದಾರೆ. ಅವರೇ ಹೇಳ್ತಾರೆ, ರೋಮಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪವೂಗ ವಿಧ್ವಂಸಿನಿ ಪ್ರೇಮಣಾ ಚಿಂತಯತಾಂ ವಿಚಿತ್ರ ವಿಮಲ ತ್ಯಾಜ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರ ಮಂಡಲೀಶು ಮಹಿತ ಸರ್ಗೋಯಮಾಜ್ಯೋ ಮುದಾಂ ಸರ್ಗ ದ್ವಿತೀಯೋ ಮುದಾಂ. ಪ್ರತಿ ಇದರಲ್ಲ ಅದೇ ಫಲವೇ ಇದ್ದಾಗ ಕೊನೆಯವರೆಗೂ ಹಾಗೆ ಹೇಳ್ತಾ ಏಕೋರ ವಿಂಶಃ ಉದಯ ಅಂತ ಹೇಳಿಬಿಡ್ತಾರೆ. ಈ ರೀತಿ ಪ್ರತಿ ಸರ್ಗದಲ್ಲೂ ಕೂಡ ರೋಮಣಾಂ ಹರ್ಷಣ ಕಾರಿಣಿ ಪ್ರೇಮಣಾ ಚಿಂತಯತಾಂ ವಿಚಿತ್ರ ವಿಮಲ ತ್ಯಾಗ್ಯಾರ್ಥ ಸಂದಾಯಿನಿ ಭಕ್ತಿಯಿಂದ ಯೋಚನೆ ಮಾಡಿಕೊಟ್ಟು ಹೊಸ ಹೊಸ ಅರ್ಥಗಳು ಸುರಿಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾರೆ. ಅದು ಗೋವರ್ಧನದ ಕಥೆಯನ್ನು ಮುಗಿತು. ಅನೇಕ ಪ್ರಸಂಗ ಹಾಗೆ ನೋಡುತ್ತಾ ಹೋಗುತ್ತಾರೆ. ವಿಪ್ರಪತ್ನಿಯರು ಅನ್ನ ಕೊಟ್ಟ ಪ್ರಸಂಗವನ್ನು ತರುತ್ತಾರೆ. ಅದೆಲ್ಲ ಒಂದು ಕಾಲ ಬಂತು, ತುಂಬ ಹಸಿವಾಯಿತು ಗೋಗೋಪರಿಗೆಲ್ಲ. ಅವ್ರಿಗೇನೇ ಆದರೂ ಮಂತ್ರ ಒಂದೇ, ಕೃಷ್ಣ 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 ಅಷ್ಟೇ, ಇನ್ಯಾದ್ಕೊಂಡು ನನ್ನ ಕಡೆ ಹೋಗ್ತಿರಲಿಲ್ಲ. ಕೃಷ್ಣ ಹಸಿವಾಗಿದೆ ಅಂತ ಕೇಳಿದರು. ತಕ್ಷಣ ಕೃಷ್ಣ ಇಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದರು. ತಕ್ಷಣ ಅವರು ಹೋದರು, ಕೇಳಿದರು. ವಾದಿರಾಸ ಅವಳು ಬರೀತಾರೆ, ಅವ್ರು ಏನಂತ ಕೇಳಿದ್ರಂತೆ, ಭಾಗವತಲ್ಲಿ ಹೇಳ್ತಾರೆ, ಕೃಷ್ಣ ಬಂದಿದ್ದಾನೆ, ಕೃಷ್ಣನಿಗೆ ಅನ್ನ ಕೊಡಬೇಕು ಅಂತ ಕೇಳಿದರಂತೆ. ವಾದಿರಾಸ ಅವಳು ಬರೀತಾರೆ, ಎಂಥ ಗೋಪರು, ಎಂಥ ಗೋಪಿಯರು, ಎಂಥ ಸುಸಂಸ್ಕೃತ ಜನಗಳು, ಅಷ್ಟು ಹಸಿವಾಗಿದೆ. ತಮಗೆ ಅನ್ನ ಬೇಕು ಅಂತ ಕೇಳಲಿಲ್ಲ, ಕೃಷ್ಣನಿಗೆ ಅನ್ನ ಬೇಕು ಅಂತ ಕೇಳಿದಿರ, ನೋಡಿದಿರ ಅಂತ ಹೇಳಿದ್ದ. ಎಂಥ ಆಪತ್ಕಾರದಲ್ಲೂ ನೈವೇದ್ಯಕ್ಕೆ ಅನ್ನ ಅನ್ಬೇಕೆ ಹೊರತು ಹೊಟ್ಟೆಗೆ ಅನ್ನ ಅಂತ ಹೇಳಬಾರದು. ಬಿಟ್ಟು ತನ್ನಯ್ಯ ಹೊಟ್ಟೆಗೋಸುಗ ಥಟ್ಟ ನುಣಿಸಿ ಆ ಕೆಟ್ಟ ಮನುಜರ ಕಟ್ಟಿಕೊಂಡೊಯ್ದು ಯಮ ಪಟ್ಟಣದೊಳಗೆ ಒತ್ತಟ್ಟಿಲಿಡುತ್ತಿಹರು. ನಮಗೆ ಎಂದ್ರೆ ಮನುಷ್ಯ ಸೋತ, ದೇವರಿಗೆ ಅಂದ್ರೆ ಬದುಕಿದ ಅಂತ ಹೇಳಿದ. ನನಗೆ ಅನ್ನಬಾರದಂತೆ, ನಿನಗೆ ಅನ್ನಬಾರದಂತೆ, ಎಲ್ಲ ಅವನಿಗೆ ಅಂತ ಹೇಳಬೇಕಂತ. ಅದು ಎಲ್ಲ ನಾವೆಲ್ಲ ನಮಗೆ ಅನ್ಕೊಂಡು ಹಾಳಾಗಿಬಿಡ್ತೀವಿ ಅಂತ ಹೇಳಿದ. ನಮಗೆ ಅಂದ್ರೆ ಎಷ್ಟಿಸಿರ್ತೇವೆ, ನಮಗೆ ಅನ್ನಕ್ಕೆ ನಿಮಗೆ ಅಂದ್ರೆ ಅವನೇ ಎಷ್ಟಿಸಿರ್ತಾರೆ. ಇರೋದು ಯಾವಾಗಲೂ ಒಬ್ಬನೇ. ಅಜೋನಿತ್ಯ ಶಾಶ್ವತೋಯಂ ಪುರಾಣ, ಭಗವಂತ ಒಬ್ಬನೇ ನಿತ್ಯನಾದ್ರಿಂದಾಗಿನೆ ಅವನೊಬ್ಬನೇ ಪೂರ್ಣ, ಅವನೊಬ್ಬನೇ ದೋಷ ದೂರ, ಅವನಿಗೆ ಅಂತ ಹೇಳಬೇಕು ಅಂತ ಹೇಳಿದ. ಅದನ್ನೇ ಪುರಂದರದಾಸರು ನಾಘನ್ನ ನೀಘನ್ನ ತಾಘನ್ನ ಎನ್ನದಿರಿ, ಘನ್ನನೊಬ್ಬನೇ ಕಾಣಿರು ಪುರಂದರ ವಿಠಲ. ನಾನು ದೊಡ್ಡವನು, ನೀನು ದೊಡ್ಡವನಲ್ಲ, ದೇವರೊಬ್ಬನೇ ದೊಡ್ಡವನು. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಆ ಪರಿಕಲ್ಪನೆ ನಮ್ಮ ಬದುಕು ಸಿದ್ಧಾಂತದ ಹೃದಯ. ತಕ್ಷಣ ಅವರು ಕೊಡಲಿಲ್ಲ, ಬಂದರು ಮತ್ತೆ ಕೃಷ್ಣ ಕೊಡಲಿಲ್ಲ ಅಂತ ಹೇಳಿದರು. ಆಮೇಲೆ ಅವರು ಹೆಂಡಂದ್ರೆ ಕೇಳಿ ಕೊಡ್ತಾರೆ ಅಂತ ಹೇಳಿದ್ರು. ಹೆಂಡಂದ್ರೆ ಕೇಳಿ ಕೊಡ್ತಾರೆ, ಕಷ್ಟ ಹೋದ್ರು ಹೆಂಡಂದ್ರೆ ಕೇಳಿದ್ರು, ಅವರು ಕೊಟ್ಟರು. ಅದೆಲ್ಲ ಕಥೆಗೆ ನಮಗೆ ಗೊತ್ತು. ಅಂದರೆ ಗಂಡಸರು ಕೊಡಲಿಲ್ಲ, ಹೆಂಗಸರು ಕೊಟ್ಟರು, ಗಮನಿಸ್ಬೇಕು ನಾವು. ಈ ಕಥೆ ಭಿಕ್ಷುಕರಿಗೆ ಗೊತ್ತಿರಬೇಕು. ಅದು ಯಾವ ಭಿಕ್ಷುಕರು ಕೂಡ ಅಪ್ಪ ಭಿಕ್ಷೆ ಅಂತ ಬರೋದಿಲ್ಲ, ಅಮ್ಮ ತಾಯಿ ಅಂತಾನೆ ಬರೋದವರು. ಅಂದರೆ ಅಪ್ಪಂದ್ರೆ ಭಿಕ್ಷೆ ಕೊಡೋದಿಲ್ಲ, ಅಮ್ಮಂದ್ರೆ ಕೊಡೋದು ಅಂತೇಳಿ. ಇವತ್ತಿನ ಅಮ್ಮಂದಿರು ಕೊಡೋ ಗ್ಯಾರಂಟಿನೂ ಇಲ್ಲ, ಫ್ರಿಡ್ಜಲ್ಲಿ ಇಟ್ಬಿಡ್ತಾರೆ ಹೊರತು ಕೊಡೋದಿಲ್ಲ. ಹಿಂದಿನ ಕಾಲದವ್ರು ಕೊಡ್ತಿದ್ರೆ ಏನೋ ಪಾಪ, ಈಗ ಕೊಡೋ ಗ್ಯಾರಂಟಿ ಇಲ್ಲ. ಅಂದ್ರೆ ಅಮ್ಮನಿಗೂ ಭಿಕ್ಷೆಗೂ ಸಂಬಂಧ ಇದೆ, ತಾಯಿ ಕರಡು ಅಂತ ಕರೀತಾರಲ್ಲ. ತಕ್ಷಣ ಅವರು ಬರೀ ಕೊಡ್ಲಿಲ್ಲ ಅಂದ್ರೆ ತಗೊಂಡು ಬಂದೇ ಬಿಟ್ರಂತ ಕೃಷ್ಣನ ಹತ್ರ ತಂದು ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರಂತೆ. ಅಜಾಸ್ವಾಮಿಗಳು ಬರೀತಾರೆ, ನೋಡಿದ್ರ ಗಂಡಸರು ಸೋತರು ಹೆಂಗಸರು ಗೆದ್ದರು ಅಂತ ಹೇಳ್ತಾರೆ. ಗಂಡಸರು ಸೋತರು, ಕೃಷ್ಣನಿಗೆ ಕೊಡ್ಲಿಲ್ಲ, ಯಜ್ಞ ಮಾಡ್ತಿದ್ದಾರೆ. ಇಲ್ಲ, ಯಜ್ಞ ಮಾಡ್ತೀವಿ ಕೃಷ್ಣನಿಗೆ ಕೊಡೋದಿಲ್ಲ ಅಂದ್ರಂತೆ. ಎಷ್ಟು ಯೋಚನೆ ಇಲ್ಲ ಅವರಿಗೆ. ಯಜ್ಞ ಭೋಕ್ತರು ಬಂದಿದ್ದಾರೆ, ಕೊಡಿದ್ರೆ ಏನು ಮಾಡ್ಬೇಕು ಇವರಿಗೀಗ? ಯಜ್ಞ ಮಾಡೋದು ದೊಡ್ಡದು, ಯಜ್ಞ ಭೋಕ್ತರಿಗೆ ಕೊಡೋದು ದೊಡ್ಡದು. ಯಾರು ಲೆಟರ್ ಬರೆದಿರ್ತಾರೆ, ಪೋಸ್ಟ್ ಮಾಡಕ್ಕೆ ಹೋಗ್ತಾ ಎದುರಿ ಅವರೇ ಬರ್ತಾರೆ. ಅಲ್ಲಿಗೂ ಪೋಸ್ಟ್ ಮಾರ್ಕ್ಸ್ ಹೇಗೆ ಏನು ಮಾಡ್ಬೇಕು ಇವರಿಗೆ? ಎದುರು ಬಂದು ಅವ್ರಿಗೆ ಕೊಡ್ಬೇಕು, ಪೋಸ್ಟ್ ಮಾರ್ಕ್ಸ್ ಅಲ್ಲಿ ಹಾಕ್ಬೇಕು ಮತ್ತೆ. ಅಂದ್ರೆ ಈ ದಡ್ತನ ಮಾಡಿದಾಗಾಯ್ತಲ್ಲ. ಅದಕ್ಕೆ ಹೇಳ್ತಾರೆ ಎಂಥ ಹೆಂಗಸರು, ಅಂತ ಹೆಂಗಸರು ಇದ್ದ ಮೇಲೆ ಈ ಗಂಡತನ ತಗೊಂಡು ಏನ್ ಮಾಡ್ತೀರಿ ಅಂತ ವಾದಿರಾಜ ಸ್ವಾಮಿಗಳು. ಆಗ ಹೆಂಗಸರಿಗೆಲ್ಲ ಧೈರ್ಯ ಕೊಡ್ತಾರೆ, ನಮಗೆ ದೇವರು ಒಲಿಯೋದಿಲ್ಲ ಅಂತ ಕೊರಗಬೇಡ್ರಿ, ಮನೆಯಲ್ಲಿ ಯಜಮಾನರಿಲ್ಲ ಅಂತ ನೈವೇದ್ಯ ಬಿಡಬೇಡಿ, ನೀವು ಮುಂದೇನೆ ಕೃಷ್ಣ ತಗೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ನಿತ್ಯ ದೇವರ ಅಡಿಗೆ ಮಾಡಿದ ಕೃಷ್ಣರು ಮುಂದಿತ್ತು, ಮಕ್ಕಳು ಮುಂದೆ ಇಡ್ತೇನೆ, ದೇವ್ರ ಮುಂದೆ ಯಾಕೆ ಕೆಡೋದಿಲ್ಲ ಅಂತ ಕೇಳ್ತಾರೆ. ಮಕ್ಕಳು ಮುಂದೆ ಇರ್ತೇನೆ, ಕಂಡವ್ರ ಮುಂದೆ ಇರ್ತೇನೆ, ದೇವ್ರ ಮುಂದೆ ಇಟ್ಟುಬಿಡಿ. ಆಮೇಲೆ ಎಲ್ಲರಿಗೂ ಬಂದೇ ಬರುತ್ತಲ್ಲ, ದೇವ್ರ ದೇವರಾಣೆ ಒಂದವಳು ಮುಟ್ಟೋದಿಲ್ಲ, ನೆನಪಿರಬೇಕು. ಅಡಿಗೆ ನೈವೇದ್ಯಕ್ಕಿಡಿ, ಆಮೇಲೆ ಕೌಂಟ್ ಮಾಡಿ ಒಂದವಳು ಕಡಿಮೆ ಆಗಿರೋದಿಲ್ಲ, ಜಾಸ್ತಿ ಆಗಿರ್ತದೆ, ಕಡಿಮೆ ಆಗಲು ಸಾಧ್ಯತೆನೇ ಇಲ್ಲ. ದೇವರು ನೋಡ್ದ ಅಂದ್ರೆ ಅದು ಅಕ್ಷಯ, ನೋಡ್ದ ಅಂದ್ರೆ ಪ್ಯೂರ್ ಅದು. ಇವತ್ತು ನಿಜವಾದ ಅರ್ಥದಲ್ಲಿ ನಾವು ದೇವರಿಗೆ ಅರ್ಪಿಸೋದರಲ್ಲಿ ಇರ್ತಕ್ಕಂಥ ಪವಿತ್ರ, ಯಾಕೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಭಗವಂತನಿಗೆ ಅರ್ಪಿಸಿರಿ ಅನ್ನೋ ತತ್ವವನ್ನ ಹೆಂಗಸರಿಂದ ಕಲಿಬೇಕು ನೋಡಿದ್ರ ಅಂತ ಹೇಳಿದ್ದಾರೆ. ಮುಂದಿಂಥ ಪ್ರಸಂಗಗಳೆಲ್ಲ ಹೇಳ್ತಾ ಹೋಗ್ತಾರೆ. ಅಷ್ಟೊತ್ತಿಗೆ ಇದೆಲ್ಲ ವಿಷಯ ಕ್ರಮವಾಗಿ ಇದೆಲ್ಲ ಗೋಪಗೋಪಿಯರೆಲ್ಲ ನೋಡ್ತಾರೆ. ಗೋಪಿಯರಂತೂ ಕೃಷ್ಣನ ಕಂಡು ಮುಗ್ಧರಾಗಿ ಬಿಡ್ತಾರೆ. ಕೃಷ್ಣ ನಮಗೆ ಪತಿಯಾಗಬೇಕು ಅಂತ ಸಂಕಲ್ಪ ಮಾಡಿಬಿಟ್ರು. ಕೃಷ್ಣ ನಮಗೆ ಪತಿಯಾಗಬೇಕು, ಅದಕ್ಕೆ ಕಾತ್ಯಾಯನಿ ವ್ರತಧರ, ಕಾತ್ಯಾಯನ ದುರ್ಗಾ ಪೂಜೆಯನ್ನು ಮಾಡಿಬಿಟ್ರಂತೆ. ಅದಕ್ಕೆಲ್ಲ ಹೊಸ ಅನೇಕ ಅರ್ಥಗಳನ್ನು ಹೇಳ್ತಾರೆ, ಅದಕ್ಕೆಲ್ಲ ಹೊತ್ತಿಲ್ಲ. ಮುಂದೆ ಕೃಷ್ಣನನ್ನ ಗಂಡನನ್ನೇ ಪಡಿಬೇಕಾಗಿದೆ. ಕೃಷ್ಣನ ಪೂಜೆ ಮಾಡಬೇಕು, ದುರ್ಗಾ ಪೂಜೆ ಯಾಕೆ ಮಾಡಿದ್ರೆ ಆಗಿದ್ರೆ ಮತ್ತೊಂದು ಪ್ರಶ್ನೆ. ಕೃಷ್ಣನ ಪೂಜೆ ಮಾಡಬೇಕು, ದುರ್ಗಾ ಪೂಜೆ ಮಾಡಬೇಕು ಹೇಳ್ತಾರೆ. ಹೌದು, ಕೃಷ್ಣನ ಹೆಂಡಂದ್ರಾಗಬೇಕಾದ್ರೆ ಮೊದಲೇ ಹೆಂಡತಿ ಪರ್ಮಿಷನ್ ತಗೋಬೇಕಲ್ಲ, ಅದು ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ. ದುರ್ಗಾ ಅನುಮತಿ ಕೊಟ್ಟಿರ್ತಾನೆ ಮದುವೆ ಆಗೋದು, ಇಲ್ಲವರು ಕೇಳ್ತಾಕ ಬರ್ತದೆ. ಹೆಂಡತಿ ಒಪ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, ದುರ್ಗಾದೇವನ ಒಪ್ಪಿಸಿಬಿಟ್ರೆ ಕೃಷ್ಣನ ಮದುವೆ ಅವ್ರು ಭಾರಿ ಸುಲಭ. ಅಂದ್ರೆ ಅಲ್ಲಿ ಹಿಂದಿನ ಸೈಕಾಲಜಿ ಹೇಳ್ತಾರೆ, ಇದು ಬಹಳ ಮುಖ್ಯ. ಯಾರಿಂದ ಅಡ್ಡಿ ಬರ್ತದೆ ಅವ್ರು ರೂಪಿಸಿಬಿಟ್ರೆ ಕೆಲಸ ಮುಗಿದು ಹೋಗ್ತದಲ್ಲ, ಅದಕ್ಕೆ ದುರ್ಗಾ ಪೂಜೆಯನ್ನೇ ಮಾಡಿದರು. ಕಾಚಾಯ್ದ ರಥಧರ ಆದರು, ಕೃಷ್ಣ ಅವರಿಗೆ ವಸ್ತ್ರಾಪಹರಣ ಮಾಡೋ ನೆಪದೊಳಗೆ ಒಳ್ಳೆ ದಿವ್ಯ ಜ್ಞಾನವನ್ನು ಕೊಟ್ಟ. ಕೃಷ್ಣ ಅವರಿಗೆ ಕಂಡ, ಅನೇಕ ಪಾಠ ಕಲಿಸ್ತ, ಕೃಷ್ಣ ಹತ್ರ ಬಂದರು, ಕೃಷ್ಣ ಕಂಡ. ಅವರು ಸ್ವಲ್ಪ ಅಹಂಕಾರ ಪಟ್ರ, ಕೃಷ್ಣ ನಮ್ಮ ಸೇವೆಗೆ ಅನುಗ್ರಹ ಮಾಡಿದ ಮೆಚ್ಚಿದ ಅಂತ ತಿಳ್ಕೊಳ್ಳಿಲ್ಲ, ನಮ್ಮ ರೂಪಕ್ಕೆ ಮರಣಾದ ಅಂತ ತಿಳ್ಕೊಂಡ್ರು. ಕೃಷ್ಣ ತಕ್ಷ ಮರೆಯಾಗಿಬಿಡುತ್ತ. ಇದೊಂದು ಅರ್ಥ, ದೇವರ ಬಗ್ಗೆ ಯಾವಾಗ ಅಹಂಕಾರ ತೋರಿಸ್ತೇವೋ ದೇವರು ಮರೆಯಾಗಿ ಬಿಡ್ತಾರೆ. ಒಬ್ಬ ಕೃಷ್ಣನನ್ನ ಸಾವಿರ ಸಾವಿರ ಗೋಪುರ ಹುಡುಕಿದ್ರೆ ಕೃಷ್ಣ ಸಿಗಲೇ ಇಲ್ಲ. ಹುಡುಕೋದನ್ನೇ ವಾದ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಪೂರ್ವ ಒಂದು ಎರಡು ಮೂರು ಅಧ್ಯಾಯಗಳ ವರ್ಣನೆ ಮಾಡ್ತಾರೆ. ಸರ್ಗಗಳಲ್ಲಿ ಮರಗಿಡಗಳನ್ನು ಕೇಳ್ತಾರೆ, ಗಿಡಗಳನ್ನು ಕೇಳ್ತಾರೆ, ಪ್ರಾಣಿಗಳನ್ನು ಕೇಳ್ತಾರೆ, ನದಿಗಳನ್ನು ಕೇಳ್ತಾರೆ. ಕೃಷ್ಣನ್ ತೋರಿಸಿ, ಕೃಷ್ಣನ್ ತೋರಿಸಿ, ಆ ಒಂದು ಆರ್ತತೆಯನ್ನು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಬಹಳ ಅಪೂರ್ವ. ಕೃಷ್ಣನ್ ತೋರಿಸಿ ಅಂತ ನೀವು ಕಂಡ್ರ, ನೀವು ಕಂಡ್ರ ಅಂತ ಕೇಳ್ತಾರಲ್ಲ, ಪ್ರತಿಯೊಬ್ಬರನ್ನು ಕೇಳ್ತಾ ಹೋದ್ರಂತೆ. ಅವ್ರು ಹೇಳೋದು ಯಾರು ಮಾತಾಡ್ತಿರಲಿಲ್ಲ, ತಾವೇ ಅನ್ಕೋತಾ ಹೋಗ್ತಾರೆ, ಅವ್ರಿಗೆ ಒಂದೊಂದನೆ ಸೇರಿಸ್ತಾ ಹೋಗ್ತಾರೆ. ಆ ಕಲ್ಪನೆಯಲ್ಲಿ ನಿಜವಾಗಲೂ ಕೂಡ ಅಪೂರ್ವವಾದ ಮಾತುಗಳಿವೆ. ಅದನ್ನೆಲ್ಲ ಚಿಂತನೆ ಮಾಡ್ತಾ ಮಾಡ್ತಾ ಹೋದಂತೆ ಕೊನೆಗೂ ಕೃಷ್ಣ ಅವರಿಗೆ ಕಂಡಿದ್ದು ಕೃಷ್ಣನನ್ನ ಸರಿಯಾಗಿ ತಿಳ್ಕೊಂಡಾಗ ಮಾತ್ರ, ಓಹೋ ಕೃಷ್ಣ ನಮ್ಮ ರೂಪಕ್ಕೆ ಮೆಚ್ಚಿ ಬರಲಿಲ್ಲ, ನಮ್ಮ ಭಕ್ತಿಗೆ ಅನುಗ್ರಹ ಮಾಡಲಿಕ್ಕೆ ಬಂದ ಅಂತ ತಿಳ್ಕೊಂಡಾಗ ಕೃಷ್ಣ ಕಣ್ಣೆ ಹೊರತು ಮೊದಲು ಕಾಣಲಿಲ್ಲ ಅಂಬುದನ್ನು ಹೇಳ್ತಾ, ದೇವರನ್ನು ನಾವು ಆರಾಧನೆ ಮಾಡಬೇಕೇ ಹೊರತು ಅಹಂಕಾರ ಪಟ್ಟಾಗ ದೇವರು ತುಂಬ ದೂರ ಆಗ್ತಾನೆ ತೋರಿಸ್ತಾರೆ. ಕೃಷ್ಣ ಕಾಣ್ತಾನೆ, ಆಗ ಮಾತುಕತೆ ನಡೀತಾ ಇದೆ. ಕೃಷ್ಣ ಕೇಳ್ತಾನೆ ಅವರನ್ನೆಲ್ಲ, ಏನಿದೆಲ್ಲ ಹಿತಾಹಿತಾಜ್ಞಾಹ ಮತ ಯೂಯ ಮಂಗಾನಾಹ ಯಥೋ ಹ್ಯಧರ್ಮೇ ಮತಿರಸ್ತಿ ನಿಶ್ಚಲ. ಎಂತ ಹೆಂಗಸರು ನೀವೆಲ್ಲ ಕೂಡ, ಗಂಡ ಮಕ್ಕಳು ಬಿಟ್ಟು ಬಂದಿದ್ದೀರಲ್ಲ, ಎಷ್ಟು ಅಧರ್ಮ ಮಾಡ್ತಿದ್ದೀರಲ್ಲ ಕೃಷ್ಣ ಕೇಳಿದನಂತೆ. ಹಿತಾಹಿತಾಜ್ಞ ಜುತ ವ್ಯೂಹ ಮಂಗಾನಾಹ ಯಥೋಹಿ ಅಧರ್ಮೇ ಮತಿರಸ್ತಿ ನಿಶ್ಚಲ. ಉಪಿಕಾಸ್ತ್ರೀ ಭಾರಿ ಬುದ್ಧಿವಂತರು, ತಕ್ಷ ಉತ್ತರ ಕೊಟ್ಟರಂತೆ, ಹಿತಾಹಿತಜ್ಞ ವಯಮಚ್ಯುತ ಪ್ರಭೋ ಯಥೋಹಿ ಧರ್ಮೇ ಮತಿರಸ್ತಿ ನಿಶ್ಚಲ. ಮೊದಲ ಸ್ವಲ್ಪ ಅಧರ್ಮ ಧರ್ಮ ಮಾಡಿಬಿಡ್ತಾರೆ. ಕೃಷ್ಣ ನಾವು ಒಳ್ಳೆ ಜ್ಞಾನಿಗಳು, ನಾವು ಯಾತಕ್ಕೆ ಗೊತ್ತಾ, ಒಳ್ಳೆ ಧರ್ಮ ಗೊತ್ತಿದೆ ನಮಗೆ, ಅಲ್ಲ ಗಂಡ ಮಕ್ಕಳು ಬಿಟ್ಟವರು ದೊಡ್ಡ ಧರ್ಮ ಅಂತ ಕೇಳ್ತಾರೆ. ನಿಜ ಕೃಷ್ಣ, ಯಾರಿಗೋ ಗಂಡನ ಮಕ್ಕಳು ಬಿಟ್ಟರೆ ತಪ್ಪು, ನೀನು ಎಲ್ಲರ ಪತಿಗಾರ ಪತಿ, ನೀನು ಸರ್ವಸ್ವಾಮಿ, ಅದೇ ಪತಿಸುತಾನ್ಮಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತ ಆಗತ. ಗೋಪಿಗೀತೆಯ ಮಾತುಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಇದು ಹೀಗಿರಬೇಕು. ಆಗ ಹೇಳ್ತಾರೆ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ್ಯ. ಏನು ಹೊಸ ಹೊಸ ಧರ್ಮ, ಧರ್ಮ ನಾ ವಯಂ ವಹ, ನಿಮಗೆ ಧರ್ಮ ಅಲ್ಲ ಅಂತ ಕೇಳಿದಾಗ ಅವರಂದ್ರಂತೆ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ. ಕೃಷ್ಣ ಇದು ಹೊಸ ಧರ್ಮ, ಎಲ್ಲದನ್ನು ಬಿಟ್ಟು ನಿನ್ನ ಹಿಡಿಯೋದಿದೆಯಲ್ಲ, ದೊಡ್ಡ ಗಂಡನ್ ಬಿಡೋ ಧರ್ಮ ಅಲ್ಲ, ಗೊತ್ತು ನಿನಗೋಸ್ಕರ ಯಾರನ್ನು ಬಿಟ್ಟರೆ ತಪ್ಪಲ್ಲ ಅಂತ ಹೇಳ್ತಾರೆ. ಇವತ್ತು ಗಂಡನ್ ಬಿಡೋದನ್ನು ಯಾರು ಬಿಟ್ಟಿಲ್ಲ, ದೇವ್ರು ಹಿಡಿಯೋದಿಲ್ಲ ಅಂತೇನೆ, ಡೈವರ್ಸ್ ಕೇಸ್ ಕಾಮನ್ನು, ದೇವರಿಗೋಸ್ಕರ ಅಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ. ಯಾರನ್ನು ಬೇಕಾದ್ರೂ ಬಿಡಿ, ದೇವರಿಗೋಸ್ಕರ, ದೇವರನ್ನು ಯಾರಿಗೋಸ್ಕರವೂ ಬಿಡಬೇಡಿ. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಅಲ್ಲೆಲ್ಲ ಅನೇಕ ಯಮಕಬದ್ಧ ಶ್ಲೋಕಗಳನ್ನು ಬರೀತಾರೆ ವಾದಿರಾಜಸ್ವಾಮಿಗಳು, ಯಮಕಾಲಂಕವನ್ನು ತುಂಬಿಸಿಬಿಡ್ತಾರೆ. ರಮಾನಯಾಹಂಕೃತಿ ದೂರವೃತ್ತಿ, ರಮಾನಯಾಹಂಕೃತಿ ದೂರವೃತ್ತಿ, ರಮಾನಯಾಹಂಕೃತಿ ದೂರವೃತ್ತಿ, ರಮಾನಯಾಹಂಕೃತಿ ದೂರವೃತ್ತಿ. ಒಂದೇ ಆಚಾರ ಬರೀತಾರೆ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ. ಯಮಕ ಭಾರತದಲ್ಲಿ ಆ ಶ್ಲೋಕ ಅದೇ ರೀತಿ ಒಂದೇ ಪದ ಪೂರ್ತಿ ರಿಪೀಟ್ ಆಗ್ತಾ ಹೋಗ್ತದೆ, ಹಾಗೆ ಬಿಡಿಸ್ತಾ ಹೊಸ ಹೊಸ ಅರ್ಥ ಕೊಡ್ತದೆ. ಅಂತ ಎಷ್ಟೋ ಶ್ಲೋಕಗಳನ್ನು ಬರೀತಾರೆ, ಅಲ್ಲಿ ಸನ್ನಿವೇಶಿರ್ತಕ್ಕಂಥ ಶ್ಲೋಕಗಳ ಛಂದಸ್ಸನ್ನು ಬದಲಾಯಿಸ್ತಾರೆ. ಕೊನೆಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ, ಪರಮಾನಂದ ಭರಿತಾರಾಗ್ತಾರೆ. ಇಷ್ಟೊತ್ತಿಗೆ ಸರಿಯಾಗಿ ಅನೇಕ ವಿಧವಾದಂತಹ ಯೋಚನೆ ಮಾಡ್ತಾ ಒಂದು ಸಲ ನಂದ ಒಂದು ಸಾಧನೆ ದ್ವಾದಶಿ ದಿವಸ ಪಾರಣೆಗೆ ಅಂತ ಹೋಗ್ತಾನೆ. ಒಂದು ಮಾತು ಹೇಳ್ತಾರೆ, ಬೇರೆ ದಿವಸ ಸ್ನಾನಕ್ಕೆ ಅರುಣೋದಯ ಕಾಲ ಆಗಿರಬೇಕು, ಇಲ್ಲದೆ ಹೋದರೆ ಅದು ಶ್ರೇಷ್ಠ ಅಲ್ಲ, ಹಿಂದಿ ದಿವಸ ಸ್ನಾನ ಅಂತ ಆಗಿಬಿಡುತ್ತದೆ. ಬೇಗ ಸ್ನಾನ ಮಾಡೋದಂದ್ರೆ ಅರುಣೋದಯಕ್ಕಿಂತ ಮುಂಚೆ ಮಾಡಾಗಿಲ್ಲ, ಯತಿಗಳಿಗೂ ಆ ಕಾರಣೆ ವಿಹಿತ. ಯತೀನಾಮ ಸ್ನಾನ ಕಾಲೋಯಂ ಗಂಗಾಂಬ ಸದೃಶ ಸ್ಮೃತ ಅಂತ ಹೇಳ್ತಾರೆ. ಆದರೆ ಸಾಧ್ಯದಾಸ್ತಿ ದಿವಸ ಮಾತ್ರ ಬಹಳ ಬೇಗ ಮಾಡಬಹುದು, ಬೇಗ ಆದರೆ ಮಹಾನಿಶ್ಚಿತ ಕಾಲ ತಕ್ಷಣ ಮಾಡಬಹುದು. ಮಹಾನಿಶ್ಚಿತ ಕಳೆಯೋದಂದ್ರೆ ನಾಟ್ ಫೋರ್ ಅವರ್ಸ್ ಇರ್ತಾರೆ ಸೂರ್ಯೋದಯಕ್ಕಿಂತ ಮುಂಚೆ, ಅವಾಗ ಮಾಡಬಹುದು. ಅದಕ್ಕೆ ಅವಕಾಶ ಸಾಧನೆ ವಾಸ್ತಿ ಬಂದಿತ್ತು, ಹೊರಟ ಇನ್ನೂ ಬೇಗ ಹೊರಟುಬಿಟ್ಟ ಅಂತ, 2:12 ಹೊರಟುಬಿಟ್ಟ ಮಧ್ಯರಾತ್ರಿಗೆ. ಸಮಣಾದಕ್ಕಂತ ಹೋದ ಆಗ ವರ್ಣದೋಸರು ಒಂದು ಹೇಳ್ಕೊಂಡು ಹೋಗಿಬಿಡ್ತಾರ ಆತನನ್ನ, ಅದು ದೇವತೆಗಳ ಕಾಲ, ನಿಮ್ಮ ಕಾಲ ಅಂತ ಹೇಳ್ಕೊಂಡು ಹೋದ್ರಂತೆ. ಆ ಸಮಯದಲ್ಲಿ ನಂದ ಇಲ್ಲೇ ಇಲ್ಲ, ಪಾರಣೆ ಮಾಡಿ ಯಜಮಾನನೇ ನಾಪತ್ತೆ. ಕೃಷ್ಣ ಅಂತ ಕರೀತಾವ, ಒಂದೇ ಸಮಸ್ಯೆ ಪರಿಹಾರ, ಕೃಷ್ಣ ಕೃಷ್ಣ ಕೃಷ್ಣ. ತಕ್ಷಣ ಕೃಷ್ಣ ಹೋಗ್ತಾನೆ ವರ್ಣದ ಮುಖಕ್ಕೆ, ಹೋಗಿ ದರ್ಶನ ಕೊಟ್ಟು ಬಿಡಿಸ್ಕೊಂಡು ಒಂದು ಬಿಟ್ಟನಂತೆ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಕಥೆಯೆಲ್ಲ ಗೊತ್ತು, ಕಥೆ ಹೇಳೋದಕ್ಕೆ ಹೋಗೋದಿಲ್ಲ, ಒಂದು ಮಾತು ಹೇಳ್ತಾರೆ ಅವರು. ನಂದನನ್ನ ವರ್ಣದೂತರು ಹಿಡ್ಕೊಂಡ್ರು, ಒಳ್ಳೆಯ ಕೃಷ್ಣ ದರ್ಶನ ಆಯಿತು ಅಂತ ಹೇಳಿದ್ದಾರೆ. ನಂದನನ್ನ ಹಿಡ್ಕೊಂಡಿದ್ದು ಕೃಷ್ಣ ದರ್ಶನ ಆಯಿತು, ನಮಗೆ ಸೂಚನೆ ಮಾಡ್ತಾ ಆನಂದ ತೀರ್ಥ ಹಿಡ್ಕೊಂಡ್ರೆ ಆಗದೇ ಇರುತ್ತಾ ಅಂತ ಕೇಳ್ತಾರೆ. ನಂದನ ಹಿಡ್ಕೊಂಡ್ರೆ ಕೃಷ್ಣ ದರ್ಶನ ಆಗಿರಬೇಕಾದ್ರೆ ಆನಂದ ತೀರ್ಥನ ಹಿಡ್ಕೊಂಡಾಗ ಕೃಷ್ಣ ಓಡಿ ಬರ್ತಾನೆ, ದ್ವಾರಕೆಯಿಂದ ಮಧ್ಯೆ ಬರಲಿಲ್ಲ ಉಡುಪಿಗೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನ ಕರಪೂಜ ನಂಚ ವಾರ್ಧಿಂ ಮಧುಗೃಹ ಮತೀತ್ಯ ಸಮಧ್ವ ನಾಥೋ ಯತ್ರಾಸ್ತಿ ತದ್ರಜಪೀಠ ಪುರಂಗರೀಯ. ಉದ್ಧಾರ ಮಾಡಿದ, ದರ್ಶನ ಕೊಟ್ಟು ಬಂದ. ಅದೇ ರೀತಿಯಲ್ಲಿ ದುರ್ಗಾವನ ಒಂದರಲ್ಲಿ ನಂದನನ್ನ ಅಜಗರ ಹಿಡಿತಂತೆ, ಮತ್ತೆ ಅಜಗರ ಒಂದು ಹೆಬ್ಬಾವು ಹಿಡಿದು ಬಿಡುತ್ತೆ. ನಾವು ಭೀಮಸೇಂದ್ರ ಹೇಳಿದ ಕತೆ ಕೇಳಿರ್ತೇವೆ, ಅದು ಭೀಮಸೇಂದ್ರ ನಾಟಕ ಮಾಡ್ತಾರೆ, ನಿಜವಾಗ್ಲೂ ಹಿಡಿದು ಬಿಡ್ತಾರೆ ನಂದನನ್ನ. ಕೃಷ್ಣ ಮತ್ತೆ ಬಿಡಿಸ್ಕೊಂಡು ಬಂದಂತೆ ನಂದನನ್ನ. ಅದು ಅಷ್ಟೇ, ಅಜಗರ ಯಾಕೆ ನಂದನ ಹಿಡಿದು ಗೊತ್ತು, ಕೃಷ್ಣ ಹಿಡಿದು ಭಾರಿ ಕಷ್ಟ, ನಂದನ ಹಿಡಿದು ಕೃಷ್ಣ ತಾನೇ ಬರ್ತಾನೆ ಅಂತ ಹೇಳ್ಕೊಂಡಂತೆ. ಮತ್ತೆ ಇದೆಲ್ಲ ಗುಟ್ಟುಗಳಿದು, ಯಾವಾಗಲೂ ಹಸು ನೆಚ್ಕೊಂಡು ಹೋಗಬಾರ್ದು, ಕರುಣೆತ್ಕೊಂಡು ಹಸು ಇದ್ದು ಬರುತ್ತಂತೆ. ಅದೇನು ವತ್ತ ಮುಂದಲ್ಲದೆ ಧೇನುತ ಮುಂದೆ ಭಕ್ತಾರ್ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳುವುದು ಗಯಗದಾಧರಣೆ. ಯುವಜರ ವಿಜಯ ದಾಸರು ಬರೀತಾರೆ ಮಾತನ್ನ. ಯಾವಾಗಲೂ ಕೂಡ ಭಗವಂತ ಅಷ್ಟು ಕರುಣಾಳು. ಕೃಷ್ಣನನ್ನ ಯಶೋದೆ ಆಡಿಸ್ತಿರ್ಬೇಕಾದ್ರೆ ಕೃಷ್ಣ ಆಕೆ ಹಿಂದೆ ಅಂಬಾ ಅಂಬಾ ಅಂತ ಹೋಗ್ತಿದ್ದಂತೆ, ಅಮ್ಮಾ ಅಮ್ಮಾ ಅಂತ ಹೋಗ್ತಿದ್ದಂತೆ. ಭದ್ರಾಸವಣ್ಣ ಬರೀತಾರೆ ಏನು ಪುಣ್ಯ ಮಾಡಿದ್ದಾಳೆ ಯಶೋದೆ. ಯೋಗಿಗಳು ಯಾರಿಂದೆ ಓಡಾಡ್ತಾರೋ ಅವನು ಇವಳಿಂದ ಓಡಾಡ್ತಾರಲ್ಲ, ಏನು ಪುಣ್ಯ ಮಾಡಿದ್ದಳು. ಹಿಂವಾ ತಪ್ಪ್ಯತ ತಪೋಶ್ಯ ಜನನಿ ಯಶ್ಯ ಈದೃಕ್ ಫಲಂ, ಇಂಥ ಪುಣ್ಯ ಮಾಡಿದ್ದಾಳೆ. ಇದು ಸಂಸ್ಕೃತದಲ್ಲಿ ಅವರು ಮಾತು, ಕನ್ನಡದಲ್ಲಿ ಅವರೇ ಬರೀತಾರೆ ಏನು ಸುಕೃತವ ಮಾಡಿದಳು ಯಶೋದೆ. ಪೂರ್ತಿ ಸಂಸ್ಕೃತನವ್ರದೇ ಕನ್ನಡದವ್ರದೇನೆ, ಕನ್ನಡ ದೇವರಾಮ ಸಂಸ್ಕೃತ ಈ ಕಾವ್ಯದಲ್ಲಿ ಸೇರಿಸ್ತಾರೆ. ಅದೇ ರೀತಿ ಯಮುನಾ ನದಿ ಅಂತ ಗೋಪಿಗ ಹುಡುಕುತ್ತಾ ಹೋದ ಕಾಲಕ್ಕೆ ಯಮುನಾ ನದಿ ಕಾಣಿಸ್ತದೆ. ಯಮುನಾ ನದಿನ ಸ್ತೋತ್ರ ಮಾಡ್ತಾರೆ, ಅಮ್ಮ ಯಮುನಾ ನದಿ ನೀನಾದ್ರೂ ಕೃಷ್ಣನ ತೋರಿಸಬಾರ್ದೆ, ಕೃಷ್ಣನ ಮೇಲೆ ಭಾರಿ ಪ್ರೀತಿ ಅಂತ ಹೇಳ್ತಾರೆ. ಯಾಕೆ ಕೃಷ್ಣನೇ ಹೆಂಡತಿ ತಾನೆ, ಕೃಷ್ಣನ ಹೆಂಡತಿ ಆದ್ದರಿಂದ ಭಾರಿ ಕಾಳಿಂದಿ ಆ ಪದ ಉಪಯೋಗಿಸ್ತಾರೆ. ಅಮ್ಮ ಅಲ್ಲಿ ಯಮುನಾ ನದಿಯ ಸ್ತೋತ್ರವನ್ನು ಮಾಡ್ತಾ ವಾದಿರಾಜ ಸ್ವಾಮಿಗಳು ಒಂದು ಸೈಕಾಲಜಿ ಹೇಳುತ್ತಾರೆ. ಯಮುನಾ ನದಿ ಏನ್ ಮಾಡುತ್ತಂತೆ, ತನ್ನಲ್ಲಿ ಸ್ನಾನ ಯಾರು ಮಾಡ್ತಾರಲ್ಲ, ಯಮುನಾ ನದಿ ಸ್ನಾನ ಮಾಡ್ತಾರಲ್ಲ ಅವ್ರು ಎಲ್ಲಿ ಕಳಿಸ್ತಾಳು ಗೊತ್ತೇನು, ವೈಕುಂಠಕ್ಕೆ ಕಳಿಸ್ತಾಳೆ ಹೊತ್ತು ಯಮುನೋಕ್ಕೆ ಕಳಿಸೋದಿಲ್ಲ, ಇದು ಗೊತ್ತಿತ್ತು. ಯಮುನಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ವೈಕುಂಠಕ್ಕೆ ಹೋಗ್ತಾರೆ ಹೊರತು ಯಮುನೋಕ್ಕೆ ಹೋಗೋದಿಲ್ಲ. ಇದು ಅಂದ್ರೆ ಯಮುನಾ ನದಿ ಸ್ನಾನ ಪುಣ್ಯಕರ ಅಂತಾಯ್ತು. ವಜಾಸ ಅವಳು ಬರೀತ ಕಾರಣ ಕೇಳ್ತಾರೆ, ಯಾಕೆ ಗೊತ್ತಾ, ಯಮದೇವರು ಯಮುನಾ ನದಿಗೆ ಅಣ್ಣ, ಕೃಷ್ಣ ಗಂಡ. ಹೆಂಗಸರಿಗೆ ಯಾವಾಗಲೂ ಕೂಡ ತವರ್ಮನಿ ಅಂದ್ರೆ ತವರ್ಮನಿಗಿಂತ ಗಂಡ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಸ್ನಿಗ್ಧೇ ಭರ್ತರಿ ಕಾಮಿನಿ ಜನ ರುಚಿ ತದ್ಭರ್ತೃ ಪಕ್ಷಲಂ. ಹೆಂಡಸರು ಯಾವಾಗಲೂ ಹೆಂಡಂದಿರು ಗಂಡನ ಪಕ್ಷ ವಹಿಸ್ತಾರೆ, ಅವ್ರ ತಾಯಿ ಪಕ್ಷ ವಹಿಸೋದಿಲ್ಲ. ಇವತ್ತು ಉಲ್ಟ ಪಟ್ಟ ಆಗಿಬಿಟ್ರೆ ಹೆಂಗೆ ಮನೆ ಹಾಳಾಗೋಗ್ತದೆ ಅಂತ ಅರ್ಥ. ತವರು ಮನೆ ಪಟ್ಟು ಗಂಡನ ಪಕ್ಷನೇ ವಹಿಸಬೇಕಂತ. ಆದ್ರೆ ಒಂದು ಕರಾರ ಸ್ನಿಗ್ಧೇ ಭರ್ತರಿ ಪ್ರತಿ ಪ್ರೀತಿ ಪಾತ್ರನಾಗಿರಬೇಕು, ಅವಾಗ ಹೆಂಡತಿಯ ವೈಭವನೇ ವೈಭವ, ಇಲ್ಲದವರು ಕಾಲ ಕಸಾಯಿ ಬಿಡ್ತಾಳೆ ಅಂತ ಹೇಳಿದ್ದಾರೆ. ಸ್ನಿಗ್ಧೇ ಭರ್ತರಿ ಕಾಮಿನಿ ಜನ ರುಚಿ ತದ್ಭತ್ರು ಪಕ್ಷ ಕ್ಷಲಂ. ಅದಕ್ಕೆ ನೀನು ಕೃಷ್ಣನ ಸನ್ನಿಧಾನ ಜಾಸ್ತಿ ಇದೆಯಮ್ಮ, ಅದಕ್ಕೆ ಕೇಳಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ ತುಳಸಿ ವರ್ಣನೆ ಮಾಡ್ತಾರೆ, ಎಲ್ಲ ಮರಗಳ ವರ್ಣನೆ ಮಾಡ್ತಾರೆ ಎಲ್ಲ ಮುಗಿಸಿ ಕೃಷ್ಣ ದರ್ಶನ ಕೊಟ್ಟ ಮೇಲೆ ಒಂದು ದಿವಸ ಏನಾಯ್ತು ಗೊತ್ತಾ, ಭಯಂಕರವಾದಂಥ ಒಬ್ಬ ಯಕ್ಷ ಬರ್ತಾನೆ. ಯಕ್ಷ ಅವನ ತಲೆ ಶಂಖಚೂಡ ಅಂತ ಅವನ ಹೆಸರು, ಕುದುರೆ ರೂಪದಲ್ಲಿ ತಲೆ ಮೇಲೆ ಮಣಿ ಇರುತ್ತೆ ಅವನು, ಬಂದು ಎಲ್ಲರೂ ಹೆದರಿಸಿಬಿಡ್ತಾನೆ. ಕೃಷ್ಣ ಹೋಗಿ ಅವನನ್ನು ಕೊಂದು ಬಿಟ್ಟು ಮಣಿ ಕಿತ್ಕೊಂಡ್ಬಿಟ್ಟನಂತೆ. ಭಾಗವತ ದೊಡ್ಡದ ಕಥೆ ಹೇಳ್ತಾರೆ ಅದು. ಅದನ್ನು ಕೊಂದು ಮಣಿ ಕಿತ್ಕೊಂಡ್ಬಿಡ್ತಾನೆ. ಮಣಿ ಏನು ಮಾಡಿದ್ದಂತ ಕೃಷ್ಣ ಅದನ್ನು ಅದನ್ನು ಬಲರಾಮದೇವರಿಗೆ ಕೊಟ್ಟುಬಿಟ್ಟನೆ, ತಾನು ತಗೊಳ್ಳಿಲ್ವಂತ. ಆ ಮಣಿಯನ್ನು ಬಲರಾಮದೇವರಿಗೆ ಕೊಟ್ಟನ, ತಾನು ತಗೊಳ್ಳಿಲ್ಲ. ಮತ್ತು ಕೃಷ್ಣ ಯಾವ ಮಣಿ ತಗೊಂಡ, ಆ ಮಣಿಯನ್ನು ಬಲರಾಮದೇವರಿಗೆ ಕೊಟ್ಟ, ಯಶೋಮಣಿಯನ್ನು ತಾನು ತಗೊಂಡ ಅಂತ ಹೇಳ್ತಾರೆ. ಯಶೋಮಣಿ ಕೀರ್ತಿ ಮಣಿ ಕೃಷ್ಣನಿಗೆ ಬಂತು. ಆ ಮಣಿಯನ್ನು ಕಿತ್ತಿ ಬಲರಾಮನಿಗೆ ಕೊಟ್ಟು ಯಶೋಮಣಿಯನ್ನು ತಾನು ತಗೊಂಡು ಲಲಲಾ ಮಣಿಗಳೊಂದಿಗೆ ವಿಹಾರ ಮಾಡಿಬಿಟ್ಟ. ಲಲಲಾ ಮಣಿಗಳು ಆ ಗೋಪಿಕಾಸ್ತಿಗೆ ವಿಹಾರ ಮಾಡಿ ಎಲ್ಲ ಮಣಿ ಮಣಿ ಅಂತ ಸೇರಿಸಿಬಿಡ್ತಾರೆ. ಆ ರೀತಿಯ ಊರ ರೀತಿಯಲ್ಲಿ ಹೇಳ್ತಾ ಅಷ್ಟೊತ್ತಿಗೆ ಕಂಸನ ಹತ್ತಿರ ನಾರದ ಮಣಿಗಳು ಹೋಗಿ, ಕೃಷ್ಣ ಯಾರು ಗೊತ್ತಾ ನಿನ್ನ ದೇವಕಿ ಎಂಟನೇ ಗರ್ಭ, ನಿನ್ನ ಕೊಲ್ಲೋದು ಅವನೇ ಅಂತ ಹೇಳಿದಾಗ ಬಹಳ ಕೋಪದಿಂದ ಅವನು ಅಕ್ರೂರನ್ನು ಕಳಿಸಿಕೊಡ್ತಾನೆ. ಅಕ್ರೂರ ಅಲ್ಲಿಗೆ ಬರ್ತಾನೆ. ಆ ಹೊತ್ತಿಗೆ ಇನ್ನೊಬ್ಬ ರಾಕ್ಷಸ ಬರ್ತಾನೆ, ಅವನು ಕೇಸಿ ಅಂತ ಒಬ್ಬ ರಾಕ್ಷಸ. ಅವನು ಕುದುರೆ ರೂಪದಲ್ಲಿ ಬಂದಂತ ಕೃಷ್ಣನ ಕೊಲ್ಲಬೇಕು ಅಂತೆ. ಅವನು ಕುದುರೆ ರೂಪದಲ್ಲಿ ಬಂದ, ಅಶ್ವರೂಪದಲ್ಲಿ ಬಂದ. ವಾದ್ಯಾಸವ ಹೇಳ್ತಾರೆ ಅವನ ರೂಪ ಅವನ ಫ್ಯೂಚರ್ ಸರಿಯಾಗಿ ಹೇಳುತ್ತೆ ಅಂತ ಹೇಳ್ತಾರೆ. ಅವನ ರೂಪ ನೋಡಿದಾಗ ಭವಿಷ್ಯ ಗೊತ್ತಾಗುತ್ತದೆ. ಏನು ಅವನ ರೂಪ, ಅಶ್ವ. ಅಶ್ವ ಅಂದ್ರೇನು, ಶ್ವಃ ನವಿದ್ಯತೆ ಐತಿ, ಶ್ವಃ ನವಿದ್ಯತೆ ಎಷ್ಟ ಸಹ ಅಶ್ವ, ನಾಳೆ ಇಲ್ಲದ. ಅಶ್ವ ಅಂದರೆ ನಾಳೆ ಇಲ್ಲದವನು, ಇವತ್ತೇ ಅವನು ಕೊನೆಯ ದಿವಸ, ಲೈಫ್ ಲಾಸ್ಟ್ ಡೇ ಆಫ್ ಇಸ್ ಲೈಫ್ ಅಂತ. ಕುದುರೆ ರೂಪ ಹಾಕೊಂಡಿದ್ದು ಕೂಡ ಸರಿ ಹೋಯ್ತದಕ್ಕೆ, ಅವನು ಕೊನೆಯ ತನ್ನ ಭವಿಷ್ಯವನ್ನು ತಾನೇ ತಿಳಿಸ್ಕೊಂಡ ಅಂತ ಹೇಳ್ತಾರೆ. ಕೃಷ್ಣ ಅವನ ಬಾಯಿಯೊಳಗೆ ಕೈ ಇಟ್ಟನಂತೆ, ಅವನ ಕೈಯನ್ನು ಕತ್ತರಿಸಿ ತಿಂದುಬಿಡಬೇಕು ಅಂತ ಬಂದ. ಕೃಷ್ಣ ಬಾಯಲ್ಲಿ ಕೈ ಇಟ್ಟ, ಅಗಿಲಕ್ಕೆ ಅಂತ ತೆಗೆದ, ಕೈ ಬೆಳೆಸ್ತಾ ಕೃಷ್ಣ ಕೈ ಬೆಳೆಸ್ತಾ 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 ಉಸಕಟ್ಟು ಸತ್ತೋಯ್ತು. ಹಾಗೆ ನಾವು ವಾಮನಾವತಾರದಲ್ಲಿ ಪಾದ ಬೆಳೆಸಿದ್ರೆ ಕೇಳಿರ್ತೇವೆ, ಇಲ್ಲಿ ಕೈ ಬೆಳೆಸ್ತ ಅಂತ ಹೇಳ್ತಾರೆ. ದೇವರು ಕೈ ಬೇಕಾದ್ರೆ ಬೆಳೆಸ್ತಾನೆ, ಕಾಲ ಬೇಕಾದ್ರೆ ಬೆಳೆಸ್ತಾನೆ, ಎಲ್ಲ ಬೆಳೆಸ್ತಾನೆ. ನಾವು ಹೊಟ್ಟೆ ಒಂದೇ ಬೆಳೆಸ್ತೇವೆ, ಅದು ಪದ್ಧತಿ ಆಗೋದು. ಮನುಷ್ಯರಿಗೆ ಯಾವ್ದು ಬೆಳಿಬಾರ್ದು ಅಂತ ಬೆಳೆಸಿಬಿಡ್ತಾರೆ. ನಿಜವಾಗ್ಲೂ ಬೆಳಿಬೇಕಾದದ್ದು ಬೇರೆ ಯಾವ ಎಲ್ಲ ದೊಡ್ಡದಿರಬೇಕಂತೆ, ಹೊಟ್ಟೆ ಮಾತ್ರ ಭಾರಿ ಚಿಕ್ಕದಿರಬೇಕಂತೆ. ತನೂದರ ಅಂತ ಕರೀತಾರೆ. ಕೃಷ್ಣನ ಆಲ್ರೌಂಡ್ ವ್ಯಕ್ತಿತ್ವ ತೇರಿಸ್ತಾರೆ. ಅಲ್ಲಿಗೆ ಅಕ್ರೂರ ಬರ್ತಾನೆ, ಶಿವಂಸ ಕಳಿಸಿಕೊಟ್ಟಾಗ ಅಕ್ರೂರ ಬಂದ, ನೋಡಿದ, ಅಲ್ಲಿ ಕಾಲಿಟ್ಟ, ಭಾರಿ ದುಃಖ ಆಯಿತು. ಕೃಷ್ಣ ಓಡಾಡಿದ ಜಾಗ ಇದು, ಹೇಗೆ ಓಡಾಡೋದು? ಅಚೇಷ್ಟದ ಹೊರಡಾಡಿಬಿಟ್ಟಂತ ಅಕ್ರೂರ. ಕೃಷ್ಣನ ಹಾಗೆ ಹೆಜ್ಜೆ ಗುಟ್ಟಿಟ್ಕೊಂಡು ಹೋಗ್ತಾನೆ. ಕೃಷ್ಣ ಹಾಲು ಕರೀತಾ ಇದ್ದಂತ ಹಸುವಿನ ಹತ್ರ ಅಕ್ರೂರ ಹೋಗ್ತಾನೆ. ಕೃಷ್ಣ ನೋಡ್ತಾನೆ, ಆ ಹಾಲು ಕರೆ ನಿಲ್ಲಿಸ್ತಾನಂತೆ. ಆಲಿಂಗನ ಮಾಡ್ಕೋತಾನೆ ಅಕ್ರೂರನನ್ನ. ಅಕ್ರೂರ, ಕ್ಷೇಮ ಕಿಂತವನ ಪಿತಾಚ ಕುಶಲಿ. ಅಕ್ರೂರ, ಚೆನ್ನಾಗಿದ್ದೀಯಾ? ಮಾತಾಡ್ತಾ ರೀತಿ ಕೇಳ್ತಾರೆ ವಾದಿರಾಜ್ ಅವಳು ಬರೀತಾರೆ. ಚೆನ್ನಾಗಿದ್ದೀಯಾ? ಕಿಂ ಸಂಸಾರ ವಿಮುಕ್ತಯೇ ಪ್ರಯತ್ನಸೆ ಕಂಸಸ್ಯ ಕಾವಾ ಸ್ಪೃಹ. ಅಕ್ರೂರ, ಈ ಸಂಸಾರದ ಬಿಡುಗಡೆ ಒಂದು ಪ್ರಯತ್ನ ಮಾಡ್ತಿದ್ದೀಯೇನಪ್ಪ ಅಂತ ಕೇಳಿದ್ದೀನಿ. ದೇವರು ಭಕ್ತರನ್ನು ಏನು ಕೇಳ್ತಾನೆ ಅಂತ ಹೇಳ್ತಾರೆ. ಮೇಷ್ಟ್ರು ಸಿಕ್ಕಾಗೆಲ್ಲ ಓದ್ತೀಯ ಅಂತ ಕೇಳ್ತಾರೆ, ಹೊರತು ಮನೆಗೆನ ಕಟ್ತೀಯಾ, ಸೈಟ್ ತಗೊಂಡಿಯಾ ಅಂತ ಕೇಳ್ತಾರೆ ಹುಡುಗರನ್ನ. ಓದ್ತೀಯ, ಅದು ಒಂದೇ. ಮನುಷ್ಯ ದೇಹ ಅಂದರೆ ಜ್ಞಾನಾರ್ಜನೆಯ ದೇಹ ಇದೆ, ಬೇರೆ ಯಾವುದಕ್ಕೆ ಉಪಯೋಗಿಸಿದ್ರು ಕೂಡ ವ್ಯರ್ಥ ಇದ್ದಾಗ ಲೆಕ್ಕ. ಕಿಂ ಸಂಸಾರ ವಿಮುಕ್ತ ಏ ಪ್ರಯತ್ನಸೆ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ಗಮನಿಸಬೇಕಾದದ್ದು ಯಾವಾಗ ಎಂದಿಗಾಗೋದೋ ನಿನ್ನ ದರ್ಶನ, ಅಂದಿಗಲ್ಲದೆ ಭವದ ಬಂಧ ನೀಗದೋ ಅಂತ ಹೇಳಿದ್ದಾರೆ. ದೇವರ ದರ್ಶನ ಮಾಡಬೇಕು, ಸಂಸಾರವನ್ನು ಗೆಲ್ಲಬೇಕು. ಅದು ಬಿಟ್ಟು ಇನ್ನೇನು ಮಾಡಿದರೂ ಕೂಡ ಅವರ ಜೀವನ ಸಾರ್ಥಕ ಅಲ್ಲ. ಕೃಷ್ಣನ ಬಾಯಿಲೆ ಮಾತು ಬಂದಾಗ ಅಕ್ರೂರ ಹೇಳಿದ್ರಂತೆ, ಕೃಷ್ಣ ನಾನು ಸದ್ಯ ಸರಿಯ ದಾರಿಯಲ್ಲಿದ್ದೇನೆ, ಅದಕ್ಕೆ ಗೊತ್ತಾ ನಿನ್ನ ದರ್ಶನ ಆಯ್ತು ನೋಡೋ, ಸಂಸಾರದಲ್ಲಿ ಪ್ರಯತ್ನ ಯಶಸ್ವಿ ಆಗಿಬಿಟ್ಟಿದ್ದೇನೆ ಅಂತ ಹೇಳಿದ. ಕೃಷ್ಣನ ಕಾಣೋದಕ್ಕೆ ಇನ್ನೇನು ಪ್ರಯತ್ನ ಬೇಕು. ಅಕ್ರೂರಿ ಭಾರಿ ಖುಷಿ. ಕೃಷ್ಣ ಮಾತಾಡ್ತಾನೆ, ಸರಿ ಹೋಗೋಣ, ಕರೀತಾನೆ, ಆಯ್ತು ಹೋಗೋಣ ಅಂತ ಹೊರಟನಂತೆ. ಧನುರುತ್ಸವ ಅಂತ ನೆಮ ಮಾಡ್ಕೋಬಂದು, ಧನುರುತ್ಸವ ಅದಕ್ಕೆ ಹೋಗ್ಬೇಕು. ಕೋಪಕಾಸ್ತ್ರೆ ನೋಡ್ತಾರೆ, ಭಾರಿ ದುಃಖ ಆಗೋಯ್ತು. ಅಕ್ರೂರ ಮೇಲೆ ಕೋಪ ಬಂತಂತೆ. ಎಷ್ಟು ಕ್ರೂರ ಅಕ್ರೂರ ಅನ್ಕೊಂಡದ್ದು, ಎಷ್ಟು ಕ್ರೂರ ಅಕ್ರೂರ. ಅಲ್ಲಿ ಸ್ವಾರಸ್ಯವರು ಪದ್ಮಲ್ಲಿ ಸ್ವಾರಸ್ಯ ಹೆಸರು ಅಕ್ರೂರ, ಎಷ್ಟು ಕ್ರೂರ, ನಮ್ಮ ದೂರ ಮಾಡ್ತಾರಲ್ಲ ಕೃಷ್ಣನಿಂದ ಅಂತ ಬೈದರಂತೆ. ಆಮೇಲೆ ಶಾಪ ಕೊಟ್ಟರದ್ದು ಧನುಕ್ಕೆ, ಧನುರುತ್ಸವೋಸ್ತು ನಿಹತಃ. ಧನುರುತ್ಸವ ಅಂತ ಕರೀತಾರಲ್ಲ, ಭದ್ರಂಚ ಹೂಯಾದ ಧನು. ಆ ಧನುಸು ಮುರಿದವರು ಶಾಪ ಕೊಟ್ಬಿಟ್ರು, ಅದಕ್ಕೆ ಮುರಿದೋಯ್ತು ಅಂತ ಹೇಳ್ತಾರೆ. ಕೃಷ್ಣ ಮುರಿದ, ಇವರು ಶಾಪರು, ಇವರಿಗೆ ಪುಣ್ಯ ತಂದುಕೊಡ್ತು ಅಂತ ಅರ್ಥ. ಮನೆಗೆ ಕೃಷ್ಣ ಕರೆದಾಗ, ಅಕ್ರೂರ ಕರೆದಾಗ ಕೃಷ್ಣ ಹೊರಡ್ತಾನೆ. ಮಧುರಾಂ ಮಧುರಾಂ ಕರ್ತುಂ ಗಮನಾಯ ಉಪಚಕ್ರಮೇ. ಕೃಷ್ಣ ಯಾತಕ್ಕೆ ಹೊರಟ ಅಂದ್ರೆ, ಮಧುರಾ ಪಟ್ಟಣ ಹೆಸರಿಗೆ ಮಧುರಾ ಪಟ್ಟಣ ಆಗಿತ್ತು, ನಿಜವಾಗ್ಲೂ ಮಧುರಾ ಪಟ್ಟಣ ಮಾಡಬೇಕು ಅಂತ ಕೃಷ್ಣ ಹೊರಟ ಅಂತ ಹೇಳ್ತ. ಹೆಸರಿಗೆ ಮಧುರ, ಅದು ಅಮಧುರವೇ ಆಗಿತ್ತು. ಕಂಸ ಇದ್ನಲ್ಲ, ಕೃಷ್ಣ ಕಂಸನ ಕೊಂದೇ ಮಧುರ ಆಗಬೇಕು. ಅಲ್ಲಿಂದ ಹೊರಟನಂತೆ, ಬಲರಾಮದೇವರ ಜೊತೆ ಹೊರಡ್ತಾರೆ. ದಾರಿಯಲ್ಲಿ ಯಮುನಾ ನದಿ ಬರುತ್ತೆ, ಒಂದೇ ರಥದಲ್ಲಿ ಸಿನಿಮಾ ನಾಟಕದಲ್ಲಿ ಎರಡು ಮೂರು ರಥ ಸಾಲು, ಓ ಸಾಲು ಹೋಗ್ತಿರ್ತಾರೆ, ತಪ್ಪದು. ಅಕ್ರೂರ ಒಂದು ರಥ ತಂದಿರ್ತಾನೆ, ಕೃಷ್ಣ ಬರ ಇಬ್ಬರು ಕೂಡ್ತಾರೆ ಅದರಲ್ಲಿ, ಹೋಗ್ತಾ ಇರ್ತಾರೆ. ಯಮುನಾ ನದಿ ಬರ್ತದೆ, ಇಳಿತಾರೆ ಅಕ್ರೂರ. ಇಳಿದು ಆನ್ಯಕವನ್ನೆಲ್ಲ ಮಾಡ್ತಾನೆ, ಸ್ನಾನ ಮಾಡ್ತಾನೆ, ಆನ್ಯಕ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಎಲ್ಲ ಮಾಡಿದನಂತೆ. ವಾದಿರಾಸ ಅವಳು ಬರೀತಾರೆ, ಕೆಲವರು ಇರ್ತಾರೆ, ನಾಲ್ಕು ಅಕ್ಷರ ಓದಿರ್ತಾರೆ. ಸ್ನಾನ ಸಂಧ್ಯಾವನ್ನು ಏನೂ ಮಾಡೋದಿಲ್ಲ. ಇಲ್ಲಿ ನೋಡಿದ್ರ ದೇವರು ಕೈಯಲ್ಲಿ ಸಿಕ್ಕಿದ್ದಾನೆ ಆತನು, ಕೃಷ್ಣ ಎದುರಿಗಿದ್ದಾನೆ. ಇಷ್ಟಾದರೂ ತನ್ನ ನೇತಕರ್ಮ ಬಿಡಲಿಲ್ವಲ್ಲ, ಇದು ಧರ್ಮ ಅಂದರೆ ಅಂತ ಹೇಳಿದ್ದ. ಕೃಷ್ಣ ಕೈಯಲ್ಲಿ ಸಿಕ್ಕಿದ್ದಾನೆ, ಎದುರಿ ಕಾಣುತ್ತಿದ್ದಾನೆ, ಆದರೂ ಸ್ನಾನ ಸಂಧ್ಯಾವನ್ನು ಬಿಡಲಿಲ್ಲ ನೋಡಿದರೆ ಆತನನ್ನ. ಅದಕ್ಕೆ ಆಚಾರ್ಯರ ಮಾತು, ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ. ಬರೀ ಪಾಂಡಿತ್ಯ ಅಲ್ಲ, ಮೂರು ಲೋಕ ಉದ್ಧಾರ ಮಾಡೋ ಶಕ್ತಿ ಇರಬಹುದು, ಭೂತ ಭವಿಷ್ಯದ ವರ್ತಮಾನ ನೋಡೋ ಸಾಮರ್ಥ್ಯ ಇರಬಹುದು. ಆದರೂ ಕೂಡ ಅಪಿಶ್ರೌತ ಭೂತ ಸ್ಮಾರ್ಥಂ ನಾಚಾರಂತೂ ಪರಿತ್ಯಜಿ. ಶ್ರುತ್ಯುಕ್ತವಾದ ಸ್ಮೃತ್ಯುಕ್ತವಾದ ಸದಾಚಾರವನ್ನ ಬಿಡಲೇಬಾರದು ಎಂಬುದಕ್ಕೆ ಅಕ್ರೂರ ಒಳ್ಳೆ ಸಾಕ್ಷಿ ಅಂತ ಹೇಳಿದ. ಒಳ್ಳೆ ಸಾಕ್ಷಿ ಅಕ್ರೂರ. ಕೃಷ್ಣನನ್ನ ನಾವು ಓದಿ ತಿಳ್ಕೊಂಡಿಲ್ಲ, ಕಣ್ಣಾರೆ ನೋಡಿ ಕಾಣ್ತಿದ್ದಾನೆ ಪುಣ್ಯಾತ್ಮ. ಅಲ್ಲೇ ಇದ್ದಾನೆ, ಅದರ ಆರಂಭಿಸಲಿ ಅಂತಲ್ಲ, ಅಷ್ಟತ್ರ ಇದ್ದಾನೆ ಕೃಷ್ಣ. ಇಷ್ಟಾದರೂ ಆತ ದೇತ ಕರ್ಮವನ್ನು ಮಾಡ್ತಾ ಇದ್ದಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ ಅನೇಕರಿಗೆ, ಅಕ್ರೂರ ಹಿಡಿದು ಸಂಧ್ಯಾವನ್ನೆಲ್ಲ ಮಾಡಿದ, ಸ್ನಾನ ಮಾಡಿದ ಅಂತ ಹೇಳ್ತೀರಿ, ಕೃಷ್ಣ ಬದಲಾವ ಯಾಕೆ ಮಾಡಿದ್ರು ಸಂಧ್ಯಾವನ್ನೇನ? ಇದೊಂದು ಪ್ರಶ್ನೆ. ಅದಕ್ಕೆ ನಾವು ಅಕ್ರೂರನ ಫಾಲೋ, ಕೃಷ್ಣನ ಫಾಲೋ ಇರಿಸು ಸಂಧ್ಯಾವನ್ನೇ ಬಿಡೋ ಮಟ್ಟಿಗೆ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ, ಅವ್ರಿಗೆ ಭಾಗವತ ಗೊತ್ತಿಲ್ಲ. ಇನ್ನು ಕೃಷ್ಣ ಬದಲಾಗ ಉಪನಯನ ಆಗಿಲ್ಲಾಗ, ಅದಕ್ಕೆ ಬಹಳ ಪ್ರಸಂಗ ಬಂದಿಲ್ಲ. ಅಕ್ರೂರನಿಗಾಗಿತ್ತು, ಯಾವಾಗಲೂ ಉಪನಯನ ಆಗೋದಾದ್ದರಿಂದ ಆ ಪ್ರಶ್ನೆ ಬಂದಿಲ್ಲ. ತುಂಬ ಜನ ಕಥೆ ತಪ್ಪು ತಿಳ್ಕೊಂಡಿರ್ತಾರೆ, ಇಲ್ಲೂ ಆಕ್ಷೇಪಣೆ ಮಾಡಕ್ಕೆ ಹೋಗ್ತಾರೆ. ಅದಕ್ಕೆ ಯಾರು ಮಾಡಬೇಕು ಅದನ್ನು ಮಾಡಬೇಕು, ದುಡಿದವ್ರು ಮಾಡಬೇಕಾದವರು ಬಿಡೋದು, ಬಿಡಬೇಕಾದವ್ರು ಮಾಡೋದು, ಅದು ಧರ್ಮ ಅಲ್ಲ, ಅಧರ್ಮವಾಗ್ತದೆ. ಕೃಷ್ಣ ದರ್ಶನ ಕೊಡ್ತಾ ಮುಂದೆ ಹೊರಡ್ತಾರೆ. ಒಬ್ಬೊಬ್ಬರು ಅಗಸ ಒಬ್ಬ ಸಿಗ್ತಾನೆ, ವಸ್ತ್ರ ಕೆಡ್ತಾನೆ ಕೃಷ್ಣ, ಅಗಸ ಕೊಡೋದಿಲ್ಲ. ಕಷ್ಟ ಕೃಷ್ಣ ಅವನ ಶಿರಕಾಯ ಅಪಾಹಾರ ಒಂದೇ ಟಾಕ್ಟರ್ ತಲೆ ಕೆಳಬಿದ್ದು ಬಿಡ್ತಂತೆ. ಮಾನೆ ಕಡ್ತಾ ಇರ್ತಾನೆ ಒಬ್ಬನು, ಕೃಷ್ಣ ಅಲ್ಲಿ ಹೋಗ್ತಾನೆ, ನಾನು ಮಾನೆ ಕೊಡ್ತೀಯ ಅಂತ ಕೇಳಿದ್ರಂತೆ. ಅದಕ್ಕಾಗಿ ವೈಕುಂಠದ ಬಂದಿದ್ದಂತ, ಅದಕ್ಕೋಸ್ಕರ ವೈಕುಂಠದ ಬಂದಿರ್ತಾನೆ ಕೃಷ್ಣ. ನಿನಗಲ್ದೆ ಮಾಲೆ ಯಾರಿಗೆ ಅಂತ ಮಾಲೆ ಹಾಕಿಬಿಟ್ನಂತೆ. ಆಗ ಮುಂದೆ ಹೋಗ್ತಿಳ ತ್ರಿವಕ್ರೆ ಬರ್ತಾಳೆ. ತ್ರಿವಕ್ರೆ ಮೂರು ಕಡೆ ಗೂನಿಯವಳು, ಮೂರು ಕಡೆ ಬಾಗಿದವಳು, ಗಂಧ ತಗೊಂಡು ಹೋಗ್ತಾ ಇರ್ತಾಳೆ. ಸೈರಂದ್ರಿ ಅಂತ ವೃತ್ತಿಯವಳು, ಗಂಧ ಕೊಟ್ಟು ರಾಜನೇ ಕೊಡೋದು. ಕೃಷ್ಣ ಅವಳ ಹತ್ರ ಹೋಗ್ತಾರಮ್ಮ ನನಗೆ ಗಂಧ ಕೊಡ್ತೀಯ ಅಂತ ಕೇಳಿದ್ದೇನೆ. ಅವಳು ಹೇಳ್ತಾಳೆ, ಕೃಷ್ಣ ನಿನಗಲ್ದೆ ಯಾರಿಗೆ ಕೊಡೋದು? ಪರಮಪಾಪಿ ಕಂಸನಿಗೆ ಇಷ್ಟು ದಿವಸ ಕೊಟ್ಟು 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 ಹಾಳಾಗಿ ಹೋಗಿತ್ತು ನನ್ನ ಕಾರ್ಯಗಳೆಲ್ಲ, ನನ್ನ ಜೀವನ ಸಾರ್ಥಕ ಅಂತ ಹೇಳಿ ನಿನಗಿಷ್ಟು ಕಂಸನಿಗಿಷ್ಟೊಂದು 1/2 ಮಾಡಲಿಲ್ಲ, ಎಲ್ಲ ಕೃಷ್ಣಾರ್ಪಣ ಅಂತ ಕೊಟ್ಟು ಬಿಡ್ಲ. ಕೃಷ್ಣ ತಾನು ಹಚ್ಕೊಂಡಂತೆ, ಬಲರಾಮನಿಗೂ ಎಲ್ಲರಿಗೂ ಕೊಟ್ಟಂತೆ ಕೃಷ್ಣ. ಅದಕ್ಕೆ ದೇವರಿಗೆ ಕೊಟ್ಟರೆ ಎಲ್ರಿಗೂ ಮುಟ್ಟುತ್ತೆ ನೋಡಿದ್ರ ಅಂತ ಹೇಳಿದ್ದ. ದೇವರಿಗೆ ಕೊಟ್ಟರೆ ಎಲ್ಲರಿಗೂ ಮುಟ್ಟುತ್ತೆ. ಯಥಾತರೋರ್ ಮೂಲ ನಿಷೇಚನೇನ ತೃಪ್ತಂತಿ ತತ್ಕಂದ ಭುಜೋಪಶಾಖಾ. ಎಲ್ಲರಿಗೂ ಕೃಷ್ಣ ತಾನೇ ಕೊಟ್ಟು ಬಿಡ್ತಾನೆ. ಧರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಅಷ್ಟು ಮಾಡಿ ಕೃಷ್ಣ ಸುಮ್ಮನೆ ಮುಂದೆ ಹೋಗಲಿಲ್ಲ, ಅವಳ ಹತ್ರ ಬರ್ತಾನೆ. ಅವಳ ಕಾಲಗಳವೇ ತನ್ನ ಕಾಲನ್ನು ಊರ್ತಾನೆ, ಅವಳ ಗಲ್ಲಕ್ಕೆ ಮೂರು ಬೆರಳಿಗೆ ಇಡ್ತಾನೆ. ಈಗ ಎತ್ತಿದನಂತೆ ತತಾನ ರುಜುಗಾತ್ರೀಂ, ಸ್ಟ್ರೇಟ್ ಆಗಿಬಿಟ್ಲು. ಮೂರು ಕಡೆ ಬಾಗಿದ್ದವಳು ಸ್ತ್ರೀ ತ್ರಿಪುರ ಸುಂದರಿ, ಈಗ ಯಾರು ಕುರುಪಿ ಅಂತ ಕಳ್ತಿದ್ದಲ್ಲ ಸೌಂದರ್ಯದ ಖನಿ ಆಗಿಬಿಟ್ಟಂತೆ. ಇದರಿಂದ ಏನಾಯಿತು ಗೊತ್ತೇನೋ, ಯಾರು ಭಗವಂತನಿಗೆ ಗಂಧಾರ್ಪಣೆ ಮಾಡ್ತಾರೋ ಅವರು ಸ್ವರೂಪಿಗಳಾಗ್ತಾರೆ ಅಂತ ಅರ್ಥ. ಇದರ ಸೂಚನೆ ನಾವು ಬುದ್ಧಿವಂತರು, ಓಹೋ ಗೂನರು ಗಂಧಾರ್ಪಣೆ ಮಾಡಬೇಕು, ನಾವೇನೋ ಗೂನರಲ್ವಲ್ಲ ಆಗಿದ್ರೆ. ಸೊ ಗೂನರಿಗೆ ಹೇಳಿದ ಕಥೆ ಇದು, ನಮಗಂತೂ ಹೇಳಿಲ್ಲ ತಿಳ್ಕೊಂಡ್ಬಿಡಬೇಡ್ರಿ ದ್ವಾದಶ ಅವಳು ಬರೀತಾರೆ. ಅವಳು ಪುಣ್ಯಾತ್ಮಳು, ತ್ರಿವಕ್ರೆ, ನಾವು ಸರ್ವವಕ್ರರು ಬಂದು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ವವಕ್ರರು ಪದ ಉಪಯೋಗಿಸ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತ್ರಿವಕ್ರೆ ವಕ್ರತ್ವ ಹೋಗ್ಬೇಕಾದ್ರೆ ಗಂಧಾರ್ಪಣೆ ಮಾಡಿ, ಇದು ಸುಲಭ. ವಕ್ರತ್ವ ಹೋಗ್ಬೇಕು ಅಂದ್ರೆ ಗಂಧಾರ್ಪಣೆ ಮಾಡಿಬಿಡಿ ಪರಮಾತ್ಮರಿಗೆ. ನಾವು ಅಲಂಕಾರ ಮಾಡಿಕೊಂಡ್ರೆ ಸೌಂದರ್ಯ ಬರೋದಿಲ್ಲ, ದೇವರಿಗೆ ಅಲಂಕಾರ ಮಾಡಿದ ಸೌಂದರ್ಯ ಬರುತ್ತೆ ಅಂತ ಹೇಳಿದ. ಅದನ್ನೇ ಪ್ರಹ್ಲಾದರಾಜ ಹೇಳಿದ್ರು, ಪ್ರತಿಮುಖಶ್ಚೇ ಯಥಾಮುಖ ಶ್ರೀ. ಬಿಂಬಕ್ಕೆ ಮಾಡಿದ ಅಲಂಕಾರ ಪ್ರತಿಬಿಂಬಕ್ಕೆ ಬರ್ತದೆ ಹೊರತು ಪ್ರತಿಬಿಂಬಕ್ಕೆ ಅಲಂಕಾರ ಮಾಡ್ಕೊಳ್ಳೋಕೆ ಬರೋದಿಲ್ಲ. ನಮಗೇನು ಬೇಕು ಡೈರೆಕ್ಟ್ ತಗೊಳ್ಳೋಕೆ ಬರೋದಿಲ್ಲ, ದೇವರಿಗೆ ಅರ್ಪಣೆ ಮಾಡಿದ್ರೆ ಅವ್ರು ತಕ್ಷಣ ಬಂದುಬಿಡುತ್ತಂತೆ. ಅದನ್ನು ತೋರಿಸಿಕೊಡ್ತಾರೆ. ಮುಂದೆ ಅನೇಕ ಕೆಲಸಗಳನ್ನು ಮಾಡ್ತಾ ಕೃಷ್ಣ ಅನ್ವಯ ಮತ್ತೊಂದು ಸೇರಿಸ್ತಾರೆ. ಅವನು ಭಾರ ಕೊಟ್ಟ, ಕೃಷ್ಣ ಸದ್ಗತಿ ಕೊಟ್ಟ, ಗಂಧ ಕೊಟ್ಲು ಸದ್ಗತಿ ಕೊಟ್ಟ. ಕಿಂನಾಮ ಸರ್ವ ವಿಧಿಭೀ ಹರಿಮಚ್ಚ ಎಂತಹ. ಇನ್ನು ಷೋಡಶೋಪಚಾರ ಪೂಜೆ ಮಾಡಿ ಏನಾಗುತ್ತೆ ನೋಡಿದ್ರೆ ಅಂತ ಹೇಳಿದ್ದ. ಎಕ್ಸ್ಟೆಂಡ್ ಮಾಡ್ತಾರಲ್ಲ ಸರ್, ಷೋಡಶೋಪಚಾರ ಪೂಜೆ ದಿವಸ ಮಾಡ್ತಿದ್ದವರಿಗೆ ಎಷ್ಟು ಕೊಡ್ತಾನೆ ಗೊತ್ತಾ ಕೃಷ್ಣ? ನಾವು ಅದೇ ಮಿಸ್ಸಿಂಗ್. ನಮಗೆ ಎಲ್ಲರಿಗೂ ಉಪಚಾರ ಕಂಡು ಕಂಡವರು ಉಪಚಾರ ಮಾಡ್ತಾನೆ ಮನುಷ್ಯ, ದೇವ್ರ ಪೂಜೆ ಬಿಟ್ಟು ಬಿಡ್ತಾನೆ. ದೇವ್ರ ಪೂಜೆ ಸುಲಭ ಯಾವುದಲ್ಲ ನೆನ್ಪಿಟ್ಕೊಂಡಿರಿ, ಯಾರಾದ್ರೂ ಮನೆ ಬಂದ್ರೆ ಮಾತಾಡ್ಸಕ್ಕಾರೋ ಟೈಮ್ ವೇಸ್ಟ್ ಮಾಡ್ಬೇಕಾಗತ್ತಾವು. ದೇವ್ರ ಬಿಜೆ ದೇವರಾಣಿ ಮಾತಾಡೋದಿಲ್ಲ, ಅದರಿಂದ ಯೋಚನೆ ಇಲ್ಲ. ಎರಡನೇದಾಗಿ ಮಾತು ಕೇಳಿದ್ರೆ ಮತ್ತೆ ಭೂಲೋಕದಲ್ಲಿ ಇರೋದಿಲ್ಲ, ಮತ್ತೆ ವೈಕುಂಠನೇ ಗ್ಯಾರಂಟಿಯಲ್ಲಿ. ಕೃಷ್ಣನಷ್ಟು ಫಾಸ್ಟಾಗಿ ಯಾರು ಊಟ ಮಾಡೋದಿಲ್ಲ. ಹೀಗಾಗಿ ಕೃಷ್ಣಾರ್ಪಣ ದೇವರು ತೆರೆದು ತೊಗೊಂಡ್ಬಿಡ್ತಾನೆ. ಮನೆ ಬಂದವರು ಯಾರು ರೀತಿ ಬಡಿಸಿ ತಟ್ಟೆ ತೆಗಿರಿ ಶಾಪ ಹಾಕ್ಬಿಡ್ತಾರೆ. ಅವೇ ಅರ್ಧ ಗಂಟೆ ಮುಕ್ಕಾಲು ಹರಟೆವರೆಗೂ ನೋಡೋವತ್ತಿ ಬಜಿ ತೆಗೆದು ಹೋಗ್ತೀವಿ. ದೇವ್ರು ಫಾಸ್ಟೆಸ್ಟ್ ಊಟ ಮಾಡ್ತಾನೆ ದೇವರು. ದೇವ್ರ ಟೈಮಿಂಗ್ಸ್ ಅಂತಿಲ್ಲ, ಯಾವಾಗ ಕರ್ ಮಾಡಿ ದೇವರು ತೊಗೊಳ್ತಾರೆ. ಊಟ ಮಾಡಿ ಮಾಡಬಾರ್ದು ಅಷ್ಟೇ ಹೊರತು, ನಾವು ಊಟಕ್ಕಿಂತ ಮುಂಚೆ ದೇವ್ರ ಊಟ ಹಾಕಿದ್ರೆ ಸಾಕತ್ತೆ. ನೀವು ದೇವ್ರು ನೀವು ಉಪವಾಸ ಇರ್ತೀವಿ, ದೇವ್ರ ಉಪವಾಸ ಹಾಕಿ ಪರವಾಗಿಲ್ಲ. ಆದರೆ ನೀವು ತಿಂದು ದೇವ್ರ ಉಪವಾಸ ಹಾಕಿದ್ರೆ ಮಾತ್ರ ದೇವ್ರು ಕ್ಷಮಿಸೋದಿಲ್ಲ. ನಾವು ಏನೇ ಮಾಡಿದ್ರು ದೇವ್ರಿಗೆ ಅರ್ಪಣೆ ಮಾಡಿ ತಗೋಬೇಕಷ್ಟೇನೆ. ಇಂಥ ದೇವ್ರ ಪೂಜೆ ಯಾತಕ್ಕೆ ಬಿಡ್ತೀರಿ ಅಂತ ಕೇಳಿದ್ದಾನೆ. ಅಲ್ಲಿಂದ ಕಂಸನ ಇದಕ್ಕೆ ಹೋಗ್ಬೇಕಲ್ಲ, ಕೃಷ್ಣ ಅಲ್ಲಿ ಹೋಗ್ತಾನೆ. ಧನುಸ್ಥಾನ ಮುರಿದು ಹಾಕಿ ಬಿಡ್ತಾನೆ, ಶಿವಧನುಸ್ಥಾನ ಭಂಗ ಮಾಡ್ತಾನೆ ಮುಂದೆ. ಆಗ ಅಕ್ರೂರ ಕೃಷ್ಣ ಅಕ್ರೂರ ಹೋಗಿಬಿಡಿ ನಾ ಸಾಕಿಲ್ಲಿ ಹೋಗಿಬಿಡು ಅಂತ ಹೇಳಿ, ಇಷ್ಟೊತ್ತು ಜೈಗಿರ್ತಾನ ಅಕ್ರೂರ, ಇನ್ನು ಹೋಗು ಅಂತ ಹೇಳಿದ ತಕ್ಷಣ ಅಕ್ರೂರಿನ ಬಹಳ ದುಃಖ ಆಯ್ತಂತೆ. ನಾನು ಕೃಷ್ಣ ಅಗಲಬೇಕಾಗಿ ಬಂತೀಗ, ಬಹುಶಃ ಆ ಗೋಪಿಕಾತ್ರ ಶಾಪ ಕೊಟ್ರಲ್ಲ ಅದು ಫಲಿಸಿಬಿಡ್ತು ಅಂತ ಕಾಣಿಸ್ತದೆ ಅಂತ ಹೇಳುತ್ತಾನೆ. ನಮ್ಮನ್ನ ಕೃಷ್ಣನ ನಮ್ಮಿಂದ ಅಗಲಿಸಿಬಿಟ್ಟ ಅಂತ ಅವ್ರು ಅನ್ಕೊಂಡ್ರಲ್ಲ, ಈಗ ನಾನು ಬಿಡ್ಬೇಕಾದ ಕೃಷ್ಣನನ್ನ ಅಂದ್ಕೊಂಡು ದುಃಖ ಪಟ್ಕೊಂಡು ಹೋದಂತೆ. ಆಗ ಕೃಷ್ಣನ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ನಾನು ಕೆಲವು ಕೇಳ್ತೇನೆ ಕೊಟ್ಟು ಬಿಡು ಅಂತ ಹೇಳಿದನಂತೆ. ಏನು ಕೇಳಿದ ಅಕ್ರೂರ ವಜ್ರಾಸ ಅವಳು ಬರೀತಾರೆ, ಭಾರಿ ತಮಾಷೆಯಾಗಿ ಬರೀತಾರೆ. ಕಾಮ ಕೊಡು, ಕ್ರೋಧ ಕೊಡು, ಲೋಭ ಕೊಡು, ಮೋಹ ಕೊಡು, ಮದ ಕೊಡು, ಮಸಾಲ ಕೊಡು ಅಂತ ಕೇಳಿಬಿಟ್ಟನಂತೆ. ಏನು ಗೊತ್ತಾಗ, ನಾವು ಬೇಡ ಕೊಡಬೇಡ ಅಂತ ಕೇಳೋ ಪದಾರ್ಥ ಅಕ್ರೂರ ಕೊಡು ಅಂತ ಕೇಳಿದನಂತೆ. ಇದೇನಿದು ಚೂರ ಹೀಗೆ ಮಾಡಿಬಿಟ್ಟಲ್ಲ ಅಂತ ಕೇಳಿದರೆ, ಇಲ್ಲ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಏನು ಕೇಳ್ತಾನೆ ಗೊತ್ತಾ? ಕಾಮ ತೇಂಗ್ರಿ ಯುಗಾರ್ಚನೇ ಅಲ್ಲಿ ಕೇಳುತ್ತ. ಅದಕ್ಕೆ ಕಾಮ ಕೊಡು ನಿನ್ನ ಪಾದ ಪೂಜೆ ಮಾಡೋದಕ್ಕೆ ಅಂತ ಕೇಳುತ್ತ. ದುಷ್ಕಾಮನೆ ಬೇಡ, ಸತ್ಕಾಮ ಕೊಡು ಅಂತ ಅರ್ಥ. ಕ್ರೋಧ ಕೊಡು, ಪೂಜೆ ಗಟ್ಟಿ ಮಾಡ್ತಾರಲ್ಲ ಅವ್ರ ಮೇಲೆ ಕೋಪ ಕೊಡು, ಶತ್ರುಷು ಕೋಪ ಕೊಡು ಅವ್ರ ಮೇಲೆ. ಕಾಮ ಕೊಡು, ಲೋಭ ಕೊಡು, ಸುಪುಣ್ಯಾರ್ಜನೆ, ಪುಣ್ಯ ಎಷ್ಟು ಸಂಪಾದನೆ ಸಾಲದು, ನಾವು ಧನ ಸಂಪಾದನೆ ಮಾಡ್ಬೇಕಾದ್ರೆ ಇನ್ನೂ ಸಾಲದು ಸಾಲದೆ ಅಂತೇವಲ್ಲ, ಹಾಗೆ ಪುಣ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಇನ್ನೂ ಸಾಧ್ಯ, ಎಷ್ಟು ಏಕಾಶಿ ಮಾಡಿದ ಸಾಲದು, ಎಷ್ಟು ಕೃಷ್ಣಾಷ್ಟಮಿ ಮಾಡಿದ ಸಾಲದು, ಇನ್ನೂ ಮಾಡೋಣ ಅನ್ಬೇಕಂತ. ಆ ರೀತಿ ನಮಗೆ ಲೋಭ ಕೊಡು, ಮತ್ತೆ ಮಾಶ್ಚರ್ಯ ಕೊಡು, ಗುಣಗಳನ್ನು ಹೆಚ್ಚೆಚ್ಚು ತಿಳ್ಕೋಬೇಕು ಅಂತ ಮಾಶ್ಚರ್ಯ ನಮಗೆ ಕೊಡು. ಮೊದಲ ಮತ್ಸರ ಕೊಡು, ಅಯೋಗ್ಯರು ಮಾಡೋ ಧರ್ಮ ಕಾರ್ಯಗಳನ್ನು ನೋಡಿ ನಮಗಿಷ್ಟು ನಾಚಿಕೆ ಆಗೋದಿಲ್ವೇ ಅಂತ ಮಾತ್ಸರ್ಯದ ಧರ್ಮ ಕಾರ್ಯ ಮಾಡಾಗ ಮಾಡು, ಮದ ಮತ್ತ ಮದವನ್ನು ಕೊಡು, ನಿನ್ನ ಕಥೆ ಕೇಳಿ ಕೇಳಿ ಆನಂದ ಪಡ್ತೇವಲ್ಲ ಅಂತ ಮದವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ, ಅಕ್ರೂರ ಕೇಳಿದ ಕಾಮಕ್ರೋಧಾದಿಗಳು ಎರಡು ಭಾಗ ಇದೆ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ತಿ ಭರತರ್ಷಭ, ಗೀತೆಗೆ ವ್ಯಾಖ್ಯಾನ ಅದೆಲ್ಲ ಕೂಡ. ಅಂದ್ರೆ ಷಡ್ವರ್ಗಗಳು ಅಂತ ಹೇಳಿದ್ರೆ ಕೆಟ್ಟ ಕಾಮಾದಿಗಳು ಬೇರೆ, ಒಳ್ಳೆಯ ಕಾಮಾದಿಗಳು ಬೇರೆ, ಅದನ್ನು ಕೇಳಿದನಂತೆ ಕೃಷ್ಣ ಕೊಟ್ಟು ಕಳಿಸಿದರು. ಮುಂದೆ ಕೃಷ್ಣ ಮರುದಿವಸ ಹೋಗ್ತಾನಲ್ಲಿಗೆ ಕಂಸನ ಸಭೆಗೆ, ಅಲ್ಲಿ ಆನೆ ಇರ್ತದೆ ಕೋಲಯ ಪೀಳ, ಕೃಷ್ಣ ಅದನ್ನು ಕೊಲ್ತಾನೆ, ಕಥೆ ನಮಗೆ ಗೊತ್ತಿದೆ. ಕೃಷ್ಣ ಅದನ್ನು ಕೊಂದು ಒಂದು ಆನೆಯ ದಂತ ತಾನು ಹಿಡ್ಕೊಂಡಂತೆ, ಒಂದು ಆನೆಯ ದಂತ ಬಲರಾಮನಿಗೆ ಕೊಟ್ಟನಂತೆ, ಇಬ್ಬರು ಸಭೆಗಳು ಪ್ರವೇಶ ಮಾಡಿದರು. ಇದು ಕತೆ. ಅವ್ರು ಹೇಳ್ತಾರೆ ಕೃಷ್ಣ ಒಂದು ದಂತ ಯಾಕಿಟ್ಕೊಂಡು ಗೊತ್ತಾ, ತಾನೇ ಏಕದಂತ ಅಂತ ತೋರ್ಸಕ್ಕೆ ಹೇಳಿದ್ನಂತೆ ಕೃಷ್ಣ. ಏಕದಂತನೊಳಗಿದ್ದು ಪೂಜೆಗೊಳ್ಳೋ ವಿಶ್ವರೂಪ ತಂದೆ ಹೊರತು ಗಣೇಶ ಸರ್ವೋತ್ತಮನಲ್ಲ, ನಾನು ಏಕದಂತ ಅಂತ ಹೇಳೋದಕ್ಕೆ ಹೋದ ಅಂತ ಹೇಳಿದ್ದ. ಆ ಪದಗಳನ್ನು ತಕ್ಷಣ ಹೊಲಿಸಿಬಿಡ್ತಾರೆ. ಇದು ಅವರು ಅಸಾಧಾರಣವಾದ ಪ್ರತಿಭಾ ಅಂದ್ರೆ ಆ ರೀತಿ ಹೊಂದಿಸೋದ್ರೊಳಗೆ. ಆಮೇಲೆ ಚಾಣೂರನ್ನು ಕಳಿಸಿಕೊಡ್ತಾನೆ, ಮುಷ್ಟಿಕನ್ನು ಕಳಿಸಿಕೊಡ್ತಾನೆ, ಅದೆಲ್ಲ ವರ್ಣನೆ ಮಾಡ್ತಾರೆ. ಆ ಕೃಷ್ಣ ಚಾಣೂರನ್ನು ಕೊಂದು ಬಿಡ್ತಾನೆ. ಬಲರಾಮ ದೇವರು ಮುಷ್ಟಿಕಾಸುರನ್ನು ಕೊಲ್ತಾರೆ. ಮುಷ್ಟಿಕಾಸುರನ್ನು ಮುಷ್ಟಿಯಿಂದ ಕೊಲ್ಲೋದಿಲ್ಲ, ಅಂಗೈಯಿಂದ ಹೊಡೆದು ಕೊಂದರಂತೆ. ಅವ್ರು ಬರೀತಾರೆ, ನಾಯಂ ಮುಷ್ಟಿ ಪ್ರಹಾರಸ್ಯ ಯೋಗ್ಯೋಜ ಬಿಟ್ಟು ಚಿಂತೆಯನ್ ಜಘಾನತಂ ತಲಘಾತೇನ. ಮುಷ್ಟಿಕ ಹೆಸರು, ಮುಷ್ಟಿಗೂ ಯೋಗ್ಯನಲ್ಲ ಅಂತ ಅಂಗೈಯಿಂದ ಹೊಡೆದ್ರಂತೆ. ಅಂಗೈಯಿಂದ ಹೊಡೆದಕ್ಕೂ ಸಾರಸ್ಯ ತೋರಿಸ್ತಾರೆ. ಮುಷ್ಟಿಕಾಸುರ ಅಂತ ಹೆಸರು, ಮುಷ್ಟಿಯೇಟು ತಡ್ಕೊಳ್ಳೋ ಶಕ್ತಿನೂ ಅವನಿಗಿಲ್ಲ ಅಂತ ಅಂಗೈಯಿಂದ ಹೊಡೆದಾಕಿಬಿಟ್ರು. ಕಂಸನ ಸೈನ್ಯವೆಲ್ಲ ಕೊಲ್ತಾರೆ, ಕಂಸನನ್ನೂ ಕೊಂದಾಕ್ತಾನೆ ಕೃಷ್ಣ. ವಸುದೇವ ದೇವಕಿರುತ್ತೆ ಬರ್ತಾ ನಿಮಗೆ ಮುಂದೆ ಉಪನಯನವಾಗ, ಆ ಉಪನಯನ ಆಗುತ್ತೆ ಕೃಷ್ಣನಿಗೆ. ಉಪನಯನವಾದಾಗ ಅನೇಕರಿಗೆ ಗೊತ್ತಿಲ್ಲ, ಉಪನಯನ ದಿವಸ ಗಾಯತ್ರಿ ಮಂತ್ರವನ್ನು ತಂದೆನೇ ಉಪದೇಶ ಮಾಡಬೇಕೆ ಹೊರತು ಬೇರೆಯವರು ಮಾಡಬಾರ. ಇವತ್ತು ತಂದೆ ಯಾತಕ್ಕೆ ಮಾಡೋದಿಲ್ಲ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅದರಿಂದ ಮಾಡೋದಿಲ್ಲ ಎಂದು ಬಿಟ್ಟುಬಿಡಿ ಬರ್ತವೆ ಬಿಟ್ಟಿರ್ತದೆ. ಯಾರ ಕೈಲೇ ಮಾಡಿಸ್ತಾರೆ? ನಿಜವಾಗಲೂ ತಂದೆಯ ಅಧಿಕಾರ ಅದು. ಒಂದು ಮಗನಿಗೆ ಉಪನಯನ ಮಾಡ್ತಕ್ಕಂಥ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಕ್ಕಂಥ ಹಕ್ಕು ತಂದೆ ಇದು, ಅಥವಾ ಯಾರು ಮಾಡ್ತಾರೋ ಅವರೇ ತಂದೆ ಅಂತ ಹೇಳಿಬಿಡ್ತಾರೆ. ಯಾರು ಮಾಡ್ತಾರೋ ಅವರೇ ತಂದೆ, ಇಲ್ಲ ತಂದೆ ಮಾಡಬೇಕಷ್ಟೇ. ಗುರು ಮಂತ್ರ ಗುರುಗಳು ಮಾಡಬೇಕು, ನಾರಾಯಣ ಮಂತ್ರಾದಿಗಳನ್ನು ಗುರುಗಳು ಮಾಡಬೇಕು, ಗಾಯತ್ರಿ ಮಂತ್ರನ ತಂದೆನೆ ಮಾಡಬೇಕು. ವಸುದೇವ ಗಾಯತ್ರಿ ಮಂತ್ರ ಕೃಷ್ಣನ ಕಿವಿಯಲ್ಲಿ ಹೇಳಿದ, ಇದು ಸರಿ. ಆದರೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ವಸುದೇವ ದೊಡ್ಡ ಜ್ಞಾನಿ, ಕೃಷ್ಣನ ಮುಂದೆ ಗಾಯತ್ರಿ ಮಂತ್ರ ಉಪದೇಶ ಮಾಡೋದಕ್ಕೆ ಹೋಗಲಿಲ್ಲ, ಒಳ್ಳೆ ಚಾನ್ಸ್ ಸಿಕ್ತಂತೆ ಗಾಯತ್ರಿ ಮಂತ್ರ ಹೇಳೋದು. ಕೃಷ್ಣನ ಕಿವಿಯಲ್ಲಿ ಮಂತ್ರ ಹೇಳ್ಕೊಂಡು ಗುಟ್ಟಾಗಿ ಕೇಳ್ಕೊಂಡಂತೆ, ದಿವ್ಯೋಯೋನ ಪ್ರಚೋದಯಾತ್ ಅಂತ ಹೇಳಿಬಿಟ್ಟು ಕೃಷ್ಣ ಅಂದ್ರೆ ಬುದ್ಧಿ ಸರಿಯ ಬೇರೆ ಪಡೆ ಮಾಡೋದು ಪ್ರಾರ್ಥನೆ ಮಾಡಿಬಿಟ್ಟೆ ಹೊರತು ಮಂತ್ರೋಪದೇಶ ಮಾಡಕ್ಕೆ ಹೋಗಲಿಲ್ಲ. ಬಹುಶಃ ಡೈರೆಕ್ಟ್ ಆಗಿ ಇವರ ಹತ್ರ ಯಾರೇ ಸಿಗ್ತಾರೆ ಲೆಕ್ಕ ಹಾಕಿ ನೋಡಂತೆ. ನಾವು ವಿಗ್ರಹದ ಮುಂದಿಂತಾಗಲೇ ಹತ್ರ ನಿಂತಿದ್ದಂತ ಕೂಗಾಡ್ತಿರ್ತೇವೆ, ಡೈರೆಕ್ಟ್ ದೇವರ ಮುಂದಿನ ಕಿವಿಯಲ್ಲಿ ಕೇಳಿಬಿಟ್ಟಂತೆ ಕೃಷ್ಣ, ನನ್ನ ಬುದ್ಧಿ ಯಾವಾಗ ನಿನ್ನ ಕಡೆ ಬರ ಮಾಡಿಬಿಡು ಅಂತ ಕೇಳಿದರೆ. ಯಾವಾಗ ಅದು ಮುಗಿತಲ್ಲ, ಕೃಷ್ಣ ಅಗ್ನಿ ಕಾರ್ಯ ಶುರು ಮಾಡಿದ, ಅಗ್ನಿ ಕಾರ್ಯ ಶುರು ಮಾಡ್ತಾನೆ. ಪ್ರತಿನಿತ್ಯ ಅಗ್ನಿ ಕಾರ್ಯ ಮಾಡ್ತಿದ್ದ ಕೃಷ್ಣ, ಸಂಧ್ಯಾಂದೆ ಮಾಡ್ತಿದ್ದಂತೆ. ಅವ್ರು ಹೇಳ್ತಾರೆ ಕೃಷ್ಣ ಸರಿಯಾಗಿ ಮಾಡ್ತಿದ್ದ, ನೀವು ಬೇಕಾದ್ರೆ ಹೊಗಳಿ, ನಾನು ಹೊಗಳೋದಿಲ್ಲ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿ. ನಾನು ಹೊಗಳೋದಿಲ್ಲ ಕೃಷ್ಣ ಮಾಡ್ತಿದ್ದ ಅಂತೇಳಿ. ಯಾತಕ್ಕೆ ಗೊತ್ತಾ, ಅಗ್ನಿ ಕಾರ್ಯ ಅಂದ್ರೆ ಏನು, ಅಗ್ನಂತ ಪರಶುರಾಮನಿಗೆ ಕೊಡೋದು. ತಾನೇ ಪರಶುರಾಮ, ತನ್ನೊಟ್ಟೆ ತಾನು ತುಂಬಿಸ್ಕೊಂಡ್ರೆ ನಾವೇ ಹೊಗಳಬೇಕು ಅಂತ ಕೇಳ್ತಾರೆ. ತನ್ನೊಟ್ಟೆ ತಾನು ತುಂಬಿಸ್ಕೊಂಡ್ರೆ ನಾವೇ ಹೊಗಳಬೇಕದನ್ನ ಅಂತ ಅಗ್ನಿ ಅಂತ ನಾರಾಯಣ, ಕೃಷ್ಣನು ನಾರಾಯಣ ಅದನ್ನ ತಮಾಷೆಗೆ ಹೇಳ್ತಾರೆ. ನೀವು ಬೇಕಾದ್ರೆ ಹೊಗಳಿ, ನಾನು ಹೊಗಳೋದಿಲ್ಲ. ಅದೇ ಮಾತುಗಳಲ್ಲಿ ಹೊಗಳೋದಿಲ್ಲ ಅಂತ ಹೇಳ್ತಾರೆ, ಹೊಗಳ್ತಾರೆ, ಅದು ಸಾರಸ್ಯ. ಹೊಗಳೋದಿಲ್ಲ ಅಂತ ಮಾತು ನಿಜವಾಗಲೂ ಹೊಗಳೋದು. ಅದೇ ರೀತಿ ಮಾಡ್ತಾ ಗುರುಕುಲವಾಸಕ್ಕೆ ಅಂತ ಕೃಷ್ಣ ಹೋಗ್ತಾನೆ. ಗುರುಕುಲವಾಸಕ್ಕೆ ಅಂತ ಹೊರಟ 64 ದಿವಸ ಇರ್ತಾನೆ ಕೃಷ್ಣ. ಅನೇಕರಿಗೆ ಗೊತ್ತಿಲ್ಲ ಕೃಷ್ಣ ಎಷ್ಟು ದಿವಸ ಗುರುಕುಲವಾಸ ಮಾಡದ ಅಂದ್ರೆ 64 ದಿವಸ ಮಾಡ್ತ. ಗುರುಕುಲವಾಸಕ್ಕೆ ಯಾತಕ್ಕೆ ಹೋದ ಮೊದಲನೇ ಪ್ರಶ್ನೆ. ಕೃಷ್ಣ ಲೋಕದ ಗುರು ಅವನೇ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಅವನ್ಯಾತಕ್ಕೆ ಕೇಳಬೇಕಾಗಿತ್ತು ಅಂದ್ರೆ ಆಚಾರ್ಯ ಹೇಳಿದ್ದನ್ನು ಹೇಳುತ್ತಾರೆ. ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ನಾನಾದಿ ಊಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌಚ. ಭೂಲೋಕದಲ್ಲಿ ಹುಟ್ಟಿದಾಗ ಒಬ್ಬ ಮನುಷ್ಯ ಎಷ್ಟೇ ಜ್ಞಾನಿಯಾಗಿದ್ದರೂ ಕೂಡ ತನ್ನ ಜ್ಞಾನವನ್ನು ತೋರಿಸ್ತೇನೆ, ಗುರುಗಳ ಹತ್ರ ಹೋಗಬೇಕು, ಅಧ್ಯಯನ ಮಾಡಬೇಕು, ಲೋಕಧರ್ಮ ಪಾಲನೆ ಮಾಡಬೇಕು ಅಂತ ಭಗವಂತನ ಮಾಡಿದ ಶಾಸನ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನಃ, ಅದನ್ನು ತೋರಿಸಲಿಕ್ಕೆ ಅಂತ ಕೃಷ್ಣ ಹೋದ ಅಂತ ಹೇಳಿದ್ದಾರೆ. ನಮಗೆಷ್ಟೇ ಗೊತ್ತಿರಬಹುದು ಗುರುಕುಲವಾಸ ಮಾಡಲೇಬೇಕು, ಗುರುಗಳಿಂದಲೇ ಹೇಳ್ತಾರೆ ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ, ಅದನ್ನು ಕೃಷ್ಣ ತೋರಿಸಿಕೊಟ್ಟ ಅಂತ ಹೇಳಿ. ಸರಿ, ಶಾಸ್ತ್ರಕ್ಕೆ ಒಂದು ಸಿದ್ಧ ಬಂದ್ರೆ ಆಗ್ತಿತ್ತಲ್ಲ, 64 ದಿವಸ ಯಾತಕ್ಕಿದ್ದ? ಅದಕ್ಕೆ ಹೇಳ್ತಾರೆ ವಿದ್ಯೆಯನ್ನು ಸ್ವಲ್ಪ ಸ್ವಲ್ಪ ಕಲಿಬಾರದು, ಎಲ್ಲ ವಿದ್ಯೆನೂ ಕಲಿತು ಬಿಡಬೇಕಂತೆ. ವಿದ್ಯೆಗಳು ಎಷ್ಟು ಅಂದ್ರೆ ಚತುಷ್ಠಷ್ಟಿ ಕಲಾವಿದ್ಯ ಅಂತ 64 ವಿದ್ಯೆಗಳಂತೆ. ಅದು ಕೃಷ್ಣ ಏನ್ ಮಾಡಿದ, ಒಂದು ವಿದ್ಯೆಗೆ ಒಂದು ದಿವಸದಂತೆ 64 ದಿವಸ ಇದ್ನಂತೆ. ಅಲ್ಲೊಂದು ಪ್ರಶ್ನೆ ಹಾಕೋತಾರೆ ಮತ್ತೆ, ಅಲ್ಲದೆ ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಕೃಷ್ಣನಿಗೆ 64 ವಿದ್ಯೆ ಕಲಿಯಕ್ಕೆ 64 ದಿವಸ ಬೇಕಾಯ್ತಾ ಅಂತ ಕೇಳಿದರೆ ಛೇ ತಪ್ಪು ತಿಳ್ಕೊಂಡಿದ್ದೀರಿ. ಕೃಷ್ಣನಿಗೆ ಕಲಿಯಕ್ಕೆ 64 ದಿವಸ ಬೇಕಾಗಲಿಲ್ಲ, ಆ ಸಾಂದೀಪಿನಾಚಾರ್ಯ ಹೇಳ್ಕೊಳ್ಳೆ 64 ದಿವಸ ಬೇಕಾಯ್ತು ಅಂತ ಹೇಳ್ತಾರೆ. ಇದು ಸಾಂದೀಪಿನಾಚಾರ್ಯ ಲ್ಯಾಪ್ಸ್ ಯಾವ್ದು, ಕೃಷ್ಣನ್ ಲ್ಯಾಪ್ಸ್ ಅಲ್ಲ, ದೊಡ್ಡ ಹಂಡೆ ಇರುತ್ತೆ, ನಾವು ನಲ್ಲಿ ನೆಲ್ಲು ಬಿಡ್ತಿರುತ್ತೆ, ಹಂಡೆ ತಪ್ಪಲ್ಲ, ಆ ನೀರು ನಲ್ಲಿ ಬರೋದೇ ಆಗ್ತದೆ. ಪಾಪ ಏನ್ ಮಾಡ್ತಾರೆ ಕೆಲವು ನಲ್ಲಿಗಳಿಗೆ ಯಾವ ಕಣ್ಣೀರು ಬಂದ ಬರುತ್ತೆ ಅಂತ ಹೇಳಿದ್ರೆ ಆ ಟೈಪ್ ಆ ರೀತಿ ನೀರು ಬರ್ತಿದ್ರೆ ಹಂಡೆ ಬಾಯಿ ದೊಡ್ಡದಿದ್ರು ಕೂಡ ನಲ್ಲಿ ಇದು ಸರಿಯಿಲ್ಲ, ಇದು ಔಟ್ಪುಟ್ ಸರಿಯಿಲ್ಲ, ಅದಕ್ಕೆ ಹಾಗಾಗಿದೆ ಅಂತ ಹೇಳ್ತಾರೆ. ಇದರಿಂದ ನಮಗೆ ಎರಡು ತತ್ವ ಹೇಳ್ತಾರೆ. ಒಂದಷ್ಟು ಮತ್ತೆ ಹೇಳ್ತಾರೆ ಪುಣ್ಯಾತ್ಮರ ಸಾಂದೀಪಿನ್ಯ ಆಚಾರ್ಯರು, ಜನರಲ್ಲಿ ಒಂದು ವಿದ್ಯೆ ಒಂದು ಗೊತ್ತಿಲ್ಲದ ಗುರುಗಳು ಇರ್ತಾರೆ, 64 ವಿದ್ಯೆ ಗೊತ್ತಿತ್ತಲ್ಲ, ಎಷ್ಟು ಪುಣ್ಯಾತ್ಮರು ಪಾಪ ಅವರು. ಆದ್ರೆ ಕೃಷ್ಣರ ಮುಂದೆ ಹೇಳೋಕ್ಕಾಗಲಿಲ್ಲ, ವಿಚಾರ ಬಿಟ್ಟುಬಿಡೋಣ. ಅಂತೂ ಒಳ್ಳೆ ಗುರುಗಳು ಸಾಂದೀಪಿನ್ಯ ಆಚಾರ್ಯರು ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಜೊತೆಗೆ. ಕೊನೆಯನ್ನು ಕೃಷ್ಣ ಅಲ್ಲೆಲ್ಲ ಹೊರಟಾಗ ಏನು ಬೇಕು ಅಂತ ಕೇಳಿದ ಗುರುದಕ್ಷಿಣೆ. ಇವ ಶಿಷ್ಯ ದಕ್ಷಿಣೆ ಕೇಳೋ ಕಾಲ ಇದು, ಗುರುದಷ್ಟೇ ಕಾಲ ಹೊರಟೋಯ್ತು. ಈಗ ಗುರು ಏನ್ ದಕ್ಷಿಣೆ ಬೇಕು ಅಂತ ಕೇಳಿದಾಗ ಅವ್ರಿಗೆ ಅರ್ಥ ಮಾಡಿಕೊಂಡ್ರಂತೆ ಕೃಷ್ಣ ಯಾರು ಅಂತ ಹೇಳಿಬಿಟ್ಟು. ಅದಕ್ಕೆ ಕೇಳ್ತಾರೆ, ಎಂದೋ ಸತ್ತು ಹೋದ ಮಗನನ್ನ ತಂದು ತೋರಿಸ್ಬೇಕು. ಎಲ್ಲ ರೀತಿ ಗುರುದಷ್ಟೆ ಕೇಳಿದ್ರೆ ಬದಲೇ ಪಾಠಕ್ಕೆ ಹೋಗೋದಿಲ್ಲ, ಆದ್ರೆ ಪೂರ್ತಿ ಕೆಲಸ ಮಾಡಿಬಿಡ್ತಾರೆ, ಹುಚ್ಚಾಪಟ್ಟೆ ಗುರುದಷ್ಟೆ ಕೇಳ್ತಾರೆ ಅಂತ ಹೇಳ್ತಾರೆ. ಗುರುಗಳು ಯಾತಕ್ಕೆ ಕೇಳಿದ್ರು ಗೊತ್ತಾ, ಕೃಷ್ಣ ದೇವರದ್ದು ಗೊತ್ತಾಗ್ಬಿಡ್ತಾಗಲೇ ಅವರಿಗೆ, ಅದಕ್ಕೆ ಯೋಗ್ಯ ರೀತಿಯಲ್ಲಿ ಗುರುದಷ್ಟೆ ಕೇಳಬೇಕು ಅಂತ ಕೇಳಿಬಿಟ್ರು. ಕಂಡುಪಟ್ಟರು ಕೇಳಬಾರದು, ಅವತ್ತು ಸತ್ತು ಹೋದ ಮಗ ಇವತ್ತು ಬರಬೇಕು ನಮ್ಮ ಎದುರಿಗೆ. ಕೃಷ್ಣ ಏನಂತ ಗೊತ್ತಾ, ಇಗೋ ತರ್ತೇನೆ ಅಂತ ಹೊರಟೇ ಬಿಟ್ಟ ಅಂತ ಕೃಷ್ಣ ಹೋಗ್ತಾನೆ. ಪಂಚಜನ ಅನ್ನೋ ರಾಕ್ಷಸರು ಇರ್ತಾರೆ, ಕೃಷ್ಣ ಕೊಂದು ಬಿಡ್ತಾನೆ. ಆ ರಸ್ತೆಗಳೇ ಪಂಚಜನ್ಯ ಶಂಖ ಆಗಿದ್ದು ಆ ರಸ್ತೆ, ಅದು ಅನಾದಿಕಾಲ ಶಂಖ ಇದ್ದೇ ಇದೆ, ಇದು ರೂಪಾಂತರ ಅಷ್ಟೇನೆ. ಆ ಶಂಖವನ್ನು ತಗೊಂಡು ಕೃಷ್ಣ ಯಮಲೋಕಕ್ಕೆ ಹೋದಂತೆ, ತಗೊಂಡ್ಬಿಟ್ಟ ಅದನ್ನ ಜೋರ ಊದಿದಂತೆ ಶಂಖನ, ಯಮದೇವರು ಓಡಿ ಬಂದರಂತೆ. ಆ ಶಂಖ ಕೃಷ್ಣ ಯಾತಕ್ಕೆ ಕೂದ್ದೆ ಗೊತ್ತಾ, ಯಮದೇವರೇ ನಮ್ಮ ಗುರುಗಳ ಮಗನನ್ನು ಬಿಡದೆ ಹೋದರೆ ನಿಮ್ಮ ಗತಿ ಇದ್ರ ಗತಿ ಆಗತ್ತೆ ನೋಡಿ ಅಂತ ಹೇಳೋದಕ್ಕೆ ಹೋದ್ರಂತೆ. ನಿಮ್ಮನ್ನು ಕೊಂದ ಅಸ್ಥಿ ಕಾಣ್ತೇನೆ ಅಷ್ಟೇ, ಇರ ಉಳಿಯೋದಿಲ್ಲ ನಿಮ್ಮನ್ನ ಅಂತ ಶಂಖದಿಂದ ಇಂಡಿಕೇಶನ್ ಕೊಟ್ಟಂತೆ ಕೃಷ್ಣ. ನಿಮಗತಿನೂ ಇಷ್ಟೇ ಆಗೋದು ಅಂತ ಹೇಳಿ ಫಸ್ಟ್ ಅವರಿಗೆ ಓಡಿ ಬಂದು ಕೃಷ್ಣ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರಂತೆ. ಯಮದೇವರು ಸೋತರು ಕೃಷ್ಣ ಕರ್ಕೊಂಡು ಬರ್ತಾರೆ. ಅಂದ್ರೆ ಮೃತ್ಯುವನ್ನ ಗೆಲ್ಲ ಶಕ್ತಿ ಭಗವಂತನದು ಮಾತ್ರ. ಅದಕ್ಕೆ ಹಾವಿನ ಮೇಲೆ ಕೃಷ್ಣ ಯಾತಕ್ಕೆ ಮಲಗಿದ್ದಾನೆ ಗೊತ್ತೇನೋ, ನಾವೆಲ್ಲ ಹಾವು ಅಂದ್ರೆ ಸಾವು ಅಂತ ಅರ್ಥ. ಹಾವಿನ ಮೇಲಿದ್ದಾನೆ ಅಂದ್ರೆ ಅಬೌ ಡೆತ್ ಅಂತ ಅರ್ಥ. ದೇವರಿಗೆ ಎಂದೂ ಸಾವಿನ ಭಯ ಇಲ್ಲ. ಏಕೋ ನಾರಾಯಣ ಆಸಿ, ಎಲ್ಲರೂ ಸಾವಿನ ಕೆಳಗೆ ಬರೋರೇ, ಆದರೆ ದೇವರು ಮಾತ್ರ ಸಾವಿನ ಮೇಲಿದ್ದಾನೆ. ಲಕ್ಷ್ಮೀನಾರಾಯಣರ ಹೊರತು ಎಲ್ಲರಿಗೂ ದೇಹತ್ಯಾಗದ ಒಂದು ಕಾರಣಕ್ಕೂ ದೇಹತ್ಯಾಗ ಮಾಡಬೇಕು, ದೇವರಿಗೆ ಅದಿಲ್ಲ. ಅದಕ್ಕೇನೆ ಮೇಲೆ ಮರಗಿದ್ದಾನೆ ಅಂತ ಹೇಳ್ತಾರೆ. ಮೇಲೆ ಮರಗಿದ್ದಾನೆ ಅದು ಸತ್ತಾವಲ್ಲ, ಮತ್ತೆ ಸಾವಿರ ಎಡೆಯ ಹಾವು, ಸಾವಿರ ಎಡೆಯ ಹಾವು ದಾಚಕೊಂಡು ನಿಂತಿದ್ರೆ ಭಗವಂತ ಆನಂದ ಮರಗಿದ್ದಾನೆ ಅಂತ ಕೇಳಿದ್ರೆ ಅವನು ಯಾವ ಕಾಲಕ್ಕೂ ಕೂಡ ನಾಶದ ಭೀತಿ ಇಲ್ಲ ಅಂತ ಅರ್ಥ. ಇದು ದೇವರ ವೈಭವ. ಇಲ್ಲಿ ತಾನು ಯಮದೇವರನ್ನ ಅಂಜಿಸಿಬಿಟ್ಟು ಅದು ತಂದು ಕೊಡ್ತಾನೆ ಗುರುಗಳಿಗೆ. ಗುರುಗಳು ಭಾರಿ ಖುಷಿ ಪಡ್ತಾರೆ. ಅಲ್ಲಿಂದ ಕೃಷ್ಣ ಬರ್ತಾನೆ ದೇವಕಿ ಹತ್ರ. ನಮಗೊಂದು ಪ್ರಶ್ನೆ ಬರ್ತದೆ, ಕೃಷ್ಣ ಗುರುದಕ್ಷಿಣೆಯಾಗಿ ಗುರುಪುತ್ರನು ಕೊಟ್ಟ, ತಂದೆ ತಾಯಿಗೆ ಏನು ಕೊಟ್ಟ ಅಂತ ಪ್ರಶ್ನೆ ಆಗ. ತಂದೆ ತಾಯಿಗೆ ಏನು ಕೊಟ್ಟ, ತನ್ನನ್ನೇ ಕೊಟ್ಟ ಸಾಲದ ಅಂತ ಹೇಳ್ತಾರೆ. ತನ್ನನ್ನೇ ಕೊಟ್ಟ ನಿಂತ್ಕೊಂಡ್ಬಿಟ್ಟಲ್ಲ ಬಂದು ಕೃಷ್ಣ, ಎಷ್ಟು ಆನಂದ ಆಗಿರ್ಬೇಕು ಅವರಿಗೆಲ್ಲ ಕೂಡ. ಆನಂದ ಪಡಿಸ್ತ ಅಷ್ಟೊತ್ತಿಗೆ ಜರಾಸಂಧ ಯುದ್ಧಕ್ಕೆ ಬರ್ತಾನೆ. ಜರಾಸಂಧನ ಇಬ್ಬರು ಮಕ್ಕಳು ಅಸ್ಥಿ ಪ್ರಾಸ್ತಿ ಅಂತ ಇಬ್ರು, ಅವರು ಕಂಸನ ಹೆಂಡಂದಿರು. ಕಂಸ ಸತ್ತ, ಗಂಡ ಸತ್ತ, ತವರ ಮನೆ ವಾಪಸ್ ಹೊರಟರು, ಅಷ್ಟೇ ನಡೆದಿದ್ದು. ಆ ವಜ್ರಾಸ ಅವರು ತಮಾಷೆ ಮಾಡ್ತಾರೆ, ಅಸ್ಥಿ ಪ್ರಾಸ್ತಿ ಅಂತ ಹೆಸರು, ಗಂಡನ ಮನೆಯಂತೂ ಹಾಳು ಮಾಡಿದ್ರು, ತವ್ರ ಮನೆ ಹಾಳು ಮಾಡಲು ವಾಪಸ್ ಹೋದ್ರು ಅಂತ ಹೇಳ್ತಾರೆ. ಗಂಡನ ಮನೆ ಹಾಳು ಮಾಡಿದ್ರು, ತವ್ರ ಮನೆ ಹಾಳು ಮಾಡ್ತಾರೆ. ಜನಸಂದ್ರೆ ಸತ್ತನಲ್ಲ, ಇಂಥ ಹೆಣ್ಮಕ್ಳು ಇದ್ರೆ ಎರಡು ಮನೆಯವರು ಹಾಳಾಗ್ತವೆ ಅಂತ ಹೇಳ್ತಾರೆ. ಒಳ್ಳೆ ಹೆಣ್ಮಕ್ಳು ಇದ್ರೆ ಎರಡು ಮನೆಯವರು ಉಳಿತಾವೆ, ಇಲ್ಲವರು ಎರಡು ಮನೆಯವರು ತೊಡ ಹಾಕಿ ಬಿಡ್ತಾರೆ. ಸೀದಾ ಹೋದ್ರಂತೆ ಜರಾಸಂಧ ಯುದ್ಧಕ್ಕೆ ಬರ್ತಾನೆ ಕೃಷ್ಣನ ಮೇಲೆ. 23 ಅಕ್ಷೌಣಿ ತರ್ತಾನೆ, 18 ಸಲ ಬರ್ತಾನೆ. 23 ಅಕ್ಷೌಣಿ ಪ್ರತಿ ಸರಿಸಿ ತರ್ತಾನೆ. ಕುರುಪಾಂಡವರು ಒಟ್ಟ ಸೈನ್ಯ ಇದ್ದಿದ್ದೇ 18 ಅಕ್ಷೌಹಿಣಿ, ಇವರು ಒಬ್ಬಂದೇ ಎವ್ರಿ ಟೈಮ್ 23 ಅಕ್ಷೌಹಿಣಿ, 8x18 ತಗೊಂಡು ಬಂದಂತೆ. ಹೋಗೋದು ಬರೋದು, ಹೋಗೋದು ಬರೋದು. ವಜ್ರಾಸ ಅವಳು ಬರೀತಾರೆ, ಅವನು ಜರಾಸಂಧ. ಈ ಹೋಗಿ ಬಂದೆ ಮುಪ್ಪಾದ ಅಂತ ಕರೀತಾರೆ ಜರಾಸಂಧ. ಹೇಳಿದ್ರು ಪರೀಕ್ಷೆ ಕೂತ್ಕೂತೆ ಮುಪ್ಪಾಗ್ತಾರಂತಾರ, ಪಾಸ್ ಆಗಿದ್ದಂತ ಸುಳ್ಳು. ಸೆಪ್ಟೆಂಬರು ಮಾರ್ಚ್ ಹೋದಾಗೆ ಫಸ್ಟ್ ಕೇಸ್ ಜರಾಸಂಧದ್ದು. 18 ಸತಿ ಅಟೆಂಪ್ಟ್ ಮಾಡಿ ಕೊನೆ ಟೋಟಲಿ ಫೇಲ್ ಆದವಳು, ಕೊನೆಗೂ ಅವನು ಯಶಸ್ಸು ಬರಲೇ ಇಲ್ಲ ಅವನಿಗೆ. ಆ ರೀತಿ ಜರಾಸಂಧ, ಜರಯಾಸಂಧಿತನಾಗಿಬಿಟ್ಟ, ಮುಪ್ಪಾಗಿ ಹೋಗಿಬಿಟ್ಟ ಅಂತ ಹೇಳಿದ. ಜರ ಯುದ್ಧ ಮಾಡಬೇಕಾದ್ರೆ ಜರಾಸಂಧದ ಸೈನಿಕರನ್ನ ಕೃಷ್ಣ ತುಂಡು ಮಾಡ್ತಿದ್ದಂತೆ. ತಲೆ ಕತ್ತರಿಸ್ದ, ಕೈಕಾಲು ಕತ್ತರಿಸಿ ಎಲ್ಲ ಕತ್ತರಿಸಿಬಿಟ್ಟಂತೆ. ಯಾಕೆಂದ್ರೆ ಬರೀತಾರೆ, ಇವರೆಲ್ಲ ಅಸುರರು, ಅಯೋಗ್ಯರು, ತನಗೆ ಆಕಾರ ಇಲ್ಲ ಆಕಾರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಆಕಾರ ಇಲ್ಲದ ಮಾಡಿಬಿಡ್ತೇನೆ ಅಂತ ಕೃಷ್ಣ ಮಾಡಿದ್ದಾನೆ. ಯಾರು ನಿರಾಕಾರತ್ವವನ್ನು ದೇವರಿಗೆ ಹೇಳ್ತಾರೋ ಅವರು ಆಕಾರ ಕಳ್ಕೊಂಡ್ಬಿಡ್ತಾರೆ. ಈಗ ಯೋಚನೆ ಮಾಡಬೇಕು, ಯಥಾ ಯಥಾ ಉಪಾಸತೆ ತಥೈವ ಭವತಿ, ಏ ಯಥಾ ಮಾಂ ಪ್ರಪದ್ಯಂತೆ ತಾಮ ತಥೈವ ಭಜಾಮ್ಯಹಂ. ದೇವರು ನಿರ್ಗುಣ ಅಂದ್ರೆ ನಾವು ಗುಣ ಕಳ್ಕೊತೇವೆ, ದೇವರು ನಿರಾಕಾರ ಅಂದ್ರೆ ಆಕಾರ ಹೋಗುತ್ತೆ, ದೇವರು ಸಾಕ್ಷಾತ್ ಮನ್ಮಥ, ಮನ್ಮಥ ಅಂದ್ರೆ ನಮಗೆ ಆಕಾರ ಬರುತ್ತೆ, ಅದು ಗುಣಪೂರ್ಣ ಅಂದ್ರೆ ನಮ್ಮ ಗುಣಗಳು ಅಭಿವ್ಯಕ್ತವಾಗುತ್ತೆ. ಇದು ಶಾಸ್ತ್ರಾರ್ಥ. ಇಷ್ಟೆಲ್ಲ ಮಾಡಿ ಕೆಲವರೆಲ್ಲ ಗಂಗೆ ಯಮುನಾ ತೀರದಲ್ಲಿದ್ರು, ಕೃಷ್ಣ ಅವ್ರನ್ನು ಕೊಂದಾಕಿದ. ಯಾಕೆ ಯಮುನಾ ತೀರದಲ್ಲಿದ್ರು ಆದರೂ ಸ್ನಾನ ಮಾಡಿದ್ದಿಲ್ಲ ಅಂತ ಕೊಂದಾಕಿಬಿಟ್ಟ ಅಂತ ಹೇಳಿದ್ದ. ಪ್ರಾತಃ ಸ್ನಾನ ಮಾಡದೆ ಹೋದರೆ ಅದು ಮಹಾಪಾಪ, ಅದು ಕೃಷ್ಣ ಕೊಂದಾಕಿಬಿಟ್ಟ. ಎಲ್ಲಿ ಕೊಂದಾಕಿದೆ ಗೊತ್ತಾ? ಆ ಜಲಸ್ನಾನ ಮಾಡಲಿಲ್ಲ, ರಕ್ತ ಸ್ನಾನ ಮಾಡಿಸಿಬಿಟ್ಟ ಅಂತ ಹೇಳಿದ್ದ. ಜಲಸ್ನಾನ ಮಾಡಲಿಲ್ಲ, ರಕ್ತ ಸ್ನಾನ ಮಾಡಿ ಕೊಂದಾಕಿಬಿಟ್ಟ. ಇದೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಬೆಳಗಿನ ಪ್ರಾತಃ ಸ್ನಾನ ಅಂದರೆ ಯಮಲೋಕದಿಂದ ಒಂದು ಹೆಜ್ಜೆ ದೂರ ಆಗೋದು ಮಾತದು. ಪ್ರತಿನಿತ್ಯ ನಾವು ಸಕಾಲದ ಸ್ನಾನ ಮಾಡಲಿಲ್ಲ ಅಂದರೆ ಯಮಲೋಕ ಹತ್ರ ಶುರುವಾಗ್ತದೆ ಹೋಗಬೇಕಾದ್ರೆ. ಆರೋಗ್ಯ ಕೆಟ್ಟರೆ ಆಸ್ಪತ್ರೆಗೆ ಹತ್ರ ಆಗ್ತೀವಲ್ಲ, ಅದೇ ರೀತಿ ಯಮಲೋಕಕ್ಕೆ ಹತ್ರ ಆಗ್ತೇವೆ. ಪ್ರತಿನಿತ್ಯದ ಪ್ರತಿಕರ್ಮಗಳು ಕೂಡ ವೈಕುಂಠದ ದಾರಿ ಸರಿಯಾಗಿ ಮಾಡಿದರೆ ಬಿಟ್ಟರೆ ಯಮಲೋಕದ ದಾರಿಯವು ಅದೆಲ್ಲ ತೋರಿಸ್ತಾ ಬರ್ತಾನೆ. ಇಷ್ಟೊತ್ತಿಗೆ ಸರಿಯಾಗಿ ರುಕ್ಮಿಣಿ ದೇವಿಯ ವಿವಾಹದ ನಿಶ್ಚಯ ಶುರುವಾಯಿತು. 18ನೇ ಬಾರಿ ಜಲಾಸಂದ ಯುದ್ಧಕ್ಕೆ ಬರಬೇಕು. ಆಗ ರುಕ್ಮಿಣಿ ದೇವಿಯ ವಿವಾಹದ ಪ್ರಸ್ತಾಪ ಬಂತಂತೆ. ಜಲಾಸಂದ ಕಾಲೇವರ ಕರುಣ ಮುಚ್ಚಿಬಿಡ್ತಾನೆ. ಕೃಷ್ಣ ಅದು ದ್ವಾರಕಾ ನಿರ್ಮಾಣವನ್ನು ಮಾಡ್ತಾನೆ. ಇದು ಹೊಸ ಮಹಿಮೆ ಕೃಷ್ಣನದು. ಅಲ್ಲಿ ಸೈಟ್ ಗೇಟ್ ಏನೂ ಇರಲಿಲ್ಲ, ಸಮುದ್ರದ ಮಧ್ಯೆ ಸೈಟ್ ಬರಬೇಕು ಮೇಲೆ. ಅದು 20x30x10x10 ಅಲ್ಲ, ಎಷ್ಟು ಬಂತು ಗೊತ್ತಾ? 144 ಸ್ಕ್ವೇರ್ ಯೋಜನ, 12 ಯೋಜನ ಉದ್ದ, 12 ಯೋಜನ ಅಗಲ ಅಂತ ಭೂಮಿ ಮೇಲೆ ಕೆತ್ತಿತ್ತಂತೆ. ಆ ಭೂಮಿಯನ್ನ ಕೃಷ್ಣ ಕರಿ ವಿಶ್ವಕರ್ಮ ಕೇಳ್ತ ವಿಶ್ವಕರ್ಮ. ಇಲ್ಲಿ ಚಿನ್ನದ ಪಟ್ಟಣ ನಿರ್ಮಾಣ ಆಗಬೇಕು, ಚಿನ್ನದ ಪಟ್ಟಣ, ಗೋಲ್ಡನ್ ಸಿಟಿ ಆಗಬೇಕು, ಇಮಿಡಿಯೇಟ್ ಆಗಬೇಕು. ಆ ಕ್ಷಣದಲ್ಲಿ ದ್ವಾರಕಾ ನಿರ್ಮಾಣ ಆಗೋಗ್ಬಿಡ್ತು. ಅದೇ ಇವತ್ತು ದ್ವಾರಕಾ ಅಂದರೆ ನಾವು ಸಪ್ತ ಮಹಾಕ್ಷೇತ್ರಗಳ ಒಂದು ದ್ವಾರಕಾ ಇಷ್ಟ ನಿರ್ಮಾಣ ಮಾಡಿಸ್ತಾನೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದಲ್ಲಿ ದ್ವಾರಕಾ ನಿರ್ಮಾಣವಾಯಿತು. ಇವರಿಗೆಲ್ಲ ಕಣ್ಣು ಮುಚ್ಚಿ ಅಂತಾನೆ ಮೊದಲೇ ಜನಗಳಿಗೆ. ಅಲ್ಲಿ ಹೋಗ್ಬೇಕು, ಅಲ್ಲೆಲ್ಲರೂ ಕರ್ಕೊಂಡು ಹೋಗಲಿಲ್ಲ. ಮುಚ್ಚಿ ಅಂತಾನೆ ಮುಚ್ಚುತ್ತಾರೆ, ತೆಗೀರಿ ಅಂತಾನೆ ತೆಗಿತಾರೆ. ಮುಚ್ಚಿದಾಗ ಮಧುರೆಯಲ್ಲಿದ್ದರು, ತೆಗೆದಾಗ ದ್ವಾರಕೆಯಲ್ಲಿದ್ದರು ಅಷ್ಟೇ. ಇವತ್ತು ಕಣ್ಣು ಮುಚ್ಚೇ ಗೊತ್ತಿಲ್ಲ ಟಿ ವಿ ಬಂದ ಮೇಲೆ, ಆದ್ದರಿಂದ ಇಲ್ಲೇ ಇರ್ತೇವೆ ಹೊರತು ವೈಕುಂಠಕ್ಕೆ ಹೋಗೋ ಸಾಧ್ಯತೆನೇ ಇರೋದಿಲ್ಲ. ಕಣ್ಣು ಮುಚ್ಚಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕಣ್ಣು ಮುಚ್ಚೋದಂದ್ರೆ ಧ್ಯಾನ ಮಾಡೋದು ಅಂತ. ಧ್ಯಾನ ಮಾಡಿದಾಗ ಭಗವಂತ ಕಾಣ್ತಾನೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ನಾವು ಕಣ್ಣು ಮುಚ್ಚಿದಾಗ ದೇವರು ಕಾಣ್ತಾರೆ ಹೊರತು, ಕಣ್ಣು ತೆಗೆದರೆ ಜಗತ್ ಕಾಣಿಸ್ತದೆ, ಕಣ್ಣು ಮುಚ್ಚಿದರೆ ಜಗನ್ನಾಥ ಕಾಣಿಸ್ತಾನೆ ಅಂತ ಹೇಳಿದ. ಕಣ್ಣು ಮುಚ್ಚೋದು ಕಣ್ಣು ತೆಗೆಯೋದರಲ್ಲಿ ನಮ್ಮ ಜೀವನದ ಸ್ವಾರಸ್ಯ ಇದೆ. ಎಲ್ಲ ವೈಕುಂಠಕ್ಕೆ ಸಮುದ್ರದಾಚೆ ಅವರು ಹೋದರು, ಸಂಸಾರ ಸಮುದ್ರದಾಚೆ ನಾವು ಹೋಗಬೇಕು. ಅದು ದ್ವಾರಕೆ ಕೃಷ್ಣನ ಪಟ್ಟಣ, ವೈಕುಂಠ ಕೃಷ್ಣನ ಪಟ್ಟಣ. ಅಲ್ಲಿ ಹೋದಕ್ಕೆ ಬೇಕಾದ ಅದು ಒಂದೇ ಅಂತ ಹೇಳಿದ. ಈ ಕಡೆ ಬರ್ತಾರೆ, ಇಡೀ ಸೈನ್ಯವನ್ನು ಕೃಷ್ಣ ಇಲ್ಲಿ ಬಂದು ಕಾಲೇವನನ್ನು ಸೋಲಿಸ್ತಾನೆ. ಅವನ ಸೈನ್ಯ ಕೊಂದು ಬಿಡ್ತಾನೆ, ಜಲಾಂಧ ಸೈನ್ಯವನ್ನು ಕೊಂದು ಹಾಕ್ತಾನೆ. ಜಲಾಂಧನ ಪ್ರಾಕ್ಟೀಸ್ ಆಗಿತ್ತು, ಯುದ್ಧಕ್ಕೆ ಬಂದ ಅಂದ್ರೆ ಸೋತ, ಸೋತ ಅಂದ್ರೆ ಓಡಿದ ಅಷ್ಟೇ, ಸೀದಾ ಮತ್ತೆ ವಾಪಸ್ ಹೋಗಿಬಿಡ್ತಾನೆ. ಕಾಲೇವನ ಮಾತ್ರ ಕೃಷ್ಣನಿಂದ ಓಡಿ ಬರ್ತಾನೆ, ಕೃಷ್ಣ ಬದಿರಿಗೆ ಓಡ್ತಾನೆ. ಅಲ್ಲಿಂದ ಮುಂದೆ ಮುಂದೆ ಕೃಷ್ಣ, ಹಿಂದೆ ಹಿಂದೆ ಕಾಲಯವನ. ಕೃಷ್ಣ ಕಾಲಯವನೇ ಸಿಗಲೇ ಇಲ್ಲ. ಅಲ್ಲಿ ಹೇಳ್ತಾರೆ, ಯಶೋದೆ ಹಿಂದೆ ಹಿಂದೆ ಬಂದ್ಲು, ಕೃಷ್ಣ ಸಿಕ್ಕ, ಕಾಲಯವನ ಬಂದ ಸಿಗಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ಹೆಂಗಸಿನ ಕೈಗೆ ಸಿಕ್ಕ, ಇವು ಗಂಡಸಿನ ಕೈಗೆ ಸಿಗಲಿಲ್ಲ. ಹೆಂಗಸರು ಖುಷಿ ಪಡಬಹುದು, ಗಂಡಸರಿಗೆ ದೇವರು ಸಿಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳ್ತಾರೆ, ಹೆಂಗಸು ಗಂಡಸು ಮುಖ್ಯ ಅಲ್ಲ, ಯಶೋದೆಗೆ ಸಿಕ್ಕ ಭಕ್ತಳು ಅಂತ ಸಿಕ್ಕ, ಇವನು ದ್ವೇಷಿಯಿಂದ ಸಿಗಲಿಲ್ಲ, ದ್ವೇಷಿಯಿಂದ ಸಿಗಲಿಲ್ಲ. ಮುಂದೆ ಓಡದ 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 ಕೃಷ್ಣ ಮುಚಕುಂದ ಗುಹ ಅಂತ ಒಂದು ಸ್ಥಳ ಇವತ್ತಿಗೂ ಬದರಿ ಹತ್ರ ಇದೆ. ಅಲ್ಲಿ ಮುಚಕುಂದ ರಾಜ ಮಲಗಿರ್ತಾನೆ. ಕೃಷ್ಣ ಒಳಗೆ ಹೋಗಿಬಿಡ್ತಾನೆ, ಅದೃಶ್ಯನಾಗಿಬಿಡ್ತಾನೆ. ಕಾಲಯವನ ಬರ್ತಾನೆ, ಅಲ್ಲಿ ನೋಡ್ತಾನೆ, ಇವನೇ ಕೃಷ್ಣ ಅಂತ ತಿಳ್ಕೊಡ್ತಾನೆ. ಕಾಲಿ ಹೊತ್ತು ಬಿಡ್ತಾನೆ ಅವನನ್ನು, ತಕ್ಷಣ ಅವನು ಮುಸುಕು ತೆಗಿತಾನೆ. ಮಲಗಿದವನು ನೋಡ್ತಾನೆ ಕಾಲಯವನನ್ನು, ಅವನು ಬ್ಲಾಸ್ಟ್ ಆಗೋಗ್ಬಿಡ್ತಾನೆ, ಸಂಪೂರ್ಣ ನಾಶ ಆಗೋಗ್ಬಿಡ್ತಾನೆ. ವಾದಿರಾಜ ಸ್ವಾಮಿಗಳು ಒಳ್ಳೆ ಇಂಟರ್ಪ್ರಿಟ್ ಮಾಡ್ತಾರೆ. ಕಾಲಯವನ ಯಾತಕ್ಕೆ ಸತ್ತ ಅಂತ ಪ್ರಶ್ನೆ, ಕಾಲಯವನ ಯಾತಕ್ಕೆ ಸತ್ತ? ಅವ್ರು ಹೇಳ್ತಾರೆ, ಅಲ್ಲಿ ವ್ಯಕ್ತಿ ಮಲಗಿದ್ದ, ಮಲಗಿದವನು ಮುಚಕುಂದ. ಇವನೇನಂತ ತಿಳ್ಕೊಂಡ? ಮುಕುಂದ ಅಂತ ತಿಳ್ಕೊಂಡ. ಮುಚಕುಂದನನ್ನ ಮುಕುಂದ ಅಂತ ತಿಳ್ಕೊಂಡಲ್ಲ, ಅದಕ್ಕೆ ಸತ್ತ. ಮುಚಕುಂದ ಜೀವ, ಮುಕುಂದ ಈಶ್ವರ, ಜೀವೇಶ್ವರ ಐಕ್ಯ ತಿಳ್ಕೊಂಡು ಸತ್ತು ಬಿಟ್ಟ. ಹೇಗ ಅದ್ವೈತ ಮತವನ್ನು ವಿವರ್ಷೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಜೀವೇಶ್ವರ ಐಕ್ಯ ತಿಳ್ಕೊಂಡ್ರೆ ಎಂದೂ ಕಲ್ಯಾಣವಾಗೋದಿಲ್ಲ, ಗಾನ್, ಕಾಲಯವನ ಹೊರಟೋಗಿಬಿಟ್ಟ. ಸರಿ, ಈ ಮುಚಕುಂದನೇ ಕೃಷ್ಣ ದರ್ಶನ ಕೊಡ್ತಾನೆ, ಯಾತಕ್ಕೆ ಕೊಟ್ಟ? ಹೇಳ್ತಾರೆ, ಕಾಲಯವನ ಯಾರು ಗೊತ್ತಾ? ಜೀವೇಶ್ವರ ಐಕ್ಯ ತಿಳ್ಕೊಂಡವರು. ಮುಚುಕುಂದ ಅವನು ಕೊಂದಾಕಿಬಿಟ್ಟ, ದುರ್ವತ ಖಂಡನೆ ಮಾಡಿದ, ಅದಕ್ಕೆ ಕೃಷ್ಣ ದರ್ಶನ ಕೊಟ್ಟುಬಿಟ್ಟ ಅಂತ ಹೇಳಿದ. ದುರ್ವತ ಖಂಡನೆ ಮಾಡಿದ ಭಗವಂತನಿಗೆ ಬಹಳ ಪ್ರೀತಿ, ಆದ್ದರಿಂದ ತಕ್ಕ ದರ್ಶನ ಕೊಟ್ಟುಬಿಟ್ಟ. ಆದ್ದರಿಂದ ಯಾವಾಗಲೂ ಸನ್ಮತ ಸ್ಥಾಪನೆ, ದುರ್ಮತ ಖಂಡನೆ, ಸಾಧನೆ ಎರಡು ಮುಖಗಳು ಎಂಬುದನ್ನು ತಿಳಿಸಿಕೊಡ್ತಾರೆ. ಮುಂದೆ ಅಷ್ಟೊತ್ತಿಗೆ ಸರಿಯಾಗಿ ಒಂದು ಪತ್ರವನ್ನು ರುಕ್ಮಿಣಿ ದೇವಿ ಕಳಿಸಿದ್ರಂತೆ. ಅಜಯ ಪ್ರೇಷಿತಂ ಪತ್ರಂ ದ್ವಿಜಃ ಕಶ್ಚಿತ್ ಉಪಾಹರತೆ. ಒಬ್ಬ ಬ್ರಾಹ್ಮಣ ಸಂದೇಶವನ್ನು ತರ್ತಾನೆ, ಪತ್ರವನ್ನು ಕೃಷ್ಣನ ಕೈ ಕೊಟ್ಟಂತೆ. ವಾದಿರಾಜ ಸ್ವಾಮಿಗಳು ಪೌರೋಹಿತ್ಯ ಕಲಿಬೇಕಾದ್ರೆ ರುಕ್ಮಿಣಿ ಶಿಜೆ ಓದಬೇಕು, ಸರಿಯಾಗಿ ಪೌರೋಹಿತ್ಯ ಕಲಿಬೇಕಾದ್ರೆ ಬರ್ತಿರ್ಲಿಕ್ಕೆ ಕೈ ಹಿಡ್ಕೊಂಡು ಕೂಡಿಸ್ಕೊಂಡಂತೆ ಕೃಷ್ಣ. ಹೇಳ್ತಾರೆ ವಾದಿರಾಜರು, ರುಕ್ಮಿಣಿ ಕಳಿಸಿದ ಬ್ರಾಹ್ಮಣನ ಕೈಯನ್ನೇ ಕೃಷ್ಣ ಹಿಡಿದ ಮೇಲೆ ರುಕ್ಮಿಣಿ ಕೈ ಬಿಡ್ತಾನ ನೋಡಿದ್ರೆ ಅಂತ ಹೇಳ್ತಾರೆ. ಪಾಣಿಗ್ರಹಣ ಅಂತ ಹೇಳಿ, ಪಾಣಿಗ್ರಹಣ ಅನ್ನೋ ಪದ ಉಪಯೋಗಿಸ್ತಾರೆ. ಇವತ್ತೊಂದು ಪಾಣಿಗ್ರಹಣ ಎಂದೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಕೋಯಿಲಿಗೆ ಹೆಣ್ಣು ಬಂದ ಮೇಲೆ ಅರ್ಥನೇ ಇಲ್ಲ. ಮನುಷ್ಯನಿಗೆ ದ್ವಿಧಾನ ಧರ್ಮ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀತಿ ನಿಯಮಗಳೆಲ್ಲ ಗಾಳಿ ತೂರಿಯೋದಾಗ ಆಗಿಬಿಟ್ಟಿದೆ ಈಗಾಗಲೇ. ಕಾನ್ಸೆಪ್ಟೇ ಗೊತ್ತಿಲ್ಲ ಜನಗಳಿಗೆ. ಪಾಣಿಗ್ರಹಣ ಪವಿತ್ರವಾದ ಹೆಸರು. ಮೊದಲ ಬಾರಿಗೆ ಗಂಡ ಹೆಂಡತಿಯ ಕೈ ಹಿಡಿತಾರೆ, ಅವತ್ತಿನಿಂದ ಗಂಡ ಹೆಂಡರಾಗ್ತಾರೆ. ಆ ಜನಕ್ಕೆ ಗೊತ್ತಿಲ್ಲ ಅದು. ಗಂಡವ್ರ ಕೈ ಹಿಡಿದ್ರೆ ಪಾವಿತ್ರ ಉಳಿಯೋದಿಲ್ಲ. ಅದನ್ನೆಲ್ಲ ತಿಳಿಸೋದಕ್ಕೂ ರುಕ್ಮಿಣಿ ಶಿವಿಜಯ ಹೇಳ್ಕೊಡ್ಬೇಕು ಮಕ್ಕಳಿಗೆ. ರುಕ್ಮಿಣಿ ಶಿವಿಜಯ ಪಠ್ಯ ಪುಸ್ತಕವಾಗಬೇಕಾದ ಅವಶ್ಯಕತೆ ಅನ್ಫಾರ್ಚುನೇಟ್. ನಮ್ಮಲ್ಲಿ ಇಂಥ ಕೃತಿಗಳು ಬೇರೆಯವರ ಮತದಲ್ಲಿಲ್ಲ, ಇರೋದನ್ನು ಹುಚ್ಚಾಪಟ್ಟೆ ಓದ್ತಾರವರು. ನಮ್ಮಲ್ಲಿದೆ ಅದಿದೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಹಾಗಾಗುತ್ತೆ ರುಕ್ಮಿಣಿ ಶ್ರೀ ವಿಜಯ ಗೊತ್ತಿದೆ, ಸುಭದ್ರ ವಿಜಯ ಇದೆ, ಎಷ್ಟು ಜನಕ್ಕೆ ಗೊತ್ತದೆಲ್ಲ ಕೂಡ. ಇಂಥ ಅತ್ಯಮೂಲ್ಯವಾದ ಗ್ರಂಥಗಳನ್ನು ಕಳ್ಕೊಳ್ತಾ ಇದ್ದೇವೆ. ಅವರೆಲ್ಲ ಯಾವಾಗ ಉಳಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತಗೊಳ್ದ ಹೋದರೆ ಸಂಸ್ಕಾರ ಪೂರ್ತಿ ಹಾಳಾಗಿ ಹೋಗ್ತವೆ. ಮುಂದೆ ಕೃಷ್ಣ ಅಲ್ಲಿಂದ ಬರ್ತಾನೆ, ಬ್ರಾಹ್ಮಣನು ಕರ್ಕೊಂಡು ಬರ್ತಾನೆ. ಕೃಷ್ಣ ಆ ಭೀಷ್ಮಕರಾಜನ ಪಟ್ಟಣ ವಿದರ್ಭ ನಗರ ಪಟ್ಟಣದ ಒಳಗೆ ಹೋಗಿ ರುಕ್ಮಿಣಿ ಕರ್ಕೊಂಡು ಬರೋದಿಲ್ಲ, ಹೊರಗಿದ್ದೇ ಕರ್ಕೊಂಡು ಬರ್ತಾನೆ. ಅದಕ್ಕೆ ಅಂದ್ರೆ ತನ್ನ ದ್ವೇಷಿಗಳಿಂದ ಊರೊಳಗೆ ಕಾಲು ಇಡಬಾರದು ಅಂತ ಕೃಷ್ಣ ಸಂಕಲ್ಪ ಮಾಡಿದ ಅಂತ ಹೇಳಿದ್ದ. ಅಯೋಗ್ಯದ ಅದರ ಮಧ್ಯಾಹ್ನ ಕಾಲಿಡಬಾರದು ಅಂತ ಹೇಳಿ ಕೃಷ್ಣ ಹೊರಗಿಂದ ರುಕ್ಮಿಣಿ ಕರ್ಕೊಂಡು ಬಂದ್ಬಿಟ್ಟನಂತೆ. ಅನಂತರ ರುಕ್ಮಿಣಿಯನ್ನು ಕರ್ಕೊಂಡು ವೈಭವದಿಂದ ಕೃಷ್ಣ ದ್ವಾರಕೆಗೆ ಬರ್ತಾ ಇದ್ದಾರೆ. ದ್ವಾರಕೆಗೆ ಬಂದು ಅಲ್ಲಿ ಕಲ್ಯಾಣ ಮಹೋತ್ಸವ ನಡೀಬೇಕು. ಕೃಷ್ಣನ ಕಲ್ಯಾಣ ನಡೀಬೇಕು ರುಕ್ಮಿಣಿಯೊಂದಿಗೆ. ವಿಶೇಷ ಪ್ರಸಂಗ ನಡೀತಾ ಇದೆ. ಕೃಷ್ಣನ ಕಡೆಗೆ ಎಲ್ಲರೂ ಇದ್ದಾರೆ, ರುಕ್ಮಿಣಿ ಕಡೆಗೆ ಯಾರೂ ಇಲ್ಲ. ರುಕ್ಮಿಣಿ ಒಬ್ಬಳೇ ಬಂದಿರೋದು, ಯಾರು ಇಲ್ಲೇ ಇಲ್ಲ. ಅದಕ್ಕೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಲಕ್ಷ್ಮಿಗೆ ಸಪರೇಟ್ ಪಾರ್ಟಿ ಅಂತಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಸಪರೇಟ್ ಪಾರ್ಟಿ ಇಲ್ಲ. ತನ್ನ ಯಜಮಾನರ ಭಕ್ತರೇ ಭಕ್ತರ ಹೊರತು ಈ ಎಲೆಕ್ಷನ್ ಗಂಡ ಒಂದು ಪಾರ್ಟಿ ಹೆಂಡತಿ ಒಂದು ಪಾರ್ಟಿ ನಿಂತಿರ್ತಾರೆ. ಗಂಡ ಸೋತು ಹೆಂಡತಿ ಗೆದ್ದುಬಿಡ್ತಾರೆ ಎಷ್ಟೋ ಸಲ, ಹಾಗಾಗಿ ಬಿಡುತ್ತದೆ. ಲಕ್ಷ್ಮೀದೇವಿ ಹಾಗಲ್ಲ, ಯಾವಾಗಲೂ ಗಂಡನ ಪಾರ್ಟಿನೇ ತನ್ನ ಪಾರ್ಟಿ. ಆದ್ದರಿಂದ ತನ್ನ ಕಡೆ ಯಾರಿಲ್ಲ ರುಕ್ಮಿಣಿಗೆ. ಅದಕ್ಕೆ ಕೃಷ್ಣನ ಕಡೆ ಎರಡು ಭಾಗ ಆದರಂತೆ, ಒಂದು ಗುಂಪು ಕೃಷ್ಣನ ಕಡೆ, ಒಂದು ಗುಂಪು ರುಕ್ಮಿಣಿಯ ಕಡೆಗೆ. ಮದುವೆ ಮಾಡಿಸ್ಬೇಕಲ್ಲ, ಅದಕ್ಕಾಗಿ ಆ ಗುಂಪು ಹೋಯಿತು. ಕೃಷ್ಣನ ಕಡೆಯವರನ್ನ ಕೇಳಿತ್ತು. ಇದೆಲ್ಲ ಹಿಂದಿನ ಕಾಲದ ಮದುವೆ ಪದ್ಧತಿಗಳಿವೆಲ್ಲ. ಇವರು ಅವರವರೇ ಮಾತಾಡ್ಬಿಡ್ತಾರೆ, ಹುಡುಗ ಹುಡುಗಿ ಅದು ಪದ್ಧತಿ ಆಗ್ತದೆ. ದೊಡ್ಡವರೇ ಮಾತಾಡ್ಬೇಕಂತ ಹೋಗಿಬಿಟ್ಟು ಇವರೆಲ್ಲ ಕೆಲ ವಾಗ್ದಾನ ಅಂತ ಹೇಳಿ ವಾಗ್ದಾನ ಮಾಡೋ ಕಾಲ. ಮದುವೆ ಒಪ್ಕೋತಾ ಇದ್ದೇವೆ ನಾವೀಗ, ನಿಮ್ಮ ಹುಡುಗಿ ನಮ್ಮ ಹುಡುಗಿ ರುಕ್ಮಿಣಿಯನ್ನ ನಿಮ್ಮ ಹುಡುಗ ಕೃಷ್ಣ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಕೆಲವು ತೀರ್ಮಾನ ಆಗಬೇಕಾಗಿದೆ ಅಂತ ಹೇಳ್ತಾರೆ. ನಮ್ಮ ತೀರ್ಮಾನ ಬರುತ್ತೆ, ಸ್ಕೂಟರ್ ಕೊಡಿ, ಕಾರ್ ಕೊಡಿ, ಇಂಥ ತೀರ್ಮಾನಗಳೆಲ್ಲ. ಯಾವ ತೀರ್ಮಾನ ಆಗಬೇಕು ಅಂದ್ರೆ ಮುಖ್ಯ ನಾಲ್ಕು ಮಾತಿವೆ. ಮೊದಲನೇ ಮಾತು, ನಿಮ್ಮ ಹುಡುಗ ನಮ್ಮ ಹುಡುಗಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆಯ್ತು, ನಮ್ಮ ಹುಡುಗನ ಕೇಳ್ತೇವೆ ಅಂತ ಬಂದು ಕೇಳಿ ಹೇಳಿದರೆ ನಮ್ಮ ಹುಡುಗ ಹೇಳ್ತಾನೆ, ನಮ್ಮನೆ ಕೆಲಸ ಇರೋದಿಷ್ಟೇ, ಒಂದು ಬ್ರಹ್ಮಾಂಡ, 14 ಲೋಕಗಳು, ಅನಂತಾನಂತ ಜೀವರು, ಅವರಿಗೆ ಸೃಷ್ಟಿ ಸ್ಥಿತಿ ಲಯ ದೇವನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮಾಡಿದರೆ ಇಷ್ಟೇ ನಮ್ಮ ಕೆಲಸ, ಇಷ್ಟು ಹುಡುಗಿ ಮಾಡ್ತಾರ ಅಂತ ಕೇಳಿದರೆ. ಯಾರು ಈ ರೀತಿ ಕೇಳ್ಬಿಟ್ಟು ಯಾರು ಎಣ್ಣೆ ಕೊಡೋದಿಲ್ಲ, ಆ ಸ್ಥಿತಿ ಬಂದ್ಬಿಡ್ತಾರೆ ಕೊನೆಗೆ. ಅಷ್ಟೇ ಬರೀ ಏನಾದ್ರು ಇವತ್ತು ಎಂಥ ಕಾಲ ಗೊತ್ತಾ, ಅತ್ತೆ ಮಾವನ ಜೊತೆಗೆ ಇರ್ತೀವಿ ಅಂದ್ರೆ ಮದುವೆ ಕ್ಯಾನ್ಸಲ್ ಅಂತ ಅಂತ ಕಾಲ ಬಂದ್ಬಿಟ್ಟಿದೆ. ಯಾರು ಹೇಳಿದ್ರು ಶಿವಮೊಗ್ಗಕ್ಕೆ ಹೋದ ಕಾಲ ಭಾರಿ ಶ್ರೀಮಂತರವರು. ಅವ್ರು ಹೇಳ್ತಾರೆ, ಆಚಾರ್ಯ ಒಬ್ಬನೇ ಮಗ, ಭಾರಿ ಶ್ರೀಮಂತ ಹುಡುಗು, ದೊಡ್ಡ ಕೋರ್ಸ್ ಓದಿದ್ದಾನೆ, ಸಿಕ್ಕಾಬಿಟ್ಟು ಓನ್ ಮಾಡ್ಬೇಕು, ಬೇಕಾಷ್ಟು ಇಟ್ಕೊಂಡಿದ್ದಾರೆ ಅವರು. ಅದು ಹೇಳ್ತಾನೆ, ನನ್ನ ಮಗನಿಗೆ ಹೆಣ್ಣು ಸಿಗುವುದು ಅಂತ ಹೇಳ್ತಾರೆ ಅವರು. ಯಾಕೆ ಗೊತ್ತಾ, ಯಾರಾದ್ರೂ ಕೇಳಿದ್ರೆ ಅತ್ತೆ ಮಾವ ಬದುಕಿದ್ದಾರೆ ಅಂತ ಕೇಳ್ತಾರಂತೆ. ಫಸ್ಟ್ ಬದುಕಿದ್ರೆ ಮದುವೆ ಕ್ಯಾನ್ಸಲ್, ಮದುವೆ ಮಾಡೋದಿಲ್ಲ ನಾವು. ಅಲ್ಲಿಗೂ ಬದುಕಿದ್ರೆ ಜೊತೆಗಿರಬಾರ್ದು, ದೂರ ಇರಬೇಕಂತ. ಎಂಥ ಕಂಡೀಷನ್ ಆಗ್ತಾ ಲೆಕ್ಕ ಹಾಕಿ ಇನ್ನು ಹೇಗೆ ಮದುವೆ ಮಾಡೋಣ ನಾವು ಅಂತ ಕೇಳ್ತಾರೆ. ಅಂತ ಶ್ರೀಮಂತರ ಹಣೆಬಾರ ಹೀಗಾದ್ರೆ ಉದ್ದೋರ್ಗತಿ ಏನಾಗಬೇಕು? ಇವತ್ತಿನ ಕಾಲ ಅಂದ್ರೆ ಯಾರು ತಾವು ಇಬ್ಬರು ಇರಬೇಕು, ಒಬ್ಬರು ಬಿಟ್ಟರೆ ಗತಿ ಏನಾಗ್ತದೆ ಯೋಚನೆ ಮಾಡಿ. ನಾಳೆ ಯೋಚನೆ ಇಲ್ಲ ಅವರಿಗೆ. ತಮ್ಮ ತಂದೆ ತಾಯಿ ಅಣ್ಣ ತಮ್ಮದನ್ನೆಲ್ಲ ಬಿಟ್ಟು ಮದುವೆ ಆಗ್ತಾರೆ, ಮದುವೆ ಆಗಿಬಿಡ್ತಾರೆ. ಇವರು ಅವ್ರು ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಅಷ್ಟು ಜನ ಬಿಟ್ಟು ಬಂದು ಹೋದ್ರೆ ಅವರು ನಾಳೆ ನಮ್ಮ ಜೊತೆಗಾರ ಇರ್ತಾರ ಅಂತ ಯೋಚನೆ ಮಾಡಬೇಕು. ಅಷ್ಟು ಜನ ಬಿಟ್ಟು ಬಂದ ಜನಗಳು ನೇತ್ರದಿಂದ ಏನಿರ್ತಾರೆ, ಇವತ್ತು ಯಾವುದಾದ್ರೂ ಬಿಟ್ಟು ಹೋಗ್ತಾರೆ. ಆ ಮದುವೆ ಪಾವಿತ್ರನೇ ಜನಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೆ ಮಾತಾಡ್ತಾರೆ, ನೋಡಮ್ಮ ಇಷ್ಟು ಕೆಲಸ ಮಾಡಿದ್ರೆ ಆಯ್ತು ನಿಮ್ಮ ಹುಡುಗಿ ಅಂತ ಅಷ್ಟು ಅವರಂದ್ರಂತೆ. ನಮ್ಮ ಹುಡುಗಿ ಯಾರು ಗೊತ್ತೇನು, ಇಷ್ಟು ಕೆಲಸನ ಓಡಾಡಿ ಮಾಡೋದಿಲ್ಲ, ನಿಂತು ಮಾಡೋದಿಲ್ಲ, ನೋಡಿ ಮಾಡೋದಿಲ್ಲ, ಕುಡಿ ನೋಟದಿಂದ ಮಾಡಿಬಿಡ್ತಾರೆ ಅಂತ ಹೇಳಿದರೆ ಆಚಾರ್ಯರ ಮಾತನ್ನು ಅಪ್ಲೈ ಮಾಡ್ತಾರೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗ ನವಮಾತ್ರತ ಊರ್ಜಿ ದಾಸ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಮ್ಮ ನಮಾಮಿ. ಆಯ್ತು, ಅದು ಮೂರು. ಎರಡನೇದು, ನಿಮ್ಮ ಹುಡುಗ ನಮ್ಮ ಹುಡುಗಿನ ಬಿಟ್ಟು ಇನ್ನೊಬ್ಬಳು ಮದುವೆ ಆಗಬಾರದು ಅಂತ ಕೇಳಿದರು. ಅವ್ರು ಆಯ್ತು, ಆ ಹುಡುಗನ ಕೇಳ್ತೇವೆ ಅಂತ ಕೇಳ್ಕೊಂಬಂದು ಹೇಳ್ತಾರೆ. ಆ ಹುಡುಗ ಒಪ್ಕೊಂಡಿದ್ದಾನೆ, ಮದುವೆ ಆಗೋದಿಲ್ಲವಂತೆ. ಅಕಸ್ಮಾತ್ ಆಗೋದಾದ್ರೆ ಅವಳ ಸನ್ನಿಧಾನ ಇರೋನು ಮಾತ್ರ ಆಗ್ತಾನೆ, ಬೇರೆಯವರು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದು ರಮಾವೇಶ ಇಲ್ಲದವರನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ, ಆ ತತ್ವ ಬಂತು. ಸರಿ, ಹೋಗಿ. ಮೂರನೇದು, ನಿಮ್ಮ ಹುಡುಗ ನಮ್ಮ ಹುಡುಗಿನ ನಾವು ಕರೆದಾಗೆಲ್ಲ ತೋರ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಕೇಳಿದಾಗೆಲ್ಲ ತೋರ್ ಮನೆಗೆ ಕಳಿಸ್ಕೊಡ್ಬೇಕು. ಆಯ್ತಾ, ನಮ್ಮ ಹುಡುಗನ ಕೇಳಿದ್ವಿ, ಒಪ್ಕೊಂಡ, ಆದ್ರೆ ಸ್ವಲ್ಪ ಮಾಡಿಫೈ ಮಾಡಿದೆ ಅಂತ ಹೇಳಿದ್ದಾರೆ. ಏನು ಅಂದ್ರೆ, ನಿಮ್ಮ ಹುಡುಗಿನ ಕೇಳಿದಾಗೆಲ್ಲ ಕಳಿಸ್ಕೊಡ್ತಾನಂತೆ, ಒಬ್ಬಳನೇ ಕಳಿಸೋದಿಲ್ಲವಂತೆ, ಜೊತೆ ತಾನು ಬಂದು ಬಿಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಅರ್ಥ ಇದೆ ಅದರೊಳಗೆ. ಹುಡುಗಿನ ರುಕ್ಮಿಣಿಯನ್ನು ಕೇಳಿದಾಗೆಲ್ಲ ಕೊಡಬೇಕು ಅಂದ್ರೆ ಸಂಪತ್ತನ್ನ ಕೇಳಿದಾಗೆಲ್ಲ ಕೊಡಬೇಕು ಅಂತ ಅರ್ಥ. ದೇವರು ಹೇಳ್ತಾರೆ ಬರೀ ಸಂಪತ್ತು ಕೊಡೋದಿಲ್ಲ, ನಾನು ಭಕ್ತಿನೂ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಭಕ್ತಿನೂ ಕೊಡ್ತೇನೆ ಬರೀ ಸಂಪತ್ತು ಕೊಡೋದಿಲ್ಲ. ಸಂಪತ್ತು ಬಂದು ಭಕ್ತಿ ಇಲ್ಲದೆ ಹೋದ್ರೆ ಅಲಕ್ಷ್ಮಿ ಅಂತ ಅರ್ಥ, ಭಕ್ತಿ ಬಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಸರಿ, ನಾಲ್ಕನೇದು ಒಂದು ಕಂಡೀಷನ್ ಇದೆ, ಏನು ಅಂದರೆ ಇಷ್ಟೆಲ್ಲ ಮಾಡಿದ್ದೇವಲ್ಲ, ನಮ್ಮನ್ನ ಸದಾ ನಿಮ್ಮ ಕೃಷ್ಣ ನೆನಪಿಟ್ಕೊಂಡಿರಬೇಕು ಅಂತ ಕೇಳಿದರೆ. ಮದುವೆ ಮಾಡಿದವರು ನಾವು ನೆನಪಿಟ್ಕೊಂಡಿರಬೇಕು ಅಂತ ನಮ್ಮ ಹುಡುಗನ ಕೇಳಿದ್ವಿ, ಒಪ್ಲಿಲ್ಲ, ರಿಜೆಕ್ಟೆಡ್ ಅಂದ್ಬಿಡ್ತಾರೆ. ಕೃಷ್ಣ ಒಪ್ಲೇ ಇಲ್ಲ, ಅದನ್ನ ತುಂಬ ದುಃಖ ಆಯ್ತು ಅಂತವ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡಿಕೊಡ್ತಾ ಇದ್ದೇವೆ, ನಾವು ನೆನಪಿಟ್ಕೊಳ್ಳೋದಿಲ್ವಾ, ನೆನಪಿಟ್ಕೊಂಡಿದ್ದಿಲ್ಲ ಒಂದು ಯಾಕೋ ಅಂತ. ನಿಮ್ಮ ಮರೆತರೆ ತಾನೇ ನೆನಪಿಟ್ಕೊಳ್ಳೋದೇಗೆ ಅಂತ ಕೇಳುತ್ತಾರೆ. ಮರೆತರೆ ತಾನೇ ಹೇಳೋ ರೀತಿ ನೋಡಿ, ಅಂದ್ರೆ ಅಷ್ಟೊಂದು ಮೇಲೆ ಪ್ರೀತಿ ಮಾಡ್ತೇನೆ ಅಂತ ಕೃಷ್ಣ ಹೇಳಿದಂತೆ ಖುಷಿಯಾಗಿಬಿಡುತ್ತಂತೆ. ಇನ್ನು ಮದುವೆ ಏರ್ಪಾಟುಗಳು ನಡೀತಾ ಇದೆ, ಆಗ ರುಕ್ಮಿಣಿ ದೇವಿ ಬಂದಿದ್ದಾರೆ, ಕೃಷ್ಣ ಕಾಶಿ ಯಾತ್ರೆಗೆ ಹೊರಟಿದ್ದಾರಂತೆ. ಕಾಶಿ ಯಾತ್ರೆ ಹಿಂದಿನ ಕಾಲಕ್ಕೆ ಕಾಶಿ ಯಾತ್ರೆಗೆ ಹೋಗಿದ್ರೆ ಮದುವೆ ಮಾಡಿಕೊಡ್ತಿದ್ರು, ಇವತ್ತು ವಿದೇಶ ಯಾತ್ರೆಗೆ ಹೋಗೋರು ಕೊಡ್ತಾರೆ, ಆ ಸ್ಥಿತಿ ಬಂದ್ಬಿಟ್ಟಿದೆ. ಕಾಶಿ ಯಾತ್ರೆಗೆ ಹೋಗೋದ್ರೆ ಏನು ಗೊತ್ತಾ, ಓ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿ ಪಾಂಡಿತ್ಯದ ಒಂದು ಶುದ್ಧಿ ಪಡೆಯಲು ಹೋಗ್ತಕ್ಕಂಥ ಕಾಲ. ಕಾಶಿ ಯಾತ್ರೆ ಅಂದರೆ ನಿಜವಾಗಲೂ ಕೂಡ ಗುರುಕುಲವಾಸ ಮುಗಿಸಿರ್ತಾನೆ, ಒಳ್ಳೆ ವಿದ್ವಾಂಸನಾಗಿಬಿಟ್ಟಿರ್ತಾನೆ, ಅಂಥವನ್ನೇ ಮಾಡಿಕೊಡ್ಬೇಕು ಅಂತ ಅರ್ಥ. ಅದಕ್ಕೆ ಕಾಶಿ ಯಾತ್ರೆಗೆ ಹಾಗೂ ಹೋಗ್ತೀರಿ, ಹೋಗ್ರಿ, ಮಗಳು ಕೊಡ್ತೇನೆ, ಧ್ವನಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಬೇಕಾಗ. ತಕ್ಷಣ ಕೃಷ್ಣ ಕಾಶಿ ಯಾತ್ರೆಗೆ ಹೊರಟಾಗ ಜನ ಎಲ್ಲ ಕೇಳ್ತಾರೆ, ಕೃಷ್ಣ ಕಾಶಿ ಯಾತ್ರೆ ಹೋಗಬೇಡ ನೀನೀಗ, ಯಾಕೆ ಗೊತ್ತಾ, ನೀನು ಎಂಥವನು ಗೊತ್ತೇನು, ನಿನ್ನನ್ನು ನಿನಗೆ ಸ್ನಾನ ಮಾಡೋಷ್ಟು ನೀರು ಜಗತ್ತಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದ. ನಿನ್ನ ಸ್ನಾನ ಮಾಡೋಷ್ಟು ನೀನು ಜಗತ್ತು ಎಲ್ಲೆಲ್ಲೂ ಸಿಗೋದಿಲ್ಲ, ಅಷ್ಟು ದೊಡ್ಡ ವಿಶ್ವರೂಪಿ ನೀನು, ಹೋಗಬೇಡ ಅಂದ್ರೆ. ನೀನು ಹೋಗಬೇಡ, ನೀನು ಹೋದರೆ ಯಾವ ತೀರ್ಥರೂ ಸಿಗೋದೇ ಇಲ್ಲ ಅಂತ ಹೇಳಿದ್ದ. ನೀನೇನಾದರೂ ಕಾಶಿ ಯಾತ್ರೆ ಅಂತ ಹೊರಟ್ರೆ ಯಾವ ನದಿ ಸಿಗೋದಿಲ್ಲ, ತೀರ್ಥ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಯಾತಕ್ಕೆ ಗೊತ್ತೇನು, ನೀನು ಮುಂದೆ ಹೋಗ್ತಿದ್ರೆ ಎಲ್ಲ ಹಿಂದಿನ ಬರ್ತಿರ್ತಾರೆ, ಮುಂದೆಲ್ಲಿ ಸಿಗ್ತಾರೆ ನಿಮಗೆ ಅಂತ ಕೇಳ್ತಾರೆ. ದೇವರ ಹಿಂದೆ ಎಲ್ಲ ತೀರ್ಥಗಳು, ಎಲ್ಲ ತೀರ್ಥಗಳು, ಆದರೆ ತೀರ್ಥಗಳೇ ಸಿಗೋದಿಲ್ಲ, ಎಲ್ಲ ಹಿಂದಿರ್ತವೆ, ಎಲ್ಲ ಶಾಸ್ತ್ರಾರ್ಥವನ್ನು ಹೇಳ್ತಾರಲ್ಲಿ. ಮತ್ತೆ ಕೃಷ್ಣ ನೋಡು, ನಿನ್ನ ರೋಮಕೂಪಗಳಲ್ಲಿ ಬ್ರಹ್ಮಾಂಡ ತುಂಬಿರಬೇಕಾದ್ರೆ ನಿನ್ನ ಸ್ನಾನ ಮಾಡಿಸೋಷ್ಟು ತೀರ್ಥ ಇರೋ ಸಾಧ್ಯತೆ ಉಂಟಾ, ಬಿಟ್ಟುಬಿಡೋದನ್ನೆಲ್ಲ ಕೂಡ ಅಂದ್ರೆ. ಕೃಷ್ಣ ಸರ್ವೋತ್ತಮ ಅಂತ ಮಾತುಗಳೆಲ್ಲ ಹೇಳ್ತಾ ಬರ್ತಾರೆ. ಮುಂದೆ ರುಕ್ಮಿಣಿ ದೇವಿ ಕೈಯಲ್ಲಿ ಹಾರ ಹಿಡ್ಕೊಂಡಿದ್ದಾರೆ, ಇದೇನೆ ನಾಳೆ ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಅಂದ್ರು ನಾರಾಯಣ ಕೃಷ್ಣ, ರುಕ್ಮಿಣಿ ಸಾಕ್ಷಾತ್ ಪದ್ಮಾವತಿ. ಆದ್ದರಿಂದ ನಾವು ಶ್ರೀನಿವಾಸ ಕಲ್ಯಾಣ ಆಗಿಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ, ರುಕ್ಮಿಣಿ ಕಲ್ಯಾಣ ಶ್ರೀನಿವಾಸ ಕಲ್ಯಾಣವಾದ್ದರಿಂದ ಎಲ್ಲ ಸಮಾನವಾದಂಥ ಪದಗಳೇ. ಶ್ರೀನಿವಾಸ ಸಾಕ್ಷಾತ್ ನಾರಾಯಣ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ಬಹಳ ಪ್ರಸಿದ್ಧ ಅದು. ಆ ರೀತಿ ಶ್ರೀ ನಿಂತಿದ್ದಾರೆ. ಆ ಹೊತ್ತಿಗೆ ರುಕ್ಮಿಣಿ ದೇವಿ ಕೈಯಲ್ಲಿ ಹಾರ ಹಿಡ್ಕೊಂಡಿದ್ದಾರಂತೆ. ಇದು ಯಾರಿಗೆ ಹಾಕ್ಬೇಕು ತಾನೆ? ಈಗ ಬ್ರಹ್ಮದೇವರಿಗೆ ಹಾಕ್ಲಿಕ್ಕೆ ಹೋದ್ರೆ ಮಗ, ರುದ್ರದೇವರಿಗೆ ಹಾಕಿದರೆ ಮೊಮ್ಮಗ, ಉಳಿದವರೆಲ್ಲ ಮರಿಮೊಮ್ಮಕ್ಕಳು, ಎಲ್ಲ ನಮ್ಮದೇ ಫ್ಯಾಮಿಲಿ, ಯಾರಿಗೆ ಹಾಕಾಗೇ ಇಲ್ಲ ಅಂತ ಹಾಗೆ ಹಿಡ್ಕೊಂಡ್ರಂತೆ. ಇನ್ನು ನಾನು ಬ್ರಹ್ಮದೇವರ ಮದುವೆ ಆಗ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ವೈದಿಕ ಶಿರೋಮಣಿಯೇ ಅವರು, ವೈದಿಕ ಮೌಲಿಗಳು ಅವರು. ಅದಕ್ಕೆ ಇಡೀ ಮೊಲ್ಲೇನೆ ವೈದಿಕ ಗಂಡನ ಅಂತಾರಲ್ಲ ಹಾಗೆ, ಭಾರಿ ವೈದಿಕರು. ವೈದಿಕರ ಮದುವೆ ಸುಖ ಇಲ್ಲ, ಇವರು ಬೇಡ ಬೇಡ ಇವರು. ಇನ್ನು ವಾಯುದೇವರ ಮದುವೆ ಆಗಲಿಕ್ಕೆ ಅಂತ ಹೊರಟ್ರೆ ಸದಾ ಮಂತ್ರ ಹೇಳ್ತಾ ಕೂತಿರ್ತಾರೆ, ಅವ ಜೊತೆಗೆ ಮದುವೆ ಆಗೋದು ಅಂದ್ರಂತೆ. ಸದಾ ಮಂತ್ರ ಹೇಳ್ತಾ ಇರ್ತಾರೆ, ಶ್ವಾಸ ಮಂತ್ರ ಜಪ ಮಾಡ್ತಾ ಇರ್ತಾರೆ, ಅದನ್ನು ಹೇಳ್ತಾರೆ. 6321000 ಶ್ವಾಸ ಜಪಗಳ 24 ತಾಸು ಮೂಗು ಹಿಡ್ಕೊಂಡ್ರೆ ಸಂಸಾರ ಏನ್ ಮಾಡ್ತಾರೆ ಅವರು? ಅವರು ಬೇಡ ನನಗೆ. ಇನ್ನ ಸೂರ್ಯನ ಮದುವೆ ಆಗಿಬಿಟ್ರೆ ಯಾವಾಗಲೂ ಹುಟ್ಟುವರು, ಎಲ್ಲಿ ಓಡಾಡ್ತಿರ್ತಾರೆ, ಏನು ಉಪಯೋಗ ಇಲ್ಲ. ಚಂದ್ರನ ಮದುವೆ ಆಗಿಬಿಟ್ರೆ ಅಥವಾ ಕಲಂಕಿ ಕಪ್ಪು ಕಲೆ ಇದೆ, ಅದು ಉಪಯೋಗ ಇಲ್ಲ, ಒಂಥರ ಬ್ಯಾಡೇ ಬಿಟ್ಟಿದ್ದಾಗ ಲೆಕ್ಕ, ಅದು ಉಪಯೋಗ ಇಲ್ಲ. ಇನ್ನು ಗಣೇಶನ ಮದುವೆ ಆದರೆ ವಕ್ರತುಂಡ ಸಟ್ಟುಮುಖ, ಆತ್ಮ ಬೇಕಾಗಿಲ್ಲ ನನಗೆ. ಸಕಲ ಸುಂದರ ನಾರಾಯಣ ಒಬ್ಬನೇ, ಅದಕ್ಕೆ ಮದುವೆ ಆಗ್ತೇನೆ ಅಂತ ಹೇಳಿದರೆ, ಯಾವ ದೋಷಗಳಿದ್ರೂ ನರಿಯ ಒಬ್ಬನೇನೆ, ಸಾಕ್ಷಾನ್ ಮನ್ಮಥ ಮನ್ಮಥಃ. ಮತ್ತೆ ಹೇಳ್ತಾರೆ, ಈ ಅಗ್ನಿನ ಮದುವೆ ಆಗೋದಿಲ್ಲ, ಜ್ವಲನ ಬೆಂಕಿ ಅವನು, ಸೂರ್ಯ ತಪನ ಅವನು ಮದುವೆ ಆಗೋದಿಲ್ಲ, ಚಂದ್ರ ಭಾರಿ ಕೂಲು ಅವನು ಉಪಯೋಗ ಇಲ್ಲ, ಅವರ ಹೆಸರಿನಲ್ಲೇ ಉತ್ತರ ಇದೆ ಅಂತ. ಇವ್ರು ಯಾರು ದೊಡ್ಡವರಲ್ಲ ಅಂತ ಹೇಳೋದಕ್ಕೆ ಅವ್ರ ಹೆಸರು ಸಾಕಂತ. ಯಾವ ದೋಷ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ನಾರಾಯಣ ಒಬ್ಬನೇನೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಯಾರ ಕೈಯಲ್ಲಿದೆ, ನಾನು ಇದನ್ನ ಬ್ರಹ್ಮದೇವರಿಗೆ ಹಾಕಾಗಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ಹಾಕಾಗಿಲ್ಲ, ಯಾಕೆ? ಸಂಪಿಗೆ ಹೂವಿದೆ, ಸಂಪಿಗೆ ಹೂವಿನ ಬ್ರಹ್ಮದೇವರಿಗೆ ಪೂಜೆ ಮಾಡಬಾರದು, ಸೊ ಬ್ರಹ್ಮದೇವರಿಗೆ ಹಾಕಾಗಿಲ್ಲ. ಹೋಗಲಿ, ನಾನು ಶಿವನಿಗೆ ಹಾಕೋಣ ಅಂತ ಹೇಳಿದರೆ ಕೇತಿಗೆ ಇದೆ, ಕೇತಿಗೆ ಹೂವಿನಿಂದ ಶಿವನಿಗೆ ಪೂಜೆ ಮಾಡಬಾರದು, ಕೇತಿಗೆ ಇದೆ, ಅವರಿಗೆ ಹಾಕಾಗಿಲ್ಲ. ಇನ್ನು ಸೂರ್ಯನಿಗೆ ಹಾಕೋಣ ಅಂತ ಹೇಳಿದರೆ ಕಪ್ಪು ಕಮಲ ಇದೆ, ಕಪ್ಪು ಕಮಲ ಸೂರ್ಯ ಬಾಡಿ ಹೋಗ್ಬಿಡುತ್ತೆ, ಸೂರ್ಯನಿಗೆ ಹಾಕಾಗಿಲ್ಲ. ಚಂದ್ರನಿಗೆ ಹಾಕೋಣ ಅಂದರೆ ಕೆಂಪು ಕಮಲ ಇದೆ, ಅದು ಬಾಡಿ ಹೋಗ್ಬಿಡುತ್ತೆ. ಗಣೇಶನಿಗೆ ಹಾಕೋಣ ಅಂದರೆ ತುಳಸಿ ಇದೆ, ಆತುಗ ಹಾಕಾಗಿಲ್ಲ. ಹೋಗ್ಲಿ, ನಾನೇ ಹಾಕೊಂಡ್ಬಿಡೋಣ ಅಂದರೆ ಕೊನೆ ಫೈನಲ್, ಅದು ನಾನೇ ಹಾಕೊಂಡ್ಬಿಡೋಣ ಅಂದರೆ ಅದರಲ್ಲಿ ದುರ್ವ ಇದೆ, ಗರಿಕೆ ಇದೆ, ಗರಿಕೆಯಿಂದ ಲಕ್ಷ್ಮೀ ಪೂಜೆ ಮಾಡಬಾರದು, ದುರ್ಗಾ ಪೂಜೆ ಮಾಡಬಾರದು. ಮತ್ತೆ ಎಲ್ಲ ಇದ್ರೂ ಪೂಜೆ ಮಾಡಿಸ್ಕೊಳ್ಳೋದು ಒಬ್ಬನೇ ಅಂದ್ರೆ ನಾರಾಯಣ ಅಂತ ಅದನ್ನ ಹಾಕಿ ಹಾಕಿಬಿಟ್ರೆ ಅಂದ್ರೆ ಎಷ್ಟು ಧರ್ಮಸೂತ್ರ ಹೇಳ್ತಾರೆ ವಾದಿರಾಜಸ್ವಾಮಿ, ಯಾವ್ಯಾವ ದೇವತೆ ಯಾವ್ಯಾವ ಪೂಜೆ ನಿಷಿದ್ಧ, ಯಾವ್ಯಾವ ಹೂ ಹಾಕಬಾರದು, ಧರ್ಮಶಾಸ್ತ್ರ ಹೇಳ್ತಾ ಎಲ್ಲದನ್ನು ಸ್ವೀಕಾರ ಮಾಡೋ ಒಬ್ಬನೇ ದೇವರು ಅಂದ್ರೆ ಶ್ರೀಹರಿ. ಆದ್ದರಿಂದ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳಿ ಮಾಲೆ ಹಾಕಿಬಿಟ್ರು. ಕೃಷ್ಣ ರುಕ್ಮಿಣಿಯರ ಕಲ್ಯಾಣವಾಯಿತು ಅಂದ್ರೆ ಹೊಸ ಕಲ್ಯಾಣ ಅಲ್ಲ, ಅವ್ರು ದೂರ ಇದ್ರೆ ತಾನೇ ಕಲ್ಯಾಣ ಆಗಲಿಕ್ಕೆ, ಲೋಕದೃಷ್ಟಿಯಲ್ಲಿ ಮದುವೆನೇ ಹೊರತು ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ. ಸುಲಭ ದೇವರ ದೇವ ವಿಜಯ ವಿಠಲ ರೇಯ, ಭಕ್ತರ ಕಲ್ಯಾಣಕ್ಕೆ ನಡೆದ ಕಲ್ಯಾಣನೇ ಹೊರತು ನಿತ್ಯ ಕಲ್ಯಾಣ ಅವರಿಗೆ ಹೊಸ ಕಲ್ಯಾಣ ಬೇಕಿಲ್ಲ. ಮುಂದೆ ಅವರ ಸಂಸಾರ ವರ್ಣನೆ ಮಾಡ್ತಾ ಒಂದು ಮಾತು ಹೇಳಿ ಮುಗಿಸಿಬಿಡ್ತೇನೆ. ರುಕ್ಮಿಣೀ ದೇವಿ ಕೃಷ್ಣನ ಉದರವನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡಿರ್ತಾರಂತೆ. ಯಾತಕ್ಕೆ ಅಂದ್ರೆ ವಜ್ರಾಸವ ಹೇಳ್ತಾರೆ, ರುಕ್ಮಿಣೀ ದೇವಿ ಭಾರಿ ಗಾಬರಿ ಆಗಿಬಿಡ್ತದೆ. ಕೃಷ್ಣನ ಹೊಟ್ಟೆ ಭಾರಿ ತಡಗಿದೆ. ಆಚಾರ್ಯ ಉದರಂ ಚಿಂತಮೇಶಿಷ ತನುತ್ತೆ ಪೆಖಿಲಂ ಭರ್ ಭಾರಿ ತಡಗಿದೆಯಂತೆ. ರುಕ್ಮಿಣೀ ದೇವಿ ಬೇಜಾರಾಯ್ತಂತೆ, ಗಂಡನ ಸರಿಯಾಗಿ ಊಟ ಹಾಕೋದಿಲ್ಲ ಅಂತ ನನ್ನ ಬೈದರೆ ಕಷ್ಟ ಜನ ಅನ್ಕೊಂಡ್ರಂತೆ. ಗಂಡ ಹೆಚ್ಚಿಗೆ ಹೆಚ್ಚಿನ ಬೈತಾರೆ. ಅದಕ್ಕೆ ಕೃಷ್ಣನ ಹೊಟ್ಟೆ ನೋಡಿದವರು ಸರಿಯಾಗಿ ನೋಡ್ಕೊಂಡ್ರೆ ನನ್ನ ಬೈದರೆ ಕಷ್ಟ ಅಂತೇಳಿ ಅದು ಕಾಣಬಾರದು ಗಟ್ಟಿ ಆಲಿಂಗನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮೇಕಪ್ ಮಾಡೋದಕ್ಕೋಸ್ಕರ ಈ ಮಾತು ಕೇಳಿದರೆ ಎಷ್ಟರ್ಥ ಅಂದರೆ ಕೃಷ್ಣನ ಉದರವನ್ನು ಲಕ್ಷ್ಮೀ ಆಲಿಂಗನ ಮಾಡ್ಕೊಂಡಿದ್ದಾರೆ. ಆಚಾರ್ಯ ಹೇಳ್ತಾರೆ, ಉದರಂ ಚಿಂತೆಮೀಶಸ್ಯ ತನುತ್ತೇ ಪೆಖಿಲಂಭರಂ ವಲಿತ್ರಯ ಅಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ. ಮಹಾಲಕ್ಷ್ಮಿ ಆಲಿಂಗನ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನ ಸರ್ವ ಅವಯವಗಳನ್ನು ಮಹಾಲಕ್ಷ್ಮಿ ಆಲಿಂಗನ ಮಾಡ್ಕೊಳ್ಳುತ್ತಾರೆ. ನಿಷಿದ್ಧ ಅಂತ ಯಾವುದೂ ಇಲ್ಲ ದೇವರಲ್ಲಿ, ಎಲ್ಲವೂ ಸರ್ವೋತ್ಕೃಷ್ಟ ಸರ್ವೋತ್ಕೃಷ್ಟ. ಇದು ಸಿದ್ಧಾಂತ. ಇನ್ನೊಂದು, ಪರಮಾತ್ಮನ ಉದರ ಭಾರಿ ತೆಳಗಿದೆ. ಉದರ ತೆಳಗಿರಬೇಕಂತೆ ಎದೆ ಅಗಲ ಇರಬೇಕಂತೆ. ಮನುಷ್ಯನ ಲಕ್ಷಣ ವಿಸ್ತೀರ್ಣವಚ್ಚ ಕಮಲಾಯ ತಾಕ್ಷ, ಎದೆ ಅಗಲ ಇರಬೇಕು, ಹೊಟ್ಟೆ ಚಿಕ್ಕದಿರಬೇಕಂತೆ. ಉಲ್ಟಾ ಪಲ್ಟಾ ಹೊಟ್ಟೆ ದೊಡ್ಡದಿರುತ್ತೆ, ಎದೆ ಇಷ್ಟಿದ್ದು ಬಿಡುತ್ತೆ. ಅದು ಪದಿತಿ ಆಗಬಾರ್ದು, ಅದು ಸಾರ್ಥ. ಇದು ಬ್ರಾಡ್ ಮೈಂಡೆಡ್ ಅಂತಾರಲ್ಲ, ಹಾಗೆ ಬ್ರಾಡ್ ಹಾರ್ಟೆಡ್ ಅಂದ್ರೆ ವಿಶಾಲ ಹೃದಯ ಇರಬೇಕು. ಅದನ್ನು ಹೇಳುತ್ತಾ ಪರಮಾತ್ಮ ಅತ್ಯಂತ ಲಕ್ಷಣ ಪರಿಪೂರ್ಣ ಅಂತ ತಿಳಿಸಿ ಇಂಥ ಕಥೆಗಳು ಸುರಿಮಣೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಅಂತ ಮಹಾನುಭಾವರ ಸ್ಮರಣೆಯೇ ಪುಣ್ಯಕರ. ಅವ್ರು ಹೇಳ್ತಾರೆ ಕೊನೆಗೆ, ಕಾವ್ಯ ಬರೆದಿದ್ದೇನೆ, ಸಾಮಾನ್ಯವಾಗಿ ಕಾವ್ಯಗಳು ಅಂದ್ರೆ ನಿಷಿದ್ಧ ಅಂತೆ, ಕಾವ್ಯಾಲಾಪಾಂಶ ವರ್ಜಯೇ ಇತ್ತು ಅಂತ ಕರೀತಾರೆ. ಯತಿಗಳಂತೂ ಕಾವ್ಯಾಲಾಪ ಕೇಳಲೇಬಾರದಂತೆ. ಯತಿಗಳು ಗೃಹಸ್ಥರು ಕೇಳಬಾರದು, ವೈಷ್ಣವರಾದ್ರೆ ಯತಿಗಳಂತೂ ಕೇಳಲೇಬಾರದು. ಆದರೆ ನಾನು ಅಂಥ ಕಾವ್ಯ ಬರೆದಿಲ್ಲ, ಹಂಸಾನಾಂ ಹೃದಯಂಗಮಂ ಅಂತ ಹೇಳ್ತಾರೆ. ಯತಿಗಳು ಮೆಚ್ಚತಕ್ಕಂಥ ಕಾವ್ಯ ಬರೆದಿದ್ದೇನೆ ಅಂತ ಹೇಳ್ತಾರೆ. ಯತಿಗಳು ಮೆಚ್ಚತಕ್ಕಂಥ ಕಾವ್ಯ ಯಾತಕ್ಕೆ ಗೊತ್ತಾ? ಯಸ್ಮಿನ್ ಮಂಗಲ ದೇವತಾ ಅಖಿಲ ಜಗನ್ನಾಯಕ ಸಾಕ್ಷಾತ್ ಜಗನ್ಮಾತಾ ರಮಾನಾಯಿಕ. ಮಹಾಲಕ್ಷ್ಮೀ ದೇವಿ ನಾಯಕಳು, ತದ್ವಲ್ಲಭೋ ನಾಯಕ, ಲಕ್ಷ್ಮೀ ರಮಣ ನಾಯಕ. ಅಂದಮೇಲೆ ಇದರಲ್ಲಿ ದೋಷ ಇಲ್ಲಿದೆ ನೋಡಿದರ ಕಾವ್ಯದೊಳಗೆ ಅಂತ ಕೇಳ್ತಾ, ಕೃಷ್ಣ ಕಾವ್ಯಕೃತೆ ಸಹಸ್ತನೀತಂ ಕಮಲಛತ್ರಂ ಪ್ರದದ್ಯಾತ್ರಹು ಅಂತ ಹೇಳ್ತಾ ಅನುಗ್ರಹ ಮಾಡಲಿ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾ ವಾದಿರಾಜ ಸ್ವಾಮಿಗಳು ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾರೆ. ಕೊನೆಯ ಸರ್ಗ ಪೂರ್ತಿ ಹರಿಸರ್ವೋತ್ತವತ್ತು ಸಾಧಿಸ್ತಾರೆ. ಕೃಷ್ಣನ ಮಗ ಪ್ರದ್ಯುಮ್ನ, ಅವನ ಮಗ ಅನಿರುದ್ಧ, ಅವನ ಮಗ ವಜ್ರ, ಅದನ್ನೆಲ್ಲ ವರ್ಣನೆ ಮಾಡ್ತಾ ಮರಿಮೊಮ್ಮಗನ ಕಥೆ ಹೇಳಿಬಿಟ್ಟು ಕೃಷ್ಣ ಸರ್ವೋತ್ತಮ ಅಂತ ಹೇಳಿದ ಅನೇಕ ವಾಕ್ಯಗಳನ್ನು ಕೊಟ್ಟು ಮುಕ್ತಾಯ ಮಾಡ್ತಾರೆ. ಅಂತ ರುಕ್ಮಿಣೀಶ ವಿಜಯ ಭಗವಂತನ ಕಥೆಗಳನ್ನು ಪ್ರತಿಯೊಂದು ಘಟ್ಟದಲ್ಲೂ ಕೂಡ ವಿಶ್ಲೇಷಣೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ತಾರೆ. ಆ ಶ್ರೀನಿವಾಸನೇ ಕೃಷ್ಣನಾಗಿ ಶ್ರೀನಿವಾಸ ದೇವರು ತೋರಿಸಿದ್ದು ಅದನ್ನೇನೆ. ಇವತ್ತು ಶ್ರೀನಿವಾಸನ ನೋಡಕ್ಕೆ ಎಷ್ಟು ಜನ ಹೋಗಿ ನೋಡ್ತಾರೆ ಅಂತ ಗೊತ್ತಾಗಿಬಿಟ್ರೆ ಆಗ ನಿಜವಾಗಲೂ ಕೂಡ ಸರಿ ಸರ್ವೋತ್ತಮತ್ವ ಅರ್ಥ ಆಗುತ್ತೆ. ಬಹುಶಃ ಸಿನಿಮಾಟಿಗಳು ಟಿಕೆಟಿಗೆ ಕಾಯ್ತಾರೆ, ಮೂರನೇ ತಾಸ ನೋಡಲಿಕ್ಕೆ ಕ್ಯೂ ಕಾಯ್ತಾರೆ. ಇಲ್ಲಿ ನೋಡೋದು ಎರಡು ಮೂರು ನಿಮಿಷ ಕೂಡ ನೋಡೋಕ್ಕಾಗೋದಿಲ್ಲ, ಗಂಟುಗಟ್ಟಲೆ ಕಾಯ್ತಾರೆ, ದಿನಗಟ್ಟಲೆ ಕಾಯ್ತಾರೆ. ಈ ಕಡೆ ಎಳಿತಾರೆ, ಈ ಕಡೆ ತಳ್ತಾರೆ. ಅಷ್ಟು ಜನ ನೋಡ್ತಾರಲ್ಲ, ಏನು ಮ್ಯಾಜಿಕ್ ಇದು? ಒಂದು ಸಿನಿಮಾ ಟಿಕೆಟ್ ಎಲ್ಲ ಅಷ್ಟೇ, ಇದು 50 ರೂಪಾಯಿ 100 ರೂಪಾಯಿ ಕೊಟ್ಟು ತಳಿಸ್ಕೊಂಡು ಬರ್ತಾರೆ ಎಂದರೆ ದೇವರಲ್ಲಿ ಎಂಥ ಒಂದು ಅಗಾಧವಾದ ಆಕರ್ಷಣೆ ಇದೆ. ಇದು ಹರಿಸರ್ವೋತ್ತಮದ ತಿರುಪತಿ ಒಂದು ಸಾಕು ನಮಗೆ. ತಿರುಪತಿ ಶ್ರೀನಿವಾಸ ಯಾರು ಗೊತ್ತೇನೋ, ಕೃಷ್ಣನೇ ಶ್ರೀನಿವಾಸ, ರಾಮನೇ ಶ್ರೀನಿವಾಸ. ಶ್ರೀನಿವಾಸ ಹೇಳ್ತಾನೆ, ನನ್ನ ತಂದೆ ವಸುದೇವ, ತಾಯಿ ಯಶೋದೆ ಮತ್ತು ದೇವಕಿ ಅಂತ ಹೇಳ್ತಾರಲ್ಲ ಕೃಷ್ಣ, ನನ್ನ ತಂದೆ ದಶರಥ, ನನ್ನ ತಾಯಿ ಕೌಶಲ್ಯ ಅಂತ ಹೇಳ್ತಾನೆ. ಆತ ರಾಮ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ. ಅವರಿಬ್ಬರೇ ಶ್ರೀನಿವಾಸ. ಆದ್ದರಿಂದ ಶ್ರೀನಿವಾಸ ಕಲ್ಯಾಣ ಅಂದ್ರೆ ಒಂದೇ, ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಅಂದ್ರೆ ಒಂದೇ. ಕೃಷ್ಣನ ಕಲ್ಯಾಣ ಅಂದ್ರೆ ಆತನ ಕಥೆ ಕೇಳೋದೆ ನಮ್ಮೆಲ್ಲರ ಕಲ್ಯಾಣವಾದ್ದರಿಂದ ಅಂತ ಭಗವಂತನಾದ ಕೃಷ್ಣ ಲೋಕದೃಷ್ಟಿಯಲ್ಲಿ ಪದ್ಮಾವತಿಯನ್ನು ಮದುವೆ ಆದ ದಿವಸ ವೈಶಾಖ ಶುದ್ಧ ದಶಮಿಯ. ನಾಳೆ ದಿವಸ ವಿಶೇಷವಾದಂತಹ ಮದುವೆ ಮುಹೂರ್ತ ನಾಳೆ ಯಾರು ನೋಡಲೇಬೇಕಾಗಿಲ್ಲ, ಗ್ಯಾರಂಟಿ. ದೇವರ ಮದುವೆ ಮಾಡ್ಕೊಂಡಿದ್ದಾನಾದ್ರಿಂದ ಕಣ್ಣು ಮುಚ್ಕೊಂಡು ಮದುವೆ ಮಾಡಬಹುದು ನಾಳೆ ದಿವಸ. ಅದು ಶ್ರೇಷ್ಠವಾದ ಮುಹೂರ್ತ. ಆದರೆ ಅನೇಕರು ಈ ವಿಜಯದಶಮಿ ದಿವಸ ಮದುವೆ ಮಾಡಕ್ಕೆ ಹೋಗ್ತಾರೆ, ಅದು ನಿಷಿದ್ಧ. ವಿಜಯದಶಮಿ ಕಾಲ ಶ್ರೀನಿವಾಸ ಕಲ್ಯಾಣ ಹೇಳಿಸ್ತಾರೆ. ಕಲ್ಯಾಣ ನಡೆದಿದ್ದಾಗಲ್ಲ, ಆಗ ನಡೆದಿದ್ದು ಶಮಿ ಉತ್ಸವ ಅಂತ ನಡೆದು ಕುಲದೇವತಾ ಪೂಜೆ ಅಂತ ಮಾಡಿಸಿದ್ದೇನೆ ಹೊರತು ಮದುವೆ ಆಗಿದ್ದು ವೈಶಾಖ ಮಾಸದಲ್ಲೇನೆ, ಹೊರತು ಆ ಮಾಸದಲ್ಲಿ ಆಗಿಲ್ಲ. ಆದ್ದರಿಂದ ಚಾತುರ್ಮಾಸ್ಯ ಕಾಲ ಮದುವೆಗೆ ಅತ್ಯಂತ ನಿಷಿದ್ಧವಾದ ಕಾಲ. ಆದ್ದರಿಂದ ಚಾತುರ್ಮಾಸ್ಯ ವಿವಾಹ ಆಗಬಾರದು. ಅಕಸ್ಮಾತ್ ಆದರೆ ಅದು ಉಳಿಯೋದಿಲ್ಲ ಅಂತಲೇ ವರಹದೇವರು ಹೇಳಿದರು. ಸ್ಪಷ್ಟ ವರಹಪುರಾಣ ಹೇಳ್ತಾರೆ, ಆ ವಿವಾಹ ಬ್ರೇಕ್ ಆಗುತ್ತೆ ಇಲ್ಲ ನಾಶ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಚಾತುರ್ಮಾಸ್ಯದಲ್ಲಿ ಮದುವೆ ಬಹಳ ನಿಷಿದ್ಧ ಅಂತ ತಿಳ್ಕೊಂಡ್ರೆ ಅದೊಂದು ಫಲಶ್ರುತಿನೇ ಪ್ರವಚನ ಕೇಳಿದ್ದಕ್ಕೆ ಅಂತ ತಿಳ್ಕೊಂಡು ಇಂಥ ಪ್ರವಚನವನ್ನ ಇಲ್ಲಿ ಅತ್ಯಂತ ಸಂಕ್ಷಿಪ್ತ ಪ್ರವಚನ, ಮೂರೇ ದಿವಸದ ಪ್ರವಚನ. ಇದು 100 ದಿವಸ ಆರು ಮುಗಿದೇ ಇರತಕ್ಕಂಥ ರುಕ್ಮಿಣೀಶ ವಿಜಯ ಮೂರೇ ದಿವಸದಲ್ಲಿ ಹೇಳೋದಕ್ಕೆ ಕಾರಣರಾಗಿದ್ದು ತಮ್ಮ ಒಂದು ವಿಶೇಷ ಕಲ್ಯಾಣಕ್ಕೋಸ್ಕರವಾಗಿ ಹೆಸರು ಬರ್ತೋಯ್ತದೆ. ಹ ಅನಂತರ ದಂಪತಿಗಳು ಒಳ್ಳೆ ವಿಶೇಷವಾದಂತಹ ಮೂರು ದಿವಸಗಳು ಶ್ರೀಹರಿಯ ಪ್ರೀತಿಗೋಸ್ಕರವಾಗಿ ಭಾಗವತ ಪುರಾಣ ಹಾಡಿಸಬೇಕು ಅಂತ ಅವ್ರ ಬರೆಸಲ್ಲಿ ಇತ್ತು. ಭಾಗವತ ಪುರಾಣದ ಕೃಷ್ಣನ ಕಥೆ, ಆ ಕೃಷ್ಣನ ಕಥೆ ರುಕ್ಮಿಣೀಶ ವಿಜಯವಾದ್ದರಿಂದಾಗಿನೇ ಅತ್ಯಂತ ಸಂಕ್ಷಿಪ್ತವಾಗಿ ರುಕ್ಮಿಣೀಶ ವಿಜಯ ಅನುವಾದದ ಮೂಲಕ ದಶಮಸ್ಕಂದ ಭಾಗವತದ ಒಂದು ಸಂಕ್ಷಿಪ್ತ ಅನುವಾದದಂತೆ ಆಗಿದೆ. ಶ್ರೀನಿವಾಸ ಕಲ್ಯಾಣ ಅದು ನಡೆದಂತೆ ಆಗಿದೆ. ಮತ್ತೆ ಅನುಸ್ಮರಣೆ ಶ್ರೀನಿವಾಸ ಕಲ್ಯಾಣ ದಶಮಸ್ಕಂದ ರುಕ್ಮಿಣೀಶ ವಿಜಯ ಯಾವುದು ಮುಗಿಯೋವಲ್ಲೇ ಅಲ್ಲ. ಮೂರು ಅನುಸ್ಮರಣೆ ಗೋವಿಂದ, ಆದ್ರೆ ಮೂರು ಗೋವಿಂದನ ಕಥೆಗಳಾದ್ರಿಂದ ಗೋವಿಂದ ಆಗೋದಿಲ್ಲ, ಗೋವಿಂದನ ಸ್ಮರಣೆ ಆಗುತ್ತೆ ಹೊರತು ನಿಜವಾಗಲೂ ಅದು ಹೆಸರು ಹೇಳಿದ್ರೆ ಪುಣ್ಯ. ಶೋಕಾರ್ಧಂ ಶೋಕಪಾದಮ್ಮ ನಿತ್ಯಂ ಭಾಗವತೋದ್ಭವಮ್ಮ. ಅದರಿಂದ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಹರಿವಾಡ ಅನುಗ್ರಹವನ್ನು ಮಾಡಲಿ, ಮತ್ತೆ ಮತ್ತೆ ಭಗವಂತನ ಕಥೆ ಕೇಳತಕ್ಕಂಥ ಯೋಗ ನಮಗೆ ಬರಲಿ ಅಂತ ಹೇಳ್ತಾ ಮತ್ತೆ ನಮ್ಮ ಮುಂದಿನ ಪ್ರವಚನ 11ನೇ ತಾರೀಕಿನಿಂದ 7 ದಿವಸಗಳ ಕಾಲ ಹರಿವಾಯು ಸ್ತುತಿಯ ಪ್ರವಚನ ಇರ್ತದೆ. ಅದಕ್ಕೆ ಸೇವಾಕರ್ತರಿದ್ದಾರೆ, ಆ ವಿಷಯ ಆಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.